யோந்தஃ ப்ரவிஷ்ய மம வாசம் மாம் ப்ரசுப்தாம் சஞ்சீவயத்ய அகில சக்தி ஹரஸ்வதாம்னா அன்யாம்ஸ்ய ஹஸ்த கரண ஶ்ரவணத்வகாதி ப்ராணான் நமோ பகவதே புருஷாய துத்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்புத்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே வித்யாய சுத்த வித்யாய மத்வாய ச நமோ நமஃ. லசது ஸ்ரீமத் ஆனந்த தீர்த்தேந்துன்னோ ஹ்ருதம் வரே யத்வச்சந்திரிகா ஸ்வாந்த சந்தாபம் வினிகுந்ததி வாணிதே சரவாண்யம்பா சரணம் ஹிருதி சர்வதா மத்வாக்ய சரணிர் பூயா ஸ்ரீமத் ஆச்சாரிய பாவகா. ஹராய பஜகானிஷ்ட ஹராய புறவைரிணே பவாய பவதே பூயா சிவாய சிரசா நம. உமேஷாத்யா சுராவோகம் மீடே சேதோபிமானினஹ யூயம் சர்வே பிரபுருதா மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமதுஸ்மிருதஹ சிந்தாமணிஸ்து வியாசாரியஹ முனித்ரய முதாஹ்ருதம் வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மி ஸ்ரீ குருப்யோ நம. ஹரி நாராயணாய பரிபூர்ணகுணார்ணவாய விஸ்வோதயஸ்திதிலயோன்னயதிப்ரதாய ஞானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேதநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவத்ரமமராசுர சித்தவல்லி. நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீர. பரமபவித்ரவாத ஸ்ரீமன் மகாபாரத தாத்பரிணயத 20 ಅಧ್ಯಾಯದ ಕೊನೆಯಲ್ಲಿ ಕಾಂಡವನ ದಹನದ ವಿಚಾರವನ್ನು ಹೇಳಿ ಅಲ್ಲಿ ಹೇಗೆ ಕೃಷ್ಣನ ಅನುಗ್ರಹದಿಂದ ಅರ್ಜುನನಿಂದ ಬಿಡಲ್ಪಟ್ಟಂಥ ಮಯಾಸುರ ಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಂಡ. ಆಗ ಕೃಷ್ಣ ಧರ್ಮರಾಜನಿಗೆ ಒಂದು ಸಭೆ ಮಾಡಿಕೊಡಬೇಕು ಅಂತ ಕೇಳಿದ ತಕ್ಷಣ ಮಯಾಸುರ ಕಾರ್ಯವನ್ನು ಮಾಡಿದ. ಜನಾರ್ದನಾಜ್ಞೆಯ ಮಯ ವಿಧಾಯ ಸಭಾಂ ಭೂಕೃತೆ ಧರ್ಮರಾಜನಿಗೆ ಸಭೆಯನ್ನು ಕೊಟ್ಟು ದದೌ ಗದಾ ಮೃಗೋದರೆ ಒಂದು ಅಪೂರ್ವವಾದ ಗದೆಯನ್ನು ತಂದು ಭೀಮಸೇನದೇವರಿಗೆ ಅರ್ಪಿಸಿದ್ದ. ಕೃಷ್ಣನಿಗೆ ಚಕ್ರವನ್ನು ಸಮರ್ಪಣೆ ಮಾಡಿದ. ಅರ್ಜುನನಿಗೆ ಗಾಂಡೀವ ರಥ ಅಕ್ಷಯ ಬತ್ತಳಿಕೆ ಇತ್ಯಾದಿಗಳನ್ನು ಕೊಟ್ಟ. ಧರ್ಮರಾಜನಿಗೆ ಸಭೆ ಮಾಡಿಕೊಟ್ಟ. ಭೀಮಸೇನದೇವರಿಗೆ ಗದೆಯನ್ನು ಕೊಟ್ಟ. ಹೀಗೆ ನಕಲ ಸಹದೇವರಿಗೆ ಕೊಟ್ಟಂತೆ ಲೆಕ್ಕ, ಹಿರಿಯರಿಗೆಲ್ಲ ಕೊಟ್ಟ ಮೇಲೆ ಎಲ್ಲರಿಗೂ ಕೊಟ್ಟಂತೆ ಲೆಕ್ಕ ಮಯಾಸುರ ಒಳ್ಳೆ ದೊಡ್ಡ ಸೇವೆಯನ್ನು ಸಲ್ಲಿಸಿದ. ಹೆಸರಿಗೆ ಮಯ, ದೈತ್ಯ ಶಿಲ್ಪಿಯಾದ ವಿಶ್ವಕರ್ಮ ದೇವಶಿಲ್ಪಿ, ಆದರೆ ಮಯಾಸುರ ದೈತ್ಯ ಶಿಲ್ಪಿ. ಆದರೆ ಸ್ವಭಾವ ದೈತ್ಯರ ಸ್ವಭಾವ ಅಲ್ಲ. ಶುಕ್ರಾಚಾರ್ಯ ದೈತ್ಯ ಗುರುಗಳು, ಆದರೆ ತುಂಬ ಸಾತ್ವಿಕರು. ಆದರೆ ಅವರು ಪೋಸ್ಟ್ ದೈತ್ಯ ಗುರುಗಳಷ್ಟೇ. ಮಯಾಸುರ ಕೂಡ ಹಾಗೇನೆ ಯೋಗ್ಯವರು. ಈ ಮಯಾಸುರನ ಮಗಳೇ ಮಂಡೋದರಿ, ರಾವಣನ ಪತ್ನಿಯಾಗಿದ್ದವರು. ಆದರೆ ಮಂಡೋದರಿನೂ ತುಂಬ ಯೋಗ್ಯಳಾದವಳು. ಒಳಗಿರತಕ್ಕಂಥ ಜೈನ ದೃಷ್ಟಿಯಿಂದ ಅವಳು ಯೋಗ್ಯ ಪತ್ನಿ ಆಗಲೇ ಹೊರತು ಹಿರಣ್ಯಕಶಿಪನ ದೃಷ್ಟಿಯಿಂದ ಬೇರೆಯಾಗುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಯಾಸುರ ಒಳ್ಳೆ ಇಂಥ ಕೆಲಸ, ಹರಿವಾಯುಗಳ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಅಯೋಗ್ಯರು ಮಾಡ್ತಾರ? ಸಾಧ್ಯವೇ ಇಲ್ಲ, ಯೋಗ್ಯನಾಗಿಯೇ ಮಾಡಿದೆ. ಆ ಸಭೆ ವಿಚಿತ್ರವಾದ ಸಭೆಯಾಗಿತ್ತು. ಧರ್ಮರಾಜನಿಗೆ ಬಹಳಷ್ಟು ಖುಷಿಯಾಯಿತು. ಅದರಿಂದ ಒಮ್ಮೆ ನಾರದ ಮುನಿಗಳು ಬಂದರು. ಅದೇ ಸಮಯಕ್ಕೆ ಭಗವಂತನಾದ ಕೃಷ್ಣ ಒಂದು ಸೂರ್ಯಗ್ರಹಣದ ಸಮಯ. ಆಗ ಕುರುಕ್ಷೇತ್ರಕ್ಕೆ ಹೋಗಿ ಸಮಸ್ತ ಯಾದವರ ಸಮೇತ ಅಲ್ಲಿ ಹೊರಟಂತೆ. ವಿಶೇಷವಾದ ಒಂದು ಗ್ರಹಣ ಕಾಲದ ಸ್ನಾನಾದಿಗಳನ್ನು ಭಗವಂತ ಮಾಡಿ ಜಗತ್ತಿಗೆ ಧರ್ಮ ಶಿಕ್ಷಣವನ್ನು ಮಾಡ್ತಾರೆ. ಗ್ರಹಣ ಆಚರಣೆ ಬಹಳ ವಿಹಿತವಾದದ್ದು. ಇವತ್ತು ಅನೇಕರ ಕೂಗು, ಗ್ರಹಣದಲ್ಲಿ ಅರ್ಥನೇ ಇಲ್ಲ, ಏನು ಅನುಷ್ಠಾನ ಮಾಡಬೇಕಾಗಿಲ್ಲ. ಕೆಲವರು ಆ ಗ್ರೌಂಡ್ಸಲ್ಲೆಲ್ಲ ಗ್ರಹಣದ ಕಾಲಕ್ಕೆ ತಿಂಡಿ ತೀರ್ಥ ಕೊಡ್ತಿರು, ಪ್ರೊಟೆಸ್ಟ್ ಮಾಡೋ ದೃಷ್ಟಿ. ಲೋಕ ಹಾಳು ಮಾಡ್ತಕ್ಕಂಥ ಕೆಲಸ ಇದೆಲ್ಲ ಕೂಡ. ತಂಪಾಡಿ ತಾವಿರಬೇಕು. ಗ್ರಹಣದ ಸ್ನಾನ ಮಾಡೋರು ಯಾರು ತೊಂದರೆ ಇರ್ಬೋದು, ತಾವು ಸ್ನಾನ ಮಾಡ್ತಾರೆ ಅಷ್ಟೇ, ಏನು ತೊಂದರೆ ಇಲ್ಲ. ಅದರಲ್ಲಿ ಅವ್ರ ಮೈ ಶುದ್ಧ ಆಗುತ್ತೆ, ಸಮಾಜ ಶುದ್ಧ ಆಗುತ್ತೆ, ಏನು ತೊಂದರೆ ಇಲ್ಲ. ಅದನ್ನು ಬಿಡಿಸ್ತಾರೆ. ಈ ಕುಡಿಯೋದನ್ನು ಬಿಡಿಸೋದು ತಯಾರಿಲ್ಲ, ಕ್ಲಬ್ ಬಿಡಿಸೋದು ತಯಾರಿಲ್ಲ, ಪ್ರಾಣಿಗಳನ್ನು ಕೊಲ್ತಾರೆ ಅದನ್ನು ಬಿಡಿಸೋದು ತಯಾರಿಲ್ಲ. ಒಳ್ಳೆ ಕೆಲಸಗಳನ್ನು ಬಿಡಿಸ್ತಾರೆ, ಸಾಮೂಹಿಕವಾಗಿ ಬಿಡಿಸ್ತಾರೆ. ನಮ್ಮ ಹುಡುಗರು ಇಂಥವ್ರು ಭಾಳ ದೊಡ್ಡ ಆದರ್ಶಪ್ರಾಯ ವ್ಯಕ್ತಿಗಳು. ಅದನ್ನು ಅನುಸರಿಸಿಬಿಟ್ಟು ಏನು ಮಾಡ್ತಾರೆ, ಆಚಾರ ಇಲ್ಲ ವಿಚಾರ ಇಲ್ಲ ಅಂತ ಹೇಳ್ತಾರೆ. ಗ್ರಹಣಕ ದೊಡ್ಡ ಪರ್ವಕಾಲ, ಬೇರೆ ದಿವಸಗಳಲ್ಲಿ ಮಾಡ್ತಕ್ಕಂಥ ಪುಣ್ಯ ಕಾರ್ಯವನ್ನು ಗ್ರಹಣ ಕಾಲದಲ್ಲಿ ಮಾಡಿದರೆ ಕೋಟ್ಯಂತರ ವರ್ಷದ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ ಇರತಕ್ಕಂಥ ಪರ್ವಕಾಲ. ಅದರಲ್ಲೂ ಚಂದ್ರಗ್ರಹಣನೂ ಶ್ರೇಷ್ಠ, ಸೂರ್ಯಗ್ರಹಣನೂ ಶ್ರೇಷ್ಠ. ಸೂರ್ಯಗ್ರಹಣ ಇನ್ನೂ ಶ್ರೇಷ್ಠ. ಆ ಕಾಲದಲ್ಲಿ ಈ ಕುರುಕ್ಷೇತ್ರಾದಿ ತೀರ್ಥಗಳ ಸ್ನಾನ, ಗಂಗಾದಿಗಳ ಸ್ನಾನ, ಸಮುದ್ರ ಸ್ನಾನ, ವಿಶೇಷವಾಗಿರ್ತಕ್ಕಂಥ ಜಪ ಮತ್ತು ತಪಸ್ಸು, ಮಂತ್ರ ಸಿದ್ಧಿ ಎಲ್ಲವೂ ಭಾರಿ ಶ್ರೇಷ್ಠ. ಅದರ ಸದುಪಯೋಗ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ಭಗವಂತ ತೋರಿಸಲಿಕ್ಕೆ ಕುರುಕ್ಷೇತ್ರ ಸ್ವತಃ ತಾನು ಹೋಗಿ ಆ ಕ್ವಚಿತ್ ದ್ರವೇ ಗ್ರಹೇ ಹರಿಹಿ ಅಂತ ಆಚಾರ್ಯರೆಲ್ಲ ವರ್ಣನೆ ಮಾಡ್ತಾರೆ. ಯಾವಾಗ ಕೃಷ್ಣ ಬರ್ತಾನೋ ಕೇಳಬೇಕಾ, ಎಲ್ಲರೂ ಧಾವಿಸ್ತಾರೆ ಅಲ್ಲಿಗೆ. ಭಾರಿ ಸಂಭ್ರಮದಿಂದ ಕಾರ್ಯ ಮುಗಿಸಿ ಕೃಷ್ಣ ದ್ವಾರಕೆಗೆ ಹಿಂದಿರುಗಿ ಬರ್ತಾನೆ. ಅಲ್ಲಿ ದೊಡ್ಡ ಒಂದು ಅಶ್ವಮೇಧಯಾಗವನ್ನು ಮಾಡ್ತಾನೆ. ಅದಕ್ಕೆ ದಿನಾಶ್ವಮೇಧ ಅಂತ ಹೆಸರು. ಮಹಾಶ್ವಮೇಧ, ದಿನಾಶ್ವಮೇಧ, ಆನ್ಯಿಕ ಕ್ರತು, ಮೂರು ಹೆಸರಲ್ಲಿ ಕರೀತಾರೆ. ಆನ್ಯಿಕಾರ ಒಂದೇ ದಿವಸದಲ್ಲಿ ಮಾಡ್ತಕ್ಕಂಥ ಯಜ್ಞ, ಬೇರೆ ಅಶ್ವಮೇಧ ಒಂದು ವರ್ಷ ಮಾಡಬೇಕು, ಇದು ಒಂದೇ ದಿವಸದಲ್ಲಿ ಮಾಡಬೇಕು. ವರ್ಷದಲ್ಲಿ ಮಾಡೋದು ಅಶ್ವಮೇಧ, ಒಂದೇ ದಿವಸದ ಮಹಾಶ್ವಮೇಧ. ಇದೇನಿದು ಆಶ್ಚರ್ಯ ಅಂದರೆ ಹೌದು, ಒಂದೇ ದಿವಸದಲ್ಲಿ ಎಷ್ಟು ಮಾಡಬೇಕು ಗೊತ್ತಾ? ಅಶ್ವಮೇಧದ ಪ್ರೋಸೆಸ್ ಅಂದರೆ ಇಡೀ ಜಗತ್ತನ್ನು ಸುತ್ತಬೇಕು ಕುದುರೆ. ಇಲ್ಲಿ ಯಾರು ಹೇಳಿದ್ರೆ ಅವನು ಸೋಲಿಸಿ ಬಿಡಿಸ್ಕೊಂಡು ಬರಬೇಕು, ಮತ್ತೆ ಆಮೇಲೆ ಯಜ್ಞ ಪೂರೈಸಿದ್ರು. ಇಡೀ ದಿವಸದಲ್ಲಿ ಯಜ್ಞ ಮುಗಿದೋಗಿ ಬಿಡಬೇಕು, ಬೆಳಗ್ಗೆ ಶುರುವಾದ ಸಾಯಂಕಾಲಕ್ಕೆ. ಆದರೆ ನಮಗೆ ಅನಿಸುತ್ತೆ ಮತ್ತೆ ಎಲ್ಲೋ ಒಂದು ರೌಂಡ್ ಹೊಸಿಗೆ ಸಾಲದು, ಜಗತ್ತನ್ನು ಸುತ್ತಬೇಕು ಅಂತ ಕುದುರೆಯಲ್ಲಿ ಸಿಗಬೇಕು ಮೊದಲು. ಕುದುರೆ ಕೃಷ್ಣ ಏನು ಮಾಡಿದನಂತೆ, ಹಯಸ್ಸ ಕೃಷ್ಣ ನಿರ್ಮಿತ, ಕೃಷ್ಣ ತಾನೇ ಸೃಷ್ಟಿ ಮಾಡಿದಂತೆ. ಮತ್ತು ವಿಜ್ಞಾನಿಗಳು ಪ್ಲೇನ್ ಸೃಷ್ಟಿ ಮಾಡ್ತಾರಲ್ಲ, ಆ ಥರ ಭಗವಂತ ಸೃಷ್ಟಿ ಮಾಡಿದ. ಆ ಕುದುರೆ ಎಷ್ಟು ಶಕ್ತಿ ಅಂದರೆ ಒಂದು ದಿವಸಕ್ಕೆ ಇಡೀ ಜಗತ್ತಿನ ವಿಶ್ವ ಪರ್ಯಟನೆ ಮಾಡ್ತಾ ಇತ್ತು. ಈಗ ನಮಗೆ ಇವತ್ತಿನಿಂದ ಅರ್ಥ ಆಗುತ್ತೆ ಟೆಕ್ನಿಕ್. ಇವತ್ತೇನು ಸೈನ್ಸ್ನ ಭೂಗೋಳ ಸುತ್ತಕ್ಕಂಥ ಪ್ರಯತ್ನ ಏನು ಮಾಡ್ತಿದ್ದಾರೆ ಇವತ್ತಿನಲ್ಲಿ, ಅದನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಅದನ್ನು ಮಾಡಿ ತೋರಿಸ್ತಾನೆ. ಬರೀ ಭೂಲೋಕ ಅಲ್ಲ, ವಿಶ್ವವನ್ನೇ ಸುತ್ತಿ ಬರತಕ್ಕಂಥ ಕುದುರೆ ಒಂದು ದಿವಸದಲ್ಲಿ ಅಲ್ಲ, ಮೂರು ತಾಸಿನಲ್ಲಿ ಜಗತ್ತು ಸುತ್ತಿ ಬರ್ತಿದ್ದರು, ಮುತ್ರಿ ಅವರ್ಸಲ್ಲಿ ಅಂತಹ ಕುದುರೆ ಭಗವಂತ ನಿರ್ಮಾಣ ಮಾಡ್ತಾನೆ. ನಮಗೆ ಕುದುರೆ ಅಂದರೆ ಅರ್ಥ ಆಗೋದಿಲ್ಲ, ಇವೆಲ್ಲ ಅರ್ಥ ಆಗುತ್ತೆ, ಸೈಂಟಿಫಿಕ್ ಟರ್ಮ್ಸ್ ಅರ್ಥ ಆಗುತ್ತೆ ಅಷ್ಟೇ. ಅದು ಕೃಷ್ಣ ಮಾಡಿದ್ದು ನಂಬಬೇಕಂದ್ರೆ ವಿಜ್ಞಾನಿಗಳು ಮಾಡಿದ್ದನ್ನು ನಂಬ್ತೇವೆ. ಕೃಷ್ಣ ಮಾಡಿದ್ದನ್ನು ಜಗತ್ತನ್ನು ಸ್ವಾಮಿ ಮಾಡ್ತಾನೆ. ಓಂ ಜನ್ಮಾದ್ಯಶ್ಯ ಯತಃ, ಆ ಭಗವಂತ ಮಾಡ್ತಾನೆ. ಆ ಕುದುರೆ ಹೋಗಬೇಕು, ಆ ಕುದುರೆ ಹಿಂದೆ ಬಿಡಿಸ್ಕೊಂಡು ಬರಬೇಕಲ್ಲ, ಯುದ್ಧ ಮಾಡಬೇಕು ಬಿಡಿಸ್ಕೊಂಡು ಬರಬೇಕು. ಕುದುರೆಯೇನೋ ಹೋಗುತ್ತೆ, ಫಾಲೋ ಮಾಡೋದು ಯಾರನ್ನು, ಯಾರು ಹೇಳಿ ಬಿಡಿಸ್ಕೊಂಡು ಬರೋರು ಯಾರು? ಕೃಷ್ಣ ಯಾರನ್ನು ಕಳಿಸ್ತೀನಿ ಅಂತ ಗೊತ್ತಾಗ ಯಾರಾದರೂ ತೆರ ಕಣ್ಣೆತ್ತಿ ನೋಡಬಾರದು. ಅಂಥ ವ್ಯಕ್ತಿ ಭೀಮಸೇನ ದೇವರು ಹಿಂದೆ ಹೋಗ್ತಾ ಇದ್ದಾರೆ ನೆನಪಿರಬೇಕು. ಮುಂದೆ ಪಾಂಡವರ ಅಶ್ವಮೇಧಕ್ಕೆ ಅರ್ಜುನ ಹೋಗ್ತಾನೆ, ಭೀಮಸೇನ ದೇವರೇ ಮುಂದೆ ಹೋಗ್ತಾನೆ. ಅವ್ರು ಬಂದು ಯಾರು ಅಡ್ಡ ನೀಡೋದಿಲ್ಲ. ಆ ರೀತಿಯೇ ನಿರಾಜಾಲವಾಗಿ ಇಡೀ ವಿಶ್ವ ಪರ್ಯಟನ ಮಾಡಿಕೊಂಡು ಬಂತಂತೆ. ಅಲ್ಲಿ ಯಜ್ಞ ಮಾಡ್ತಾ ಇದ್ದಾನೆ ಕೃಷ್ಣ. ಬೆಳಗ್ಗೆ ಶುರುವಾದರೆ ಮಧ್ಯಾಹ್ನದೊತ್ತಿಗೆ ಆಗಲಿ ಕುದುರೆ ಬಂದಾಗಿದೆ, ಮುಕ್ತಾಯ ಘಟ್ಟದಲ್ಲಿ ಇದೆ ಯಜ್ಞ ಆಗಲಿ. ಆಗ ಒಬ್ಬ ಬ್ರಾಹ್ಮಣ ಬರ್ತಾನೆ, ಕೈಲೊಂದು ತೃಣ ಹಿಡ್ಕೊಂಡಿರ್ತಾನೆ, ಕೂಗ್ತಾನೆ ಕೃಷ್ಣನ ರಕ್ಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತೇಳಿ. ಆಗ ಅಲ್ಲಿ ಅರ್ಜುನ ಬರ್ತಾನೆ, ಏನು ಬ್ರಾಹ್ಮಣ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ಮಕ್ಕಳು ಹುಟ್ಟುತ್ತಾರೆ ಅಂತ ನೀವು ನನ್ನ ಹೆಂಡತಿಯಲ್ಲಿ ಹುಟ್ಟಿದ ತಕ್ಷಣ ಮಾಯ ಆಗ್ತಾರೆ, ಎಲ್ಲೂ ಗೊತ್ತೇ ಆಗಲಿಲ್ಲ ಮಗು, ಎಷ್ಟೋ ಮಕ್ಕಳು ಹಾಗಾಗಿದ್ದಾರೆ. ಅದಕ್ಕೆ ತಷ್ಟನ್ನು ಕೇಳೋದಕ್ಕೆ ಬಂದಿದ್ದೇನೆ ನಾನೀಗ, ರಕ್ಷಣೆ ಬೇಕಾಗಿದೆ ಅಂತ ಕೇಳಿದ ತಕ್ಷಣ ಅರ್ಜುನ ಹೇಳ್ತಾನೆ, ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ದ. ಆ ಬ್ರಾಹ್ಮಣ ಹೇಳ್ತಾನೆ, ಅರ್ಜುನ ಇದು ಸಣ್ಣ ಪುಟ್ಟ ಕೆಲಸ ಅಲ್ಲ, ನಾವು ಎಷ್ಟೋ ಮಂತ್ರಸಿದ್ಧಿ ಇದೆ ನನಗೆ, ನನಗೇನು ತಲೆಬಿಡ ಗೊತ್ತಾಗೋದಿಲ್ಲ ಅದರದ್ದು, ಅದಕ್ಕೆ ಬೇಡ ಕೃಷ್ಣನ ಹತ್ರ ಹೋಗ್ತೀನಿ ಅಂತ. ಅರ್ಜುನ ಹೇಳ್ತಾನೆ, ಏನು ತಿಳ್ಕೊಂಡಿ ನನ್ನನ್ನು, ನಾನು ಕೃಷ್ಣ ತಿಳ್ಕೊಂಬಿಟ್ಟಿ ಅಂತ ಹೇಳ್ತಾನೆ. ಏನು ಮಾಡಬೇಕು, ನಾಹಂ ಯಥೈವ ಕೇಶವಾದಯ. ಅಂದರೆ ಅರ್ಜುನಿಗೆ ಆ ಕಾಲಕ್ಕೆ ಒಂದು ವಿಶಿಷ್ಟವಾದಂತಹ ಅಹಂಕಾರ ಬಂದಿತ್ತು. ಕೃಷ್ಣ ಅದನ್ನು ಕಳಿಲೆಕ್ಕೆ ಪ್ರಸಂಗ ತರ್ತಾ ಇದ್ದಾನೆ. ಅಸರಾವೇಶದ ನಿಮಿತ್ತ ದೇವತೆಗಳಿಗೆ ಅಹಂಕಾರ ಆಯಿತು. ಕೃಷ್ಣ ಆಸ್ತಿ ಕೃಷ್ಣನಲ್ಲಿ ಬಂದನಂತೆ ಅರ್ಜುನ, ನಾನು ಆಚಾರ್ಯ ಬಿಡಿಸ್ಕೊಂಡು ಬರ್ದೇ ಬರ್ತೀನಿ, ಪಕ್ಕನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಅರ್ಜುನ ನಿನ್ನ ಕೈಲಿ ಆಗಲಿಕ್ಕೆ ಇಲ್ಲ ಅಂತ ಹೇಳಿದರೆ ಅರ್ಜುನ ಪ್ರತಿಜ್ಞೆ ಮಾಡಿಬಿಟ್ಟನಂತೆ, ನಾನೇನಾದರೂ ರಕ್ಷಣೆ ಮಾಡಲಿಕ್ಕೆ ವಿಫಲನಾದರೆ ಅಗ್ನಿ ಪ್ರವೇಶ ಮಾಡ್ತೇನೆ. ಎಂಥ ಆಪತ್ತಿನ ಪರಮಾವಧಿ ತಂದ್ಕೊತಿದ್ದಾನೆ ಅರ್ಜುನ. ಆ ಕೃಷ್ಣ ಕೇಳಿದಂತ ಅರ್ಜುನ, ಶಕ್ಯತೆಯೇನು ಕಿಮ್, ನಿನಗಾಗತ್ತೇನಯ್ಯ ಅಂದಂತೆ. ಆಗತ್ತೆ ಅಂತ ಹೇಳಿ ಹೊರಟೇ ಬಿಟ್ಟನಂತೆ. ಆಗ ಕೃಷ್ಣ ಆತನ ಹಿಂದೆ ತನ್ನ ಯಾದವರ ಅನೇಕನ ಕಳಿಸಿಕೊಡ್ತಾನೆ. ಬಲರಾಮನ ಕಳಿಸೋದಿಲ್ಲ, ಪ್ರದ್ಯುಮ್ನ ಕಳಿಸೋದಿಲ್ಲ, ಅನಿರುದ್ಧನ ಕಳಿಸೋದಿಲ್ಲ. ಆ ಮರ್ಯಾದೆ ಇವು ಗುಂಪಿನ ಸೇರಬಾರದು, ಮರ್ಯಾದೆ ಹೋಗೋದು ಗುಂಪಿನೊಳಗೆ ಅಂತೆ. ಅವರಿಗೆ ಅಪಕೀರ್ತಿ ಬರಬಾರದು, ಅವರು ಉಳಿದೇ ಆದವರನ್ನು ಕಳಿಸಿದಂತೆ, ಯಾಕೆ ಅವರಿಗೂ ಅಹಂಕಾರ ಮುರಿಲಿ ಅಂತೆ. ಅರ್ಜುನ ಹೋಗ್ತಾನೆ. ಅಥವಾ ಒಂದು ಇದು ಕಾಂಡವನ ದಹನದ ಕಾಲಕ್ಕೆ ಒಂದು ಹರಿ ನೀರು ಬಿಡದ ಮಾಡಿದ್ನಲ್ಲ, ನನಗಿದೆಲ್ಲ ಯಾವ ಲೆಕ್ಕ ಆತ ಅದರ ತಲೆಯಲ್ಲಿ ಕೂತಿತ್ತು. ಒಂದು ಕಾಂಡವನ ದಹನ ಇಂದ್ರದೇವರ ವನ, ಅದನ್ನು ತಿನ್ನಲಿಕ್ಕೆ ಅಗ್ನಿಗೆ ಅನುಕೂಲ ಮಾಡಿಕೊಡ್ತೆ. ಬ್ರಾಹ್ಮಣನ ಮೇಲೆ ಕಾಯೋದು ಕಷ್ಟನ ತಿಳ್ಕೊಂಡು ಹೋಗಿ ನೋಡಿದ ಎಲ್ಲ ದಿಗ್ಬಂಧನ ಮಾಡಿಬಿಡ್ತಾನೆ. ಎಲ್ಲ ಸರಶಾಲಾಂಶ ಎಲ್ಲ ಕಡೆ ಒಂದು ಚೂರು ಒಳಗೆ ಎಂಟರ್ ಆಗಬಾರ್ದು. ಇನ್ನೇನು ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಮಗು ಹುಟ್ಟಿತು ಯಥಾ ಪ್ರಕಾರ ಮಾಯ ಇಲ್ಲೇ ಇಲ್ಲ ಅಲ್ಲಿ ಮಗು ನೋಡ್ತಾನೆ ಅರ್ಜುನ ಮುಖ ಇಷ್ಟ ಆಗೋಯ್ತು. ಬ್ರಾಹ್ಮಣ ಬೈತಾರೆ ಅರ್ಜುನ ನಿನ್ನ ಕೈಲಾಗಲ್ಲ ಅಂತ ಹೇಳಿದೆ ಕೇಳಿದೆ ಅಂತ ಬೈದ್ಬಿಡ್ತಾರೆ. ಅದೇ ನನ್ನ ಮಗನ ಹಾಳು ಮಾಡಿಬಿಟ್ಟು ಕೃಷ್ಣನ ಕಾಪಾಡ್ತಿದ್ದಾನೆ ನನ್ನನ್ನು ಇಂಥ ಕೆಲಸ ಮಾಡಿಬಿಟ್ಟಿ ಅಲ್ಲ. ಅರ್ಜುನನಿಗೆ ಮುಖಭಂಗ ಆಯ್ತು. ಆಯ್ತು ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಸಿದ್ಧನಾದ. ಆಗ ಭಗವಂತ ಕೃಷ್ಣ ಅರ್ಜುನ ಕತೆ ಏನಾಗ್ತಿತ್ತು ನೋಡಬೇಕು. ಈ ಸಮಯದೊಳಗೆ ಕೃಷ್ಣ ಅಲ್ಲಿಗೆ ಬರ್ತಾನೆ. ಅರ್ಜುನ ಯೋಚನೆ ಮಾಡಬೇಡ, ಇದು ನಿನ್ನ ಶಕ್ತಿಗೆ ಮೀರಿದ್ದು, ಆದ್ದರಿಂದ ನಿನ್ನ ಕೈಲಿ ಆಗಲಿಲ್ಲ, ನಿನ್ನ ಸಾಮರ್ಥ್ಯಕ್ಕೆ ಕುಂದಿಲ್ಲ, ಆದರೆ ಅಹಂಕಾರಕ್ಕೆ ಪೆಟ್ಟು ಬಿಡಬೇಕಾಗಿತ್ತಷ್ಟೇ, ಬಾ ತೋರಿಸ್ತೇನೆ ಅಂತ ಹೇಳಿ ಅರ್ಜುನನನ್ನು ರಸದಲ್ಲಿ ಕುಡಿಸ್ಕೊತಾನೆ. ಆ ಬ್ರಾಹ್ಮಣನನ್ನು ಕುಡಿಸ್ಕೊತಾನೆ. ಅಲ್ಲಿಂದ ನಡೀ ಹೋಗೋಣ ತೋರಿಸ್ತೀನಿ, ಮತ್ತೂರಿ ಧರ್ಮ ಮಕ್ಕಳು ತೋರಿಸ್ತೀನಿ ಅಂತ ಹೋಗ್ತಾನೆ. ಎಲ್ಲಿ ಗೊತ್ತಾ, ಇಡೀ ಭಗವಂತ ವೈಕುಂಠ ಕರ್ಕೊಂಡು ಹೋಗ್ತಾನೆ, ಅಥವಾ ಅಮುಕ್ತ ಸ್ಥಾನ ಕರ್ಕೊಂಡು ಹೋಗ್ತಾನೆ, ಸಪ್ತ ಸಮುದ್ರಗಳನ್ನು ದಾಟ್ತಾನೆ, ಸಪ್ತ ದ್ವೀಪಗಳನ್ನು ದಾಟ್ತಾನೆ. ಅಂದ ಮುಂದೆ ಅಂಧನ್ ತಮಸ್ಸನ್ನು ಕ್ರಾಸ್ ಮಾಡಬೇಕಂತ ನೆನಪಿರಬೇಕು. ಅಂಧನ್ ತಮಸ್ಸನ್ನು ಕ್ರಾಸ್ ಮಾಡಬೇಕು. ತಮಸೋಮ ನಾವು ಹೇಳ್ತೇವೆ, ಜ್ಯೋತಿರ್ಗಮಯ ಹೇಳ್ತೇವಲ್ಲ, ಮೃತ್ಯೋರ್ಮ ಅಮೃತಂ ಗಮಯ ದಾಟಬೇಕು. ತಮಸ್ಸನ್ನು ಹೇಗೆ ದಾಟಬೇಕು? ಕೃಷ್ಣ ಸುದರ್ಶನ ಚಕ್ರದಿಂದ ಅದನ್ನು ಕೊರದನಂತೆ, ಸುದರ್ಶನ ಚಕ್ರದಿಂದ ತಮಸ್ಸನ್ನು ಕಟ್ ಮಾಡಿದ ಅಂತ ಹೇಳ್ತಾರೆ. ಇದನ್ನು ಚಂದ್ರಿಕಾಚಾರ್ಯರು ಹೇಳ್ತಾರೆ, ಮುಂದೆ ಅನೇಕ ಗ್ರಂಥಗಳಲ್ಲಿ ವರ್ಣನೆ ಮಾಡ್ತಾರೆ. ತಮಸ್ಸನ್ನು ದ್ರವ್ಯ ಅಲ್ಲ ಅಂತೇಳಿ ನೈಯಾಯಿಕರು ವಾದ ಮಾಡ್ತಾರೆ. ದ್ರವ್ಯನೇ ಅಲ್ಲ ಅಂತೇಳಿ ಅದು ಕೃಷ್ಣ ಕಟ್ ಮಾಡಿ ತೋರಿಸ್ತಾನೆ. ದ್ರವ್ಯ ಅಂದರೆ ಕಟ್ ಮಾಡಕ್ಕೆ ಬರುತ್ತಾ ನೋಡಿ. ತಮಸ್ಸು ದ್ರವ್ಯ ಅಂತ ಹೇಳೋದಕ್ಕೆ ಭಾಗವತ ಪುರಾಣ, ಮಹಾಭಾರತ ಆಧಾರ, ರಾಮಾಯಣ ಆಧಾರ, ಅದೆಲ್ಲವನ್ನು ಉಲ್ಲೇಖ ಮಾಡ್ತಾರೆ. ಅಂಥ ಒಂದು ಸನ್ನಿವೇಶ ಇದು. ಮುಂದೆ ತಾನು ಕೃಷ್ಣ ಹೋಗಿ ಒಂದು ನಿಲ್ಲಿಸ್ತಾನೆ. ಮುಂದೆ ಮುಕ್ತ ಸ್ಥಾನ, ಇಲ್ಲಿ ಅಮುಕ್ತ ಸ್ಥಾನ. ಕೃಷ್ಣ ಅಲ್ಲಿ ನಿಲ್ಲಿಸಿ ಅಲ್ಲಿಗೆ ಹೋಗ್ತಾನೆ. ಕೃಷ್ಣ ಇವ್ರಿಗೆ ಎಂಟ್ರಿ ಇಲ್ಲ, ಅಲ್ಲಿ ಹೋಗ್ತಾನೆ. ಮೂಲ ನಾರಾಯಣ ಇದ್ದಾರೆ, ಆ ತೋಳ ಕೃಷ್ಣ ಹೋಗ್ತಾನೆ, ಒಳಗೆ ಸೇರ್ಕೊಂಡ್ಬಿಡ್ತಾನೆ. ಒಂದು ಕ್ಷಣ ಇದ್ದು ಹೊರಗೆ ಬರ್ತಾನೆ. ಅವೇ ತಾನು ಸಾಕ್ಷಾತ್ ನಾರಾಯಣ ಅಂತ ತೋರಿಸಿಕೊಟ್ಟು ಅಲ್ಲಿಂದ ಬರ್ತಾ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಬರ್ತಾನೆ. ಆ ಮಕ್ಕಳು ಯಾರು ಅಂದರೆ ಕೃಷ್ಣರ ಪಾರ್ಷದರು, ನನ್ನ ಸುನಂದ ನಂದಾದಯ, ನಂದಾಯ ನಮ ಸುನಂದಾಯ ನಮ ಅಂತ ಹೇಳ್ತಾ ಅವರೆಲ್ಲ ಕೂಡ ಅವತಾರ ಮಾಡಿ ಬಂದಿರ್ತಾರೆ. ಕೃಷ್ಣ ಅವನು ಹಿಡ್ಕೊಂಡು ಅರ್ಜುನ ತೋರಿಸ್ತಾನೆ. ಅರ್ಜುನ ಇದೆಲ್ಲ ನನ್ನ ಮಾಯೆ ಅಂತ ಹೇಳ್ತಾರೆ, ನನ್ನ ಮಹಿಮೆ ಇದೆ, ನಿನ್ನ ಅಹಂಕಾರವನ್ನು ಬಿರಲಿಕ್ಕೆ ಇಷ್ಟೆಲ್ಲ ಮಾಡಿದ್ದೆ ನಾನು, ಆದ್ದರಿಂದ ನೀನು ಪ್ರಾಣ ಕಳ್ಕೊಳ್ಳೋ ಕಾರಣ ಇಲ್ಲ, ಅಹಂಕಾರ ಕಳ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಅಹಂಕಾರ ಕಳ್ಕೊಂಡ್ರೆ ಪ್ರಾಣ ಕಳ್ಕೊಂಡಂತೆ ಲೆಕ್ಕ, ಯೋಚನೆ ಇಲ್ಲ ಅಂತ ಹೇಳಿ ಮತ್ತೆ ಕರ್ಕೊಂಡು ಬಂದಂತೆ. ಅರ್ಜುನ ಇದೆಲ್ಲ ಆಶ್ಚರ್ಯ ಪಡ್ತಾನೆ. ಆ ಬ್ರಾಹ್ಮಣನ ಯಾತ ಕರ್ಕೊಂಡು ಹೋದ ಅಂದರೆ ಅರ್ಜುನನ ಬಗ್ಗೆ ನೀನು ತಪ್ಪು ತಿಳಿಯಲಿಕ್ಕೆ ಹೋಗಬೇಡ, ಆತನ ಶಕ್ತಿಗೆ ಮೀರಿದ ಮಾತಾದ್ರಿಂದ ಆತನ ಸಾಮರ್ಥ್ಯದಲ್ಲಿ ದೋಷ ಇಲ್ಲ ಅಂತ ತೋರಿಸಿಕೊಟ್ಟು ವಾಪಸ್ ಬಿಟ್ಟನಂತೆ. ಆ ಒಂದು ವಿಪ್ರ ಶಿಶುರಕ್ಷಣೆಯ ಪ್ರಸಂಗ ಇತ್ತು. ಮುಂದೆ ಇದನ್ನು ಕೇಳಿ ದೇವಕ ದೇವಿ ಪ್ರಶ್ನೆ ಮಾಡ್ತಾಳೆ ಕೃಷ್ಣನನ್ನು. ಕೃಷ್ಣ ಗುರುಪುತ್ರನ ಬದಿಸಿಕೊಟ್ಟಿ, ಆ ಬ್ರಾಹ್ಮಣರ ಮಕ್ಕಳನ್ನು ಬದಿಸಿಕೊಟ್ಟಿ, ನನ್ನ ಆರು ಮಕ್ಕಳು ಮೊದಲೇ ಕಸ ಕೊಂದಾಕಿಬಿಟ್ಟಲ್ಲ ಅವನು ಬದಿಸಿಕೊಡು ಅಂತ ಕೇಳಿದ್ದ. ಕೃಷ್ಣ ಅವನು ಬದಿಸಿ ತೋರಿಸ್ತಾನೆ. ಇಲ್ಲಿ ಸತ್ತವನ್ನು ಬದಿಸಿ ತೋರಿಸೋದು, ಅವರಿದ್ದಾಗೆ ತೋರಿಸೋದು ಎಲ್ಲ ಯಾರ ಕೈಯಲ್ಲಿ ಸಾಧ್ಯ ಅಂದರೆ, ಫೋಟೋ ತೋರಿಸೋದು ಕಷ್ಟ, ಕೆಲವೊಂದು ಕಳೆದೋಗಿಬಿಟ್ಟರೆ ಫೋಟೋ ಸಿಗೋದಿಲ್ಲ. ಭಗವಂತ ಅವನು ತೋರಿಸ್ತಾ ತಾನು ಸರ್ವತಂತ್ರ ಸ್ವತಂತ್ರ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಪಿ ಸರ್ವಸಮರ್ಥ ಅಂತ ತೋರಿಸಿಕೊಡ್ತಾನೆ. ಅಲ್ಲಿಗೆ ಇನ್ನು ವಿಶೇಷವಾದ ಕೆಲಸ ಕೃಷ್ಣ ಮಾಡ್ತಾನೆ. ಆ ಯಜ್ಞೆಯನ್ನು ಮುಗಿದಿದ್ದಿಲ್ಲ, ಆಗ ಕೃಷ್ಣ ಹೋಗಿ ಬಂದಲ್ಲ, ಆ ಎದ್ದು ಹೋಗಬಾರ್ದಂತೆ. ಪ್ರಾಯಶ್ಚಿತ್ತಂತೂ ಚಾಲನೆ, ಕೃಷ್ಣ ಪ್ರಾಯಶ್ಚಿತ್ತ ಮಾಡ್ಕೊಂಡಂತೆ ಬಿಟ್ಟು ಹೋಗಿದ್ದಕ್ಕೆ ಮಧ್ಯೆ. ನಮ್ಮ ಜನ ಯಜ್ಞ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಷ್ಟೇ, ಅಷ್ಟು ತಪ್ಪು ಮಾಡಿರ್ತಾರೆ. ಒಂದು ಮಧ್ಯದಲ್ಲಿ ಮಾತಾಡಬಾರ್ದು, ಎದ್ದು ಹೋಗಬಾರ್ದು. ಕೂತವರು ಎಷ್ಟು ಕಾಮೆಂಟ್ ಕೇಳೋಕ್ಕೆ ಎದ್ದು ಹೋಗಿಬಿಡ್ತಾರೆ, ಪಾಪ ಏನೇನು ಯಾರೋ ಬಂದರೆ ಮಾತಾಡೋದಕ್ಕೆ ಎದ್ದು ಹೋಗಿಬಿಡ್ತಾರೆ. ಅದೆಲ್ಲ ಮಾಡಿದರೆ ಯಜ್ಞ ಹಾಳಾಗಿ ಹೋಗುತ್ತೆ, ದೇವತೆಗಳು ಶಾಪ ಹಾಕ್ತಾರೆ ಅಂತ ಹೇಳಿ ಎಕ್ಸಾಮ್ ಅಂದರೆ ಕೂತವ್ರು ಎದ್ದು ಹೋಗಿಬಿಡ್ತಿದ್ರು, ಬಿಡ್ತಾರೆ ಅವರನ್ನು. ಅಲ್ಲಿ ಮುಗಿಸೋತ್ತು ಹೋಗಾಗಿಲ್ಲ ಅವರು, ಅದು ನಿಯಮ ಅದು. ಅದಕ್ಕೆ ನಾವು ದೇವಪೂಜೆ ಕೂತ ಮಧ್ಯೆ ಹೇಳಾಗಿಲ್ಲ, ಸನ್ಯಾಸ ಕೂತರು ಹೇಳಾಗಿಲ್ಲ, ನಮಗೆ ಸಮಸ್ಯೆನೇ ಇಲ್ಲ, ಕೂತರು ತಾನೇ ಹೇಳೋದು, ಪ್ರಶ್ನೆನೇ ಇಲ್ಲ. ಅಂದರೆ ಇಷ್ಟು ನಾವು ಧರ್ಮ ಬಿಟ್ಟರೆ ಯಾರು ಉದ್ಧಾರ ಮಾಡ್ತಾರೆ? ಕೃಷ್ಣ ತಾನು ಮಾಡಿ ತೋರಿಸ್ತಾನೆ. ಆತನ ಹೆಸರೇ ನಮಗೆಲ್ಲ ಪ್ರಾಯಶ್ಚಿತ್ತ, ಅಚ್ಯುತಾಯನೋ ಅನಂತಾಯನೋ ಗೋವಿಂದಾಯನೋ ಅಂದ್ರೆ ಸರ್, ಅಂತ ಕೃಷ್ಣ ತಾನು ಮಾಡಿ ತೋರಿಸಿದ ಧರ್ಮವನ್ನು ಅನುಷ್ಠಾನ ಹೇಗೆ ಮಾಡಬೇಕು ಅಂತ ಕೃಷ್ಣ ತೋರಿಸಿದ. ಅನಂತರ ಯಜ್ಞ ಮುಗಿಸಿ ಅವಭೃತ ಸ್ನಾನ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದ. ಅವಭೃತ ಸ್ನಾನ ಅಲ್ಲಿಗೆ ಯಜ್ಞ ಮುಗಿದಂತೆ ಲೆಕ್ಕ. ವಾಪಸ್ ಬರ್ತಿರ್ಬೇಕಾದ್ರೆ ದಂತವಕ್ರ ಯುದ್ಧಕ್ಕೆ ಬರ್ತಾರೆ, ಅವನ ಸಹೋದರ ವಿಡೂರಾತ ಇಬ್ಬರು ಯುದ್ಧಕ್ಕೆ ಬರ್ತಾರೆ ಕೃಷ್ಣನ ಮೇಲೆ. ದಂತವಕ್ರನೇ ಹಿರಣ್ಯಾಕ್ಷನಾಗಿದ್ದವನು, ಕುಂಭಕರ್ಣನಾಗಿದ್ದವನು, ಕೊನೆಯ ಜನ್ಮ ಅವನಿಗೀಗ, ಒಳಗೆ ವಿಜಯ ಇದ್ದಾನೆ. ಕೃಷ್ಣ ಅವನನ್ನು ಗದೆಯಿಂದ ಹೊಡೆದು ಕೊಲ್ತಾನೆ. ಕೃಷ್ಣನಿಗೆ ಅಡ್ಡಿ ಮಾಡಕ್ಕೆ ಬಂದಂತೆ ಅವನು ಕೃಷ್ಣ ಕೊಲ್ತಾನೆ. ಆಗ ಅವನು ರಾಕ್ಷಸ ತಮಸ್ಸಿಗೆ ಹೋಗ್ತಾನೆ. ಮುಂದೆ ಒಳಗಿದ್ದ ವಿಜಯ ಒಂದು ಕೃಷ್ಣನೊಳಗೆ ಸೇರಿಕೊಂಡಂತೆ, ಸೇರಿಕೊಂಡು ಮುಂದೆ ಕೃಷ್ಣ ಪರಂಧಾಮುಖ ಮಕರ ಜೊತೆ ಹೋಗ್ತಾನೆ ಅಂತ ಹೇಳ್ತಾರೆ. ಅಂತೂ ಆ ಶಾಪದ ಪ್ರಸಂಗ ಮುಗಿದಾಗಾಯಿತು, ವಿಜಯನ ಶಾಪ ಅಲ್ಲಿಗೆ ಮುಕ್ತಾಯ ಆಯಿತು. ಇಷ್ಟೊತ್ತಿಗೆ ನಾರದ ಮುನಿಗಳು ಒಂದು ಸಲ ಧರ್ಮರಾಜನ ಹತ್ರ ಬರ್ತಾರೆ. ಧರ್ಮರಾಜ ಸಭೆ ಉದ್ಘಾಟನೆ ಎಲ್ಲ ನಡೆದೋಗಿರುತ್ತೆ, ಭಾರಿ ಸಂಭ್ರಮ ಪಡ್ತಿರ್ತಾನೆ. ನಾರದರು ಬಂದ ತಕ್ಷಣ ವಿಶೇಷವಾದ ಸ್ವಾಗತವನ್ನು ಮಾಡ್ತಾ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ನಾರದರು ಭಾರಿ ಸಭೆ ಚೆನ್ನಾಗಿದೆ ಧರ್ಮರಾಜ ಅಂತ ಹೇಳಿದ ತಕ್ಷಣ ಧರ್ಮರಾಜ ಕೇಳ್ತಾನೆ, ಸ್ವಾಮಿ ನೀವು ತ್ರಿಲೋಕ ಸಂಚಾರಿಗಳು, ಎಲ್ಲ ದೇವತೆಗಳ ಲೋಕಗಳು ತಿರುಗಿದವರು, ಎಲ್ಲ ದಿಕ್ಪಾಲಕ ಲೋಕಗಳನ್ನು ನೋಡಿದವರು, ನನ್ನ ಸಭೆಯನ್ನು ನೋಡಿದ್ದೀರಿ, ನನಗೀಗ ಎಲ್ಲ ದೇವತೆಗಳ ಸಭೆಯ ವರ್ಣನೆ ಕೇಳಬೇಕು ಅನಿಸಿದೆ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳ ಸಭೆಗಳ ವರ್ಣನೆಗಳು ಎಲ್ಲದನ್ನು ವರ್ಣನೆ ಮಾಡ್ತಾರೆ ನಾರದ ಮನೆಗಳು. ಇಂದ್ರಲೋಕ ಹೇಗೆ, ಅಗ್ನಿ ದಿಕ್ಪಾಲಕರೆಲ್ಲ, ಇಂದ್ರ ಅಗ್ನಿ ಯಮ ವರುಣ ನೈಋತಿ ವಾಯವ್ಯ ಇಷ್ಟೆಲ್ಲದನ್ನು ವರ್ಣನೆ ಮಾಡ್ತಾ ಬಂದರೆ ಎಲ್ಲ ಕೇಳುತ್ತಿದ್ದಾರೆ. ವರ್ಣನೆ ಮಾಡ್ತಾ ಮಾಡ್ತಾ ಅದೆಲ್ಲ ವಿಸ್ತಾರವೇ ಮಹಾಭಾರತದಲ್ಲಿ ಬರುತ್ತೆ, ಅದೇ ನಿರ್ಣಯದಲ್ಲಿ ಬರೀತಾರೆ, ಅದೆಲ್ಲ ಇಲ್ಲಿ ಹೇಳೋದಕ್ಕೆ ಗೊತ್ತಿಲ್ಲ. ಎಲ್ಲ ವರ್ಣನೆ ಮಾಡ್ತಾ ಮಾಡ್ತಾ ಎರಡು ಅಂಶವನ್ನು ಗಮನಿಸ್ತಾನೆ ಧರ್ಮರಾಜ. ಇಂದ್ರದೇವರ ಸಭೆಯಲ್ಲಿ ಉಪೇಂದ್ರ ರೂಪಿಯಾದ ಪರಮಾತ್ಮ ಆರಾಧಿತನಾಗಿದ್ದಾನೆ. ಅಲ್ಲಿ ಬರೀ ದೇವತೆಗಳೇ ತುಂಬಿರತಕ್ಕಂಥ ಜಾಗ ಅದು. ಅಂತಹ ಜಾಗದಲ್ಲಿ ಹರಿಶ್ಚಂದ್ರ ರಾಜನೋ ಇದ್ದಾನೆ ಅಂತ ಹೇಳಿ, ಹರಿಶ್ಚಂದ್ರ ರಾಜನು ಅಲ್ಲಿದ್ದಾನೆ ಅಂತ ಹೇಳಿ ಧರ್ಮರಾಜ ಕೇಳಿಸ್ಕೊಂಡ್ರು. ಒಂದು ವರ್ಣನೆ ಮಾಡ್ತಾ 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 ಯಮದೇವರ ಸಭೆ ವರ್ಣನೆ ಮಾಡಲಿಕ್ಕೆ ಶುರು ಮಾಡಿದ. ಯಮದೇವರ ಸಭೆಯಲ್ಲಿ ರಾಮದೇವರಿದ್ದಾನೆ, ಪರಶುರಾಮ ದೇವರಿದ್ದಾರೆ, ರಾಮದ್ವಯ ಸುದೈವತಂ ಅಂತ ಕರೀತಾರೆ. ಯಮದೇವರ ಆರಾಧನೆ ಮಾಡ್ತಕ್ಕಂಥ ರೂಪ ರಾಮರೂಪ. ಅದು ಎರಡು ರೂಪದ ರಾಮದೇವರಿದ್ದಾರೆ. ಅದಕ್ಕೆ ದಾಸರು ಹೇಳಿದರು, ಯಾರು ರಾಮನಾಮವನ್ನು ಹೇಳ್ತಾರೋ ಯಮಲೋಕದ ಭಯ ಇಲ್ಲ ಅಂತ ಹೇಳಿದ್ರು. ದೇವರ ಹೆಸರದು ಸಾಕ್ಷಾತ್ ಯಮದೇವರ ಆರಾಧನೆ ಮಾಡ್ತಕ್ಕ ಸ್ಪೆಸಿಫಿಕ್ ರೂಪ, ಎರಡು ರೂಪದಿಂದ ಆರಾಧನೆವಾಗ್ತಾ ಇದ್ದಾರೆ. ಎಲ್ಲ ಕೇಳ್ತಿದ್ದಾನೆ ಧರ್ಮರಾಜ. ಅಲ್ಲಿ ಪಾಂಡುರಾಜ ಇದ್ದಾನೆ ಅಂತ ಹೇಳಿದ. ಈಗ ಧರ್ಮರಾಜನ ತಲೆಗೆ ವಿಚಾರ ಶುರುವಾಯಿತು. ನಮ್ಮಪ್ಪ ಪಾಂಡುರಾಜ ಯಮದೇವರ ಸಭೆಯಲ್ಲಿದ್ದಾನೆ, ನರಕದಲ್ಲಿಲ್ಲ, ಮತ್ತೆ ಯಮದೇವರ ಸಭೆಯಲ್ಲಿದ್ದಾನೆ. ಒಳ್ಳೆ ಗೌರವದಿಂದ ಇದ್ದಾನೆ. ಮೆಂಬರ್ ಆಗಿರೋದು ಬೇರೆ, ಜೈಲಲ್ಲಿ ಜೈಲರಾಗಿ ಕೆಲಸ ಮಾಡೋದು ಬೇರೆ, ಖೈದಿ ಆಗಿರೋದು ಬೇರೆ. ಜೈಲರಾಗಿ ಕೆಲಸ ಇದ್ದರೆ ಸಂಬಳ ಆಗಿಬಿಡ ಪ್ರಮೋಷನ್ ಎಲ್ಲ ಸಿಗುತ್ತೆ ಅವನಿಗೆ, ಖೈದಿ ಆಗಿದ್ದರೆ ಶಿಕ್ಷೆ ಸಿಗುತ್ತೆ. ಯಮ ಸಭೆಯಲ್ಲಿ ಆತ ಒಬ್ಬ ವಿಶೇಷವಾದ ಸದಸ್ಯನಾಗಿದ್ದಾನೆ, ಗೌರವಾನ್ವಿತವಾಗಿ ಮೆಂಬರ್ ಅಂತ ಆ ರೀತಿ ಇದ್ದಾನೆ. ಆದರೆ ಹರಿಶ್ಚಂದ್ರ ರಾಜ ಅವನೂ ಒಬ್ಬ ಚಕ್ರವರ್ತಿ, ಆತ ಇಂದ್ರ ಸಭೆಯಲ್ಲಿದ್ದಾನೆ. ಇಂದ್ರ ಸಭೆ ಯಮದೇವರಿಗೆ ಸಭೆಗಿಂತ ಭಾರಿ ದೊಡ್ಡದದು. ಒಂದು MLA MP ಇದ್ದಾಗೆ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ, ಇದು ಸ್ಟೇಟು ಅದು ಸೆಂಟ್ರಲ್ ಆದಾಗ ಆಯ್ತಲ್ಲ. ಆತ್ಮ ರಾಜ ಈತನ ರಾಜ, ಆತ ಯಾತಕ್ಕೆ ಅಲ್ಲಿಗೆ ಹೋದ, ನಮ್ಮಪ್ಪ ಯಾತಕ್ಕೆ ಹೋಗಿಲ್ಲ ಅಂತ ಕೇಳಿ ಧರ್ಮರಾಜ ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ. ನಾವು ನಮ್ಮ ತಂದೆ ಹಿಂದಿನೋ ಎಲ್ಲೋಗಿದ್ರೆ ಯೋಚನೆ ಮಾಡ್ತೀವಿ, ಸದ್ಯ ಹೋದಲ್ಲ ಅಂತ ತಿಳ್ಕೊಂಡಿರ್ತಾರೆ ಹೊರತು ಎಲ್ಲಿ ಹೋಗಿದ್ದಾರೆ ಯೋಚನೆ ಮಾಡಬೇಕು. ಅವರ ಸದ್ಗತಿಯನ್ನು ಪ್ರಯತ್ನ ಪಡಬೇಕು. ಮಹಾಭಾರತ ದೊಡ್ಡ ಸಂದೇಶವನ್ನು ಕೊಡ್ತಾ ಇದೆ. ಮೊದಲನೇ ಸಂದೇಶ, ಸತ್ತವರು ಎಲ್ಲೋ ಹೋಗೋದಿಲ್ಲ, ಅವರು ಇದ್ದೇ, ಅವರ ಜೀವ ನಿತ್ಯ ಅಂತ ಹೇಳಿದ್ದಾರೆ. ಜೀವ ನಿತ್ಯ, ಹೋಗಿದ್ದು ದೇಹ ಹೊರತು ಜೀವ ಅಲ್ಲ, ಅವರಿದ್ದೇ ಇರ್ತಾರೆ. ಇವರು ಮಾಡುವಂಥ ಒಳ್ಳೆಯ ಕೆಲಸಗಳಿಂದ ಅವರಿಗೆ ಪ್ರಯೋಜನ ಆಗುತ್ತೆ. ಇವರೇನು ಪಿತೃಕಾರ್ಯಾದಿಗಳನ್ನು ಮಾಡ್ತಾರೆ, ಅವರದರಿಂದ ಒಳ್ಳೆಯ ಸದ್ಗತಿಯನ್ನು ಪಡೆಯುತ್ತಾರೆ, ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ತಪ್ಪು ಕೆಲಸ ಮಾಡಿದಾಗ ಅಧೋಗತಿ ಹೋಗ್ತಾರೆ. ಪತಂತಿ ಪಿತರೋ ಶೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ ಭಗವದ್ಗೀತೆಯಲ್ಲಿ ಬರುತ್ತೆ. ಇವರು ಸಾಧ ಪಕ್ಷಾದಿಗಳನ್ನು ಬಿಟ್ಟುಬಿಟ್ರೆ ರಥಪತನವನ್ನು ಕಾಣ್ತಾರೆ. ವರ್ಣಸಾಂಕರ್ಯಾದಿಗಳನ್ನು ಮಾಡಿದರೆ ಅಧಪತನ ಖಚಿತ ಮಾಡೋದು ಇವರು, ಶಿಕ್ಷೆ ಅನುಭವಿಸೋದು ಅವರು. ಇದೆಲ್ಲ ತಿಳಿದಕ್ಕೆ ಜೀವ ನಿತ್ಯ, ಚಾರ್ವಾಕ ಮತ ಖಂಡನೆ ಕೂಡ ಅದರಿಂದ ಆದಂತೆ ಆಯಿತು. ಯಾಕೆ ಹೀಗಾಯಿತು ಅಂತ ಕೇಳಿ, ಆಗ ಅವರು ಉತ್ತರ ಕೊಡ್ತಾರೆ. ನೋಡು, ನಿಮ್ಮಪ್ಪ ಯಮಸಭೆಯಲ್ಲಿದ್ದಾನೆ, ಹರಿಶ್ಚಂದ್ರ ರಾಜ ಇಂದ್ರ ಸಭೆಯಲ್ಲಿದ್ದಾನೆ. ಅದಕ್ಕೆ ಕಾರಣ ರಾಜಸೂಯ ಕೃತೋನ್ನತಿ, ಆತ ರಾಜಸೂಯಾಗ ಮಾಡಿದ್ದಾರೆ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ನಿಮ್ಮಪ್ಪ ರಾಜಸೂಯಾಗ ಮಾಡಿದಾಗ ಗಿಲ್ಲಿದ್ದಾನೆ. ಇದು ಒಂದು ಹಂತದ ಉತ್ತರ ಇದೆ. ಮಹಾಭಾರತದ ಹಿನ್ನೆಲೆಯನ್ನು ಆಚಾರ ಹೇಳ್ತಾರೆ. ಇನ್ನೂ ದೊಡ್ಡ ಕಾರಣ ಇದೆ. ನಿಮ್ಮಪ್ಪ ರಾಜಸೂಯಾಗ ಮಾಡಿದ್ರೆ ಅಲ್ಲಿ ಹೋಗ್ತಾನೆ ಅಲ್ಲ, ನಿಜವಾಗಲೂ ಕೂಡ ದೇವತೆಗಳು ಇಂದ್ರದೇವರ ಸಭೆಯಲ್ಲಿ ಇರಬೇಕು. ಹರಿಶ್ಚಂದ್ರ ರಾಜ ಅಷ್ಟೇ, ಆತ ನಿಜವಾಗಲೂ ಯಮಸಭೆಯಲ್ಲೇ ಇರಬೇಕಂತ. ಈತ ನಿಜವಾಗಲೂ ಇಂದ್ರ ಸಭೆಯಲ್ಲೇ ಇರಬೇಕು. ವಾಸ್ತವವಾಗಿ ಉಲ್ಟಪಟ್ಟಾಗಿಬಿಟ್ಟಿದೆ. ಯಾತಕ್ಕೆ ಅಂದರೆ, ಒಂದು ಸಲ ಪಾಂಡುರಾಜ ಮೂಲತಃ ಆತ ಮರುತ್ತ, ಪರಾವಹ ಅಂತಕ್ಕಂಥ ಮರುತ್ತೆ ಪಾಂಡುರಾಜನೇ ಹುಟ್ಟಿದ್ದು. ಮರುತ್ತು ಅಂದರೆ ದೇವತೆ, ಆ ತಿರುಬೇಕಾದೇ ದೇವಸಭೆಯಲ್ಲಿ. ಆತ ಡಿಮೋಟ್ ಆದಾಗಿದ್ದಾನೆ ಆ್ಯಕ್ಚುಲಿ. ಹರಿಶ್ಚಂದ್ರ ರಾಜ ಪ್ರಮೋಟ್ ಆಗಿದ್ದಾನೆ, ಆತ ಡಿಮೋಟ್ ಆಗಿ ಕೆಳಗೆ ಬಂದುಬಿಟ್ಟಿದ್ದಾನೆ. ಯಾತಕ್ಕಾಯಿತು ಅಂದರೆ ಕಾರಣ ಹೇಳ್ತಾರೆ. ಆತ ರಾಜಸೂಯಾಗ ಮಾಡದೇ ಹೋಗಿದ್ರು ಕೂಡ ಅಲ್ಲೇ ಇರಬೇಕು ನ್ಯಾಯವಾಗಿ, ಎಲ್ಲಿ ಇಂದ್ರಲೋಕದಲ್ಲೇ ಇರಬೇಕು, ಇಂದ್ರ ಸಭೆಯಲ್ಲೇ ಇರಬೇಕು. ಒಂದು ಸರ್ತಿ ಪರಾವಹ ಬಂಧ ಮರುತ್ತು ತಪಸ್ ಮಾಡ್ತಾ ಕೂತಿರ್ತಾನೆ ಒಂದು ಕಡೆ, ಇಂದ್ರದೇವರು ಬರ್ತಾರಲ್ಲಿ. ಆ ಸಮಯಕ್ಕೆ ನತೂತ್ಥಿತ ಶಶಾಪಸಹ, ಇತ್ತು ಎದ್ದು ನಿಂತು ಗೌರವಿಸಬೇಕಾಗಿತ್ತು, ಗೌರವಿಸಲಿಲ್ಲ, ಶಾಪ ಕೊಟ್ಟರು, ನೀನು ಭೂಲೋಕದಲ್ಲಿ ಹುಟ್ಟು, ಆಮೇಲೆ ಕೂಡ ವಾಪಸ್ ನನ್ನ ಲೋಕಕ್ಕೆ ಬರಬೇಡ ಅಂತ ಶಾಪ ಕೊಟ್ಟರು. ಒಂದು ಏಳದೆ ಹೋಗಿದ್ದಕ್ಕೆ ಒಂದು ಪನಿಷ್ಮೆಂಟ್ ಇದು ಬಂತು. ಇದನ್ನಿಗೆಲ್ಲ ಶಿಕ್ಷೆ ಕೊಡಬಹುದಾ ಅಂದರೆ CR ರಿಪೋರ್ಟ್ ಬರೆಯೋದೇ ಬೇಸಿಸ್ ಮೇಲೆ, ಒಬಿಡಿಯಂಟ್ ಆಗಿಲ್ಲ ಅಂದರೆ CR ರಿಪೋರ್ಟ್ ಬರುತ್ತೆ. ಅದು ಎಷ್ಟು ಎಫಿಷಿಯೆಂಟ್ ಪ್ರಕಾರ ಇರಬಹುದು, ದೊಡ್ಡವರಿಗೆ ಸುಪೀರಿಯರಿಗೆ ಒಬಿಡಿಯಂಟ್ ಆಗಿಲ್ಲದ ಹೋದ ಶಿಕ್ಷಾರ ಅಪರಾಧ, ಅದನ್ನು ಕೋರ್ಟಲ್ಲಿ ಸ್ಟ್ಯಾಂಡ್ ಆಗುತ್ತೆ, ನೆನಪಿರಬೇಕು. ಬರೀ ನಾವು ಹೇಳೋದಲ್ಲ, ಕೋರ್ಟಲ್ಲಿ ಉಳಿಯುತ್ತೆ. ಸರಿಯಾಗಿಲ್ಲ ಅಂತ ನಾನು ಅನಿಸಿದೆ, ಚಿಸೋಬೇಡಿ ಅಂತ ಬರೆದ್ರೆ ಒಪ್ಪಲೇಬೇಕಲ್ಲ, ಅದನ್ನು ತೋರಿಸ್ಕೊಡ್ತಾರೆ. ದೊಡ್ಡವ್ರನ್ನ ಗೌರವಿಸಬೇಕಾದ ಜವಾಬ್ದಾರಿ ನಮಗಿದೆ. ಊರ್ಧ್ವಂ ಪ್ರಾಣಾಹಿ ಉತ್ಕ್ರಾಮಂತೆ ಯೌನಃ ಸ್ಥವಿರ ಆಯತಿ ಪ್ರತ್ಯುತ್ಥಾನ ಅಭಿವಾದಾಭ್ಯಾಮ್ ತಾನ್ ಪುನಃ ಪ್ರತಿಪದ್ಯ. ದೊಡ್ಡವರು ಬರ್ತಿರ್ಲಿಕ್ಕೆ ಚಿಕ್ಕವರ ಪ್ರಾಣಗಳು ಮೇಲೆ ಕಾರುತ್ತಂತೆ. ಹಾಗೆ ಕೂತಿದ್ರೆ ಪ್ರಾಣ ಮೇಲೆ ಹೋಗಿ ಕೆಳಕೂತ ಸತ್ತೋಗ್ಬಿಡ್ತಾನೆ, ಆಯುಷ್ಯ ಹೋಗುತ್ತೆ ಅಂತ ಹೇಳಿದ್ರೆ ಅಪಮೃತ್ಯು ಬರುತ್ತವೆ, ಆಯುಷ್ಯ ಹಾನಿಯಾಗುತ್ತೆ. ಅದಕ್ಕೆ ಮೊದಲು ಏನು ಮಾಡಬೇಕು? ಆ ರೀತಿ ಆಗದೇ ಇರಬೇಕಾದ್ರೆ ಎದ್ದು ನಿಂತ್ಕೋಬೇಕು. ನಿಂತ್ಕೋತಾರೆ ಪ್ರತ್ಯುತ್ಥಾನ ಅಭಿವಾದಾಭ್ಯಾಮ್, ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ರೆ ಪ್ರಾಣ ಮೇಲಕ್ಕೆ ಇರ್ತದೆ, ಇವನು ಮೇಲಕ್ಕೆ ಇದ್ದ, ಪ್ರಾಣ ಹೋಗಲಿಲ್ಲ, ಸರಿಯಾಗಿ ಉಳ್ಕೊಂಡ್ಬಿಡ್ತು. ನಮಸ್ಕಾರ ಮಾಡಿದ್ನಲ್ಲ, ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಮಾಡದೆ ಹೋಗಿದ್ರೆ ಆಯುಷ್ಯ ಹಾನಿ, ಮಾಡಿದರೆ ಆಯುಷ್ಯ ವೃದ್ಧಿ. ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಪ್ರತಿ ಮನುಸ್ಮೃತಿಯ ಶ್ಲೋಕ ಮಹಾಭಾರತದಲ್ಲಿ ಬರುತ್ತೆ, ಹೆಚ್ಚಿಗೆ ಎಲ್ಲ ಗ್ರಂಥಗಳಲ್ಲೂ ಬರತಕ್ಕಂಥ ಶ್ಲೋಕ. ಅದಕ್ಕೆ ಪ್ರತಿನಿತ್ಯದಲ್ಲೂ ಕೂಡ ದೊಡ್ಡವರನ್ನು ಹುಡುಕೊಂಡು ನಮಸ್ಕಾರ ಮಾಡಬೇಕು, ಬಂದಾಗಲಂತೂ ಮಾಡಲೇಬೇಕು. ಅದು ಮಾಡದೆ ಹೋಗಿದ್ದಕ್ಕಾದ ಶಿಕ್ಷೆ ಇದು ಅಲ್ಲ. ಇದು ಅಪರೋಕ್ಷ ಜ್ಞಾನಿಗಳಿಗೆ ಲೇಪ ಇಲ್ಲ ಅಂತೀರಿ, ಬರೀ ಅಪರೋಕ್ಷ ಜ್ಞಾನಿ ಅಲ್ಲ, ಅದು ದೇವತೆ ಆತರ ಲೇಪ ಉಂಟಾದರೆ ಸೋತ್ತಮರ ದ್ರೋಹ ಲೇಪ ಮಾಡೇ ಮಾಡುತ್ತೆ ಅಂತ ಹೇಳಿದ್ದಾರೆ. ಈಗ ಸೋತ್ತಮ ದ್ರೋಹ ಎಂಥವರಿಗೂ ಬಂಧಕವಾದ್ದರಿಂದ ಆತನೇ ಶಾಪ ಬಂತು, ಅದಕ್ಕೆ ಹುಟ್ಟಿ ಬಂದಿದ್ದ. ಆಗ ಕ್ಷಮೆ ಕೇಳಿಕೊಂಡ, ತಪ್ಪಾಯಿತು ಕ್ಷಮಿಸಿ ಅಂದಾಗ, ಸರಿ ಆಗಿದ್ರೆ ನಾನು ಲೋಕಕ್ಕೆ ವಾಪಸ್ ಬರಬೇಕಾದ್ರೆ ರಾಜಸೂಯಾಗ ಮಾಡಬೇಕು ಅಂಥೇಳಿ. ಆದಾತ ಮಾಡಿರಲಿಲ್ಲ, ಅದಕ್ಕೆ ಅಲ್ಲಿ ಉಳ್ಕೊಂಡಿದ್ದ, ಹೊರತಲ್ಲಿ ಬರ್ತಿರಲಿಲ್ಲ. ಈ ಸೂಕ್ಷ್ಮ ನಮಗೆ ಮಹಾಭಾರತ ಅಷ್ಟೇ ನೋಡಿದ್ರೆ ಗೊತ್ತಾಗೋದಿಲ್ಲ, ಆಚಾರ ನಿರ್ಣಯನೆಲ್ಲ ತಿಳಿಸ್ತಾ ಗೊತ್ತಾಗತ್ತೆ. ಆ ಹಿನ್ನೆಲೆಯಲ್ಲಿ ಇದೆಲ್ಲ ಯಾರಿಗೆ ಅರ್ಥ ಆಗಬೇಕಾಗಿತ್ತು? ಪರಾವಹ ಬರುತ್ತು, ಆತ ದೇವತೆ ಇಂದ್ರ ಸಭೆಯಲ್ಲೇ ಇರಬೇಕು ಅಂತ ವಿಷಯ ಗೊತ್ತಿದ್ದರೂ ಈ ಪ್ರಶ್ನೆ ಬಂತು. ಅದೆಲ್ಲ ಆಚಾರ್ಯ ತಿಳಿಸಿ ಸಮಸ್ಯೆಯನ್ನು ಪರಿಹಾರ ಮಾಡ್ತಿದ್ದಾರೆ. ಈಗ ರಾಜಸೂಯಾಗ ಮಾಡಬೇಕಾಗಿದೆ. ಇದನ್ನೆಲ್ಲ ಧರ್ಮರಾಜ ಕೇಳಿಕೊಂಡ, ಸ್ವಾಮಿ ನಮ್ಮಪ್ಪ ಅಲ್ಲಿರೋದು ಭಾರಿ ಆಶ್ಚರ್ಯ ಆಗಿದೆ, ಧರಿಸ್ತಂದ್ರ ಅಲ್ಲಿ ಹೋಗಿದ್ದಾರೆ, ನೀವು ಕಾರಣ ಹೇಳಿದ್ರೆ ರಾಜಸೂಯಾಗ ಮಾಡಿದ್ದ ಅಂತೇಳಿ. ಹಾಗಿದ್ದರೆ ನಾನೇನು ಮಾಡಬೇಕು ಅಂತ ಕೇಳಿದ. ತಕ್ಷಣ ಹೇಳಿದರು, ನಾನು ಅದಕ್ಕೆ ಬರ್ತಿದ್ದೀನಿ ಧರ್ಮರಾಜ, ನಿಮ್ಮಪ್ಪ ನೋಡ್ಕೊಂಡು ಬಂದಿದ್ದೆ ನಾನು ಅಂತೇಳಿದರು. ಬೇರೆಯವರಿಂದ ಮಾತಾಡ್ಸ್ಕೊಂಡ್ಬರ್ತಾರಲ್ಲ, ಹಾಗೆ ಮಾತಾಡ್ಸ್ಕೊಂಡ್ಬಂದಿದ್ದಾರೆ. ನಿಮ್ಮಪ್ಪ ಪಾಂಡುರಾಜ ನನಗೆ ಸಂದೇಶ ಕಳಿಸಿದ್ದಾರೆ, ನನ್ನ ಮಕ್ಕಳು ಎಂಥ ಮಕ್ಕಳಿದ್ದಾರೆ, ಧರ್ಮರಾಜ ಭೀಮಸೇನಾದಿ ಮಹಾನುಭಾವರಿದ್ದಾರೆ, ಅವ್ರಿಗೆ ಹೇಳಿ ನಾರದ ಮನೆಗಳೇ ರಾಜಸೂಯಾಗವನ್ನು ಮಾಡಲಿ, ನಾನು ಇಂದ್ರ ಸಭೆಗೆ ಹೋಗ್ತೀನಿ ಅಂತ ಹೇಳಿ ಕಳಿಸಿದ್ದಾನೆ, ನೀನು ಮಾಡಬೇಕು ಅಂತ ಹೇಳಿದರು. ಧರ್ಮರಾಜ ಎಂತೆಂಥವ್ರಿಗೂ ಕೆಲಸ ಮಾಡೋ ಪುಣ್ಯ ಅಂತ ತಂದೆಗೆ ಬಿಡ್ತಾನ, ಶುರು ಮಾಡೇ ಬಿಟ್ಟ, ನಾನಾದರೆ ಶುರು ರಾಜಸೂಯಾಗ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ್ದೆ. ಭಗವಂತನಾದ ಕೃಷ್ಣನೇ ಹೇಳ್ಕಳಿಸ್ತಾನೆ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ ದೇವರು ಅಪ್ಪಡೆ ತಗೊಂಡು ಮಾಡಬೇಕು. ಆಗ ಕೃಷ್ಣನ ದೂತ ಹೋಗ್ತಾನೆ, ರಾಯಭಾರಿ ಒಬ್ಬ ಹೋಗ್ತಾನೆ ಕೃಷ್ಣನ ಕರೆಯಲಿಕ್ಕೆ. ಅಲ್ಲಿಗೊಂದು ಪ್ರಸಂಗ ಬಂದಿರುತ್ತೆ, ಒಬ್ಬ ರಾಜರ ಪ್ರತಿನಿಧಿ ಒಬ್ಬ ಬಂದಿರ್ತಾನೆ. ಆ ಪ್ರತಿನಿಧಿ ಯಾರು ಅಂದರೆ, ಜನಾಸಂಧ 22,800 ರಾಜರುಗಳನ್ನು ರಾಜಪುತ್ರರುಗಳನ್ನು ಸೆರೆ ಹಿಡಿದು ಬಂಧನದಲ್ಲಿಟ್ಟಿರ್ತಾನೆ. ಅವ್ರನ್ನೆಲ್ಲ ಕೂಡ ಬಲಿ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ, ಬಲಿ ಕೊಡಬೇಕು ಅವ್ರನ್ನೆಲ್ಲ ಕೂಡ. ಆ ದಿವಸ ಹತ್ರ ಬರ್ತಾ ಇರುತ್ತೆ, ಅವರೆಲ್ಲ ಸೇರಿ ಹೇಗೆ ಉಳ್ಕೋಬೇಕು ನಾವೀಗ, ನಮ್ಮ ಗತಿ ಏನು? 22,800 ಜನ ಸತ್ತರೆ ಇಲ್ಲಿ 224 ಅಸೆಂಬ್ಲಿನೇ ಹೋಯಿತು, ಸರ್ಕಾರ ಹೋಗಿಬಿಡುತ್ತೆ ಗೊತ್ತಲ್ಲ, ಅಲ್ಲಿ ಹೋದರೆ ಸೆಂಟ್ರಲ್ ಗೌರ್ಮೆಂಟ್ ಹೋಗಿಬಿಡುತ್ತೆ. 22,800 ಜನ ಕೊಂದರೆ ಜನ ಗತಿ ಏನಾಗ್ಬೇಕು? ಒಬ್ಬ ರಾಜ ಅದು ಒಬ್ಬ ಡ್ರೈವರ್ ಅಂದರೆ ಒಂದು ಬಸ್ ಪೂರ್ತಿ ಜನ ಹೋಗ್ತಾರೆ, ಒಬ್ಬ ರಾಜ ಹೋದರೆ ದೇಶ ಹೋಗುತ್ತೆ. 22,800 ಜನ ಹೋದರೆ ಏನಾಗಬೇಕು? ಅವರೆಲ್ಲ ಒಬ್ಬ ಗುಟ್ಟಾಗಿ ಒಬ್ಬ ದೂತನನ್ನು ಕರೆದು ಕೃಷ್ಣನ ಹತ್ರ ಕಳಿಸಿಕೊಡ್ತಾರೆ. ಕೃಷ್ಣನೇ ನಮಗೆ ಗತಿ, ಕೃಷ್ಣ ಕಾಪಾಡಬೇಕು. ಅದು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ವಾಮಿ ಅಕ್ಷರ ರಾಜ ಹೇಳ್ಕಳಿಸಿದ್ದಾರೆ, ಕೃಷ್ಣ ಜರಾಸಂಧನ ಬಂಧನದಿಂದ ಬಿಡುಗಡೆಯಾಗಿದೆ. ಜರಾಸಂಧನ ಬಂಧನ ಬಿಡಿಸೋಕ್ಕೆ ಬೇರೆ ಯಾರಿಗೂ ಸಾಧ್ಯತೆ ಇಲ್ಲ, ನಿನ್ನ ದಿಗ್ದರ್ಶನ ಆಗಬೇಕು, ನಿನ್ನ ಅನುಗ್ರಹ ಆಗಬೇಕು ಅಂತ ಹೇಳಿದ ತಕ್ಷಣ ಅದು ಅತೃಪ್ತಿ ಆತ ಬರೋದು ಈತ ಇಬ್ಬರು ನಡೆಸಿಬಿಡ್ತಾರೆ. ಕೃಷ್ಣ ಹೇಳ್ತಾರೆ ಆಯಿತು, ಅದೆಲ್ಲ ತುಂಬ ವಿಚಾರ, ದೊಡ್ಡ ಸಭೆ, ಒಂದು ಅಧ್ಯಾಯ ವರ್ಣನೆ ಮಾಡ್ತಾರೆ ಏನಾಯಿತು ಅಂಥೇಳಿ. ಅದರ ತೀರ್ಮಾನ ಇಷ್ಟೇ, ಕೃಷ್ಣ ಇಲ್ಲಿಗೆ ಬರ್ತೇನೆ ಅಂತ ಹೇಳ್ಕೊಳಿಸ್ತಾನೆ. ಕಾರಣ ಏನಂದರೆ, ಅಲ್ಲಿಗೆ ಹೋಗಿ ರಾಜನ ಹೇಗೋ ಬಿಡುಗಡೆ ಮಾಡಬೇಕು, ಜರಾಸಂಧನ್ನು ಕೊಂದು ಇಲ್ಲಿ ಯಜ್ಞಕ್ಕೆ ಹೋಗಬೇಕೀಗ. ಯಾವುದು ದೊಡ್ಡದು ಅಂತ ಕೇಳಿದರೆ, ಇಲ್ಲಿ ಯಜ್ಞಕ್ಕೆ ಹೋದರೆ ರಾಜಸೂಯಾಗದ ಅಂಗವಾಗಿ ದಿಗ್ವಿಜಯ ಮಾಡಿ ಅವನ್ನು ಕೊಲ್ಲೇಬೇಕು, ಯಜ್ಞಕ್ಕೆ ಹೋದಾಗಾಯಿತು ಅದು ಮಾಡಿದಾಗಾಯಿತು, ಆದ್ದರಿಂದ ಇಲ್ಲಿ ಹೋಗೋಣ ಅಂತ ಕೃಷ್ಣ ಅಲ್ಲಿಗೆ ಬಂದನಂತೆ. ಆಗ ಧರ್ಮರಾಜಾದಿಗೆ ಕೃಷ್ಣ ಬಂದರು ಅಂತ ಹೇಳಿದರೆ ಏನಾದಂತವೋ ಹೇಳೋದಕ್ಕೆ ಸಂಭ್ರಮ ಸಂಭ್ರಮ. ಎಲ್ಲ ಕೃಷ್ಣನ ಮುಂದೆ ಹೇಳಿಕೊಂಡ್ರು, ಹೀಗೆ ಮಾಡ್ತೇನೆ ಕೃಷ್ಣ ಅಪ್ಪಣೆ ಕೊಡು ಅಂತ ಕೇಳಿದ ತಕ್ಷಣ ಕೃಷ್ಣ ಹೇಳ್ತಾನೆ, ಹೌದಾ ರಾಜಸೂಯಾಗ ಮಾಡ್ತೀರಾ? ಗೊತ್ತಾ ಧರ್ಮರಾಜ ಇಷ್ಟು ದೊಡ್ಡ ಯಾಗ ಗೊತ್ತಾ ಅದು, ಅದನ್ನು ಮಾಡಿದವನು ಚಕ್ರವರ್ತಿ ಆಗ್ತಾನೆ ಅಂತ ಹೇಳ್ತಾನೆ. ಚಕ್ರವರ್ತಿ ಪೋಸ್ಟ್ ಬರೋ ರಾಜಸೂಯಾಗ ಮಾಡಿದರೆ ಮಾತ್ರ ಇಲ್ಲಿವರ ಬರೋದಿಲ್ಲ, ಒಳ್ಳೆ ಕೆಲಸ ಮಾಡ್ತೀವಿ, ಭಾರಿ ಸಂತೋಷ. ಆ ರಾಜಸೂಯಾಗದ ಫಲ ಏನು ಅಂದರೆ, ಯಾರು ಸರಿಯಾಗಿ ಮಾಡುತ್ತಾರೋ ಅವರು ಬ್ರಹ್ಮ ಪದವಿ ಬರ್ತಾರೆ ಅಂತ ಹೇಳ್ತಾರೆ. ರಾಶಿಯಾಗ ಸರಿಯಾಗಿ ಮಾಡಿದವರು ಭೂಲೋಕದಲ್ಲಿ ಚಕ್ರವರ್ತಿಗಳಾಗ್ತಾರೆ, ಮುಂದೆ ಬ್ರಹ್ಮಪದವಿ ಬರುತ್ತವೆ. ಅಷ್ಟು ದೊಡ್ಡ ಯಾಗ, ಯಾರಿಗೆ ಬ್ರಹ್ಮಪದವಿ ಅರ್ಹತೆ ಇಲ್ಲ ಅವರು ಮಾಡಿಬಿಟ್ರೆ, ಹರಿಶ್ಚಂದ್ರರಾಜ ಮಾಡಿದ್ದಾನೆ ಅದು ಬ್ರಹ್ಮಪದವಿ ಬಂದಿಲ್ಲ ಆತನಿಗೆ, ಅಂಥವ್ರಿಗೆ ಏನು ಸಿಗುತ್ತೆ ಅಂತ ಕೇಳಿ. ರುಜುಗುಣ ಮಾಡಿದರೆ ಬ್ರಹ್ಮಪದವಿ, ಬೇರೆಯವರು ಮಾಡಿದರೆ ಅವರು ತಮ್ಮ ಗುಂಪಿನಲ್ಲಿ ಭಾರಿ ನಂಬರ್ ಒನ್ ಅನ್ನಿಸ್ತಾರೆ, ತಮ್ಮ ಗುಂಪಿನಲ್ಲಿ ಭಾರಿ ಶ್ರೇಷ್ಠರಾಗ್ತಾರೆ. ಅದಕ್ಕೆ ಬೇರೆ ರಾಜರು ಸಿಗದೇ ಇದ್ದ ಭಾಗ್ಯ ಹರಿಶ್ಚಂದ್ರರಾಜನು ಸಿಕ್ಕಿ ರಾಶಿಯಾಗ ಮಾಡಿದ್ರಿಂದ. ಇಷ್ಟೆಲ್ಲ ಹೇಳಿದ ಕೃಷ್ಣ ಧರ್ಮರಾಜ, ಪರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ. ರಾಶಿಯಾಗ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ರಾಶಿಯಾಗ ಅಂದ್ರೆ ಏನು ಗೊತ್ತಾ, ಎಲ್ಲ ರಾಜರನ್ನು ಗೆದ್ದು ಕೃಷ್ಣಾರ್ಪಣ ಅಂತ ಹೇಳಿದರು. ಜರಾಸಂಧ ಇದ್ದಾನಲ್ಲ ಯಾ ರಾಜ, ರಾಶಿಯ ಹೇಗೆ ಮಾಡುತ್ತೆ ಅಂತ ಕೇಳಿ. ಯಾಕೆ ಮೊದಲೇ ಹೆಡ್ಡಿ ಅವನೇ, ಅವನೊಬ್ಬರು ಹುಡ್ಕೊಂಡ್ರೆ ರಾಶಿಯಾಗ ಮುಗಿಯೋದಿಲ್ಲ ಹೇಗೆ ಅಂತ ಕೇಳಿದ ತಕ್ಷಣ ಧರ್ಮರಾಜ ಅರ್ಥ ಮಾಡಿಕೊಂಡ. ತಕ್ಷಣ ಹೇಳಿದ, ಕೃಷ್ಣ ಯಾಗ ಮಾಡಿ ಕೃಷ್ಣಾರ್ಪಣ ಅಲ್ಲ, ಈಗಲೇ ಕೃಷ್ಣಾರ್ಪಣ ಹೇಳ್ತೀನಿ ಬಿಟ್ಟುಬಿಡ್ತೇನೆ ಅಂತ ಹೇಳಿ. ಯಾತಕ್ಕೆ ಅಂದ, ಅವನು ಕೊಲ್ಲೋ ಯಾರಿಗೆ ಸಾಧ್ಯ ಆಗುತ್ತೆ ಅಂತ, ಯಾರು ಕೊಲ್ಲೋ ಯಾರಿಗೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಿವರ್ತಿತಂ ಮನಃಕೃತೋಹ ಐಡಿಯಾ ಡ್ರಾಪ್ ಅಂತ ಹೇಳಿಬಿಟ್ಟ ತಕ್ಷಣ. ಆಗ ಭೀಮಸೇನ ದೇವರು ಮಾತಾಡ್ತಾರೆ, ಗಮನಿಸಬೇಕು, ಧರ್ಮರಾಜನಿಗೆ ಗಾಬರಿ ಆಯಿತು. ತಂದೆಯ ಸಂದೇಶ ಒಂದು ಕಡೆಗೆ, ರಾಶಿಯಾಗದ ಡಿಫಿಕಲ್ಟಿ ಒಂದು ಕಡೆಗೆ ಅಂದ್ಕೊಂಡ. ಜರಾಸಂದನಿಗೆಲ್ಲಕ್ಕಾಗೋದಿಲ್ಲ ಅಂತ, ರಾಶಿಯಾಗ ಇಲ್ಲ, ನಮ್ಮಪ್ಪನ ಮಾತನ್ನು ನಡೆಸೋಕ್ಕಾಗೋದಿಲ್ಲ, ಏನು ಮಾಡೋದಿಲ್ಲ ಅಂತ ಹತಾಶನಾಗಿಬಿಟ್ಟ. ಆಗ ಭೀಮಸೇನ ಮಾತಾಡ್ತಾರೆ, ಅಣ್ಣ ಕೃಷ್ಣನ ಮಾತು ಅರ್ಥ ಆಗಲಿಲ್ಲ ನಿನಗೆ, ಜರಾಸಂಧನನ್ನು ಗೆದ್ದು ರಾಶಿಯಾಗ ಮಾಡಬೇಕು ಅಂತ ಕೃಷ್ಣ ಹೇಳಿದನೇ ಹೊರತು ಜರಾಸಂಧನ ಗೆಲ್ಲಕ್ಕಾಗೋದಿಲ್ಲ ಅಂತ ಹೇಳಲಿಲ್ಲ ಕೃಷ್ಣ. ಗೆಲ್ಲರಿ ಅಂತ ಹೇಳಿದ್ದಾನೆ, ಟಿಕೆಟ್ ತೊಗೊಂಡು ಬಸ್ ಹತ್ತಿ ಅಂದರೆ ವಾಪಸ್ ಹೋಗಬೇಕಾಗಿಲ್ಲ, ಟಿಕೆಟ್ ತೊಗೊಬೇಕು ಅಂತ ಅಷ್ಟೇ ಅರ್ಥ. ಅದು ವಾಪಸ್ ಹೋದರೆ ಅದು ಅಯೋಗ್ಯತೆ ಇಲ್ಲದೆ ಹೋಗಬೇಕಷ್ಟೇ, ಯಾಕೆ ಯೋಚನೆ ಮಾಡ್ತೀಯ? ಅಲ್ಲಿ ಒಂದು ಮಾತು ಹೇಳ್ತಾರೆ ಭೀಮಸೇನ ದೇವರು, ಶಾಶ್ವತ ಸುಭಾಷಿತ, ಮನುಷ್ಯ ಉನ್ನತಿ ಗಳಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಭೀಮಸೇನ ದೇವರು ಹೇಳ್ತಾರೆ. ನಿಜಾನುಭಾವ ವರ್ಜಿತಾ, ಹರೇರ ಅನುಗ್ರಹ ಉಜ್ಜಿತಾ, ಮಹಾಪ್ರಯತ್ನ ವರ್ಜಿತಾ, ಜನಾನ ಜಗ್ಗುರುನ್ನತಿ. ಯಾರಿಗೆ ಮೂರು ದೋಷ ಇರುತ್ತೆ ಅವ್ರು ಮುಂದೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ನೆನ್ಪಿಟ್ಟುಕೊಂಡು ಬಿಟ್ಟರೆ ಸಾಧನೆ ಮಾಡಬೇಕಾದ್ರೆ ಮೂರು ಗುಣ ಇರಬೇಕು. ನಿಜಾನುಭಾವ ವರ್ಜಿತಾ, ಯಾರಿಗೆ ಸ್ವಂತ ಯೋಗ್ಯತೆ ಇಲ್ಲ ಅವರೆಂದೂ ಉದ್ಧಾರ ಆಗೋದಿಲ್ಲ. ಹರೇರ ಅನುಗ್ರಹ ಉಜ್ಜಿತಾ, ಯಾರಿಗೆ ದೇವರ ಅನುಗ್ರಹ ಇಲ್ಲ ಅವರು ಯಶಸ್ವಿ ಆಗೋದಿಲ್ಲ. ಮಹಾಪ್ರಯತ್ನ ವರ್ಜಿತಾ, ಯಾರು ಮಹಾಪ್ರಯತ್ನ ಮಾಡೋದಿಲ್ಲ ಅವರು ಉದ್ಧಾರ ಆಗೋದಿಲ್ಲ. ನಮ್ಮ ಮೂರು ಮಾಡೋದಿಲ್ಲ ಆದರೆ ನಿಶ್ಚಿಂತೆ, ಒಂದಿಲ್ಲ ಹೋದರೆ ಕೆಲಸ ಆಗೋದಿಲ್ಲ. ನಿಜಾನುಭಾವ ಇರಬೇಕು, ಮಹಾಪ್ರಯತ್ನ ಬೇಕು, ದೇವರ ದಯೆ ಬೇಕು. ಮಹಾಪ್ರಯತ್ನ ಕೊನೆಗೆ ಮಧ್ಯ, ಇಲ್ಲಿ ನಿಜಾನುಭಾವ ಮಧ್ಯ ಹರಿ ಅನುಗ್ರಹ. ಯಾಕಂದರೆ ಈ ಕಡೆ ಹರಿ ಅನುಗ್ರಹ ಇದ್ದರೆ ಸ್ವಭಾವ ಕೆಲಸ ಮಾಡೋದು, ಹರಿ ಅನುಗ್ರಹ ಇದ್ದರೆ ಮಹಾಪ್ರಯತ್ನ ಮಾಡಲಿಕ್ಕೆ ಬರೋದು. ಈಗ ಹರಿ ಅನುಗ್ರಹ ನಮಗಿದೆ, ಕೃಷ್ಣ ಕೂತಿದ್ದಾನೆ, ಯೋಗ್ಯತೆ ನನ್ನಲ್ಲಿದೆ ಅಂತ ಹೇಳ್ತಾರೆ ಭೀಮಸೇನರು. ನಾನು ಕಥೆ ಮುಗಿಸ್ತೀನಿ ಅವನು, ಈ ಉಳಿದಿರೋದು ಒಂದೇ, ಪ್ರಯತ್ನಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನುಮಃ. ನಾವು ಪ್ರಯತ್ನ ಮಾಡೋಣ ಕೊಲ್ಲೋಣ ಅಷ್ಟೇ, ಕೃಷ್ಣನ ಮಾತಿನ ಅರ್ಥ ಇಷ್ಟೇ ಹೊರತು ಯಜ್ಞ ಬಿಡಬೇಕಾಗಿಲ್ಲ ಅಂತ ಭೀಮಸೇನ ದೇವರು ಹೇಳಿದರು. ಅದು ಯಜ್ಞ ಮಾಡಬೇಕು ಅಂಥೇಳಿ ಪಾಸಿಟಿವ್ ಆಗಿ ಹೋಗಿದ್ದು ಭೀಮಸೇನ ದೇವರಾದ್ದರಿಂದ ಪೂರ್ಣ ಪುಣ್ಯ ಯಾರಿಗೆ ಬರುತ್ತೆ ಯೋಚನೆ ಮಾಡಬೇಕು, ಇಲ್ಲಿಂದ ಶುರುವಾಗ ಪುಣ್ಯ ಭಾಗಗಳು ಇವರೇ ಆಗಬೇಕು. ಈ ಮಾತು ಹೇಳಿದಾಗ ಕೃಷ್ಣನ ಮಾತದು, ಭೀಮಸೇನ ದೇವರ ಮಾತಿದ್ದು, ಧರ್ಮರಾಜ ಬೇರೆ ಅರ್ಥ ಮಾಡಿಕೊಂಡಿದ್ದ. ಈ ಭೀಮಸೇನ ಮಾಡಿಕೊಂಡ ಅರ್ಥ ಸರಿನೋ, ಧರ್ಮರಾಜ ಅರ್ಥ ಮಾಡಿಕೊಂಡು ಸರಿನೋ ಅಂತ ಕೃಷ್ಣ ಹೇಳ್ತಾರೆ. ಹೌದು, ಭೀಮಸೇನ ಹೇಳಿದ್ದು ಸರಿ, ಅದೇ ಸರಿಯಾದದ್ದು. ಭೀಮಸೇನ ಜರಾಸಂಧ ಭಾರಿ ಶೂರ ಅಂತ ಹೇಳಿದೆ ಹೊರತು ಅವನು ಕೊಲ್ಲೋದಕ್ಕಾಗೋದಿಲ್ಲ ಅಂತ ಅರ್ಥ ಅಲ್ಲ. ಭೀಮಸೇನ ಹೇಳಿದ್ದು ಸರಿ ಅಂತ ಹೇಳಿದ ತಕ್ಷಣ ಧರ್ಮರಾಜ ಸ್ವಲ್ಪ ಯೋಚನೆ ಮಾಡ್ತಾನೆ, ಕೃಷ್ಣ ನನಗೇನೋ ಭಾರಿ ಭಯ ಅಂತ ಹೇಳಿಬಿಟ್ಟೆ. ಯಾತಕ್ಕೆ ಅಂದರೆ ಕೃಷ್ಣ ತಪ್ಪು ತಿಳ್ಕೊಂಡ್ಬಿಡಬೇಡ, ನೀನೇ ಮಧುರೆ ಬಿಟ್ಟು ದ್ವಾರಕ್ಕೆ ಹೋಗಿಬಿಟ್ಟು ಅವನ ಭಯಕ್ಕೋಸ್ಕರ ಅಂತ ಸೇರಿಸಿದಂತ ಏನು ಮಾಡಿದ್ರು ಧರ್ಮರಾಜನಿಗೆ ಸರ್ ಆತಂಕ, ನೀನೇ ಹೀಗೆ ಮಾಡಿಬಿಟ್ಟೆ ಅಂದ ಮೇಲೆ ಭೀಮಸೇನಿಗೆ ಆಗುತ್ತಾ ಅಂತ ಯೋಚನೆ ಮಾಡಿದನಂತೆ. ಕೃಷ್ಣ ನಗುತ್ತಾನೆ, ಧರ್ಮರಾಜ ನೀ ಉಳಿದೋರಂತ ನೀನು ತಿಳ್ಕೊಂಬಿಟ್ಟಿಯ ನನ್ನನ್ನು, ನಾನು ಮಾಡಿದ್ದು ಅದಕ್ಕೆ ಅದಕ್ಕಲ್ಲ ಯಾ ಮಾಡಿದ್ದು, ಅವ್ರಿಗೆ ಬುದ್ಧಿ ಕಲಿಸಕ್ಕೆ ಮಾಡಿದ್ದು ಅಷ್ಟೇ ಅಂತ ಹೇಳಿದಾಗ ಆಗ ಧೈರ್ಯ ಬಂತದ್ದು. ಕೃಷ್ಣ ತಾನು ಮಾಡಿದ್ದು ಕೇವಲ ರಾಜನೀತಿಯೇ ಹೊರತು ಅಸಾಮರ್ಥ್ಯ ಅಲ್ಲ, ತಾನೇ ಹೇಳಿಬಿಡ್ತಾನೆ ಕೃಷ್ಣ ಅದು. ಆಗ ಹಾಗಿದ್ದರೆ ಸರಿ ಕೃಷ್ಣ ಅಂತ ಹೇಳಿದ ತಕ್ಷಣ ಆಗ ಕೃಷ್ಣ ಹೊರಡ್ತಾನೆ, ಧರ್ಮರಾಜ ಯೋಚನೆ ಮಾಡಲಿಕ್ಕೆ ಹೋಗಬೇಡ, ಭೀಮ ಕೊಂದೇ ಕೊಲ್ತಾನೆ, ಟ್ರೈ ಮಾಡ್ತೀವಿ ಹೇಳಬೇಕು, ಒಂದೇ ಕೊಲ್ತಾನೆ ಭೀಮಸೇನ ಆಯ್ತಾ ಜರಾಸಂಧನನ್ನು, ನಾನು ಹೋಗ್ತೇನೆ ಜೊತೆಗೆ, ಇನ್ನು ಮುಗಿತಾ ನಾನು ಹೋಗ್ತೇನೆ, ಹರಿ ಅನುಗ್ರಹ, ಭೀಮಸೇನ ಶಕ್ತಿ ಇದೆ ಕೊಲ್ತಾನೆ, ಇದನ್ನು ನೋಡಕ್ಕೆ ಒಬ್ಬ ಅರ್ಜುನ ಕರ್ಕೊಂಡು ಹೋಗ್ತೇನೆ, ಯಾಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದರೆ ಮೂರು ಜನ ಹೊರಡ್ತಾರೆ. ಧರ್ಮರಾಜ ಪ್ರಾರ್ಥನೆ ಮಾಡ್ತಾನೆ ಕೃಷ್ಣ, ಮೂರು ಜನ ಹೋದ್ರೆ ನನ್ನ ಗತಿ ಏನಾಗಿದೆ ಗೊತ್ತಾ ಅಂತ ಹೇಳ್ತಾನೆ. ಭೀಮಸೇನ ಅರ್ಜುನ ಕಣ್ಣುಗಳಿದ್ದ ಹಾಗೆ, ನೀನು ಮನಸ್ಸಿದ್ದ ಹಾಗೆ, ಕಣ್ಣು ಮನಸ್ಸು ಎರಡೋದನ್ನು ಗತಿ ಏನಾಗುತ್ತೆ ಯೋಚನೆ ಮಾಡಬೇಕು, ಅದು ಬೇಗ ವಾಪಸ್ ಬನ್ನಿ ಅಂತ ಹೇಳ್ತಾರೆ. ಧರ್ಮಕ್ಕೆ ಕಣ್ಣು ಅಂದರೆ ಭೀಮ ಅರ್ಜುನ, ಭೀಮ ಅರ್ಜುನ ಧರ್ಮಕ್ಕೆ ಕಣ್ಣುಗಳು, ಕೃಷ್ಣನೇ ಮನಸ್ಸು, ಅದಕ್ಕೆ ಮನಸ್ಸು ದೇವರಿಗೆ ಹಾಕಬೇಕು ಅಂತ ಹೇಳ್ತಾರೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪರಿ. ಮೂರು ಜನ ಹೊರಡುತ್ತಾರೆ, ಜರಾಸಂದ್ರ ಪಟ್ಟಣ ಪ್ರವೇಶ ಮಾಡ್ತಾರೆ, ಬ್ರಾಹ್ಮಣ ವೇಷದಲ್ಲಿ ಹೋದರಂತ ಮೂರು ಜನ ಕೂಡ. ಬ್ರಾಹ್ಮಣ ವೇಷದಲ್ಲಿ ಯಾತಕ್ಕೆ ಹೋದರು? ಪಾತೆತ್ತರೆ ಪ್ರತ್ಯನವಿದೆ, ಸುಮ್ಮನೆ ಹೋಗಬಾರ್ದು ಕ್ಷತ್ರಿಯ ವೇಷದಲ್ಲಿ ಅಂದರೆ ಬ್ರಾಹ್ಮಣ ವೇಷದಲ್ಲಿ ಅವರ ದೊಡ್ಡ ಕಾರಣ ಇದೆ. ಅವರು ಕ್ಷತ್ರಿಯ ವೇಷದಲ್ಲಿ ಹೋಗಿದ್ದರೆ ಬರೀ ಕೈಯಲ್ಲಿ ಹೋಗಾಗಿಲ್ಲ, ಶಸ್ತ್ರಾಸ್ತ್ರ ತಗೊಂಡು ಹೋಗಬೇಕು. ಆದರೆ ಅವರು ಯಾತಕ್ಕೆ ಶಸ್ತ್ರಾಸ್ತ್ರ ಹೋಗಕ್ಕೆ ಇಷ್ಟಪಡಲಿಲ್ಲ, ಶಸ್ತ್ರಾಸ್ತ್ರ ತಗೊಂಡು ಹೋಗಲಿಕ್ಕೆ ಅಂತ ಕೇಳಿದರೆ ಜರಾಸಂಧನನ್ನು ಕೇರಸ ನೋಡಬೇಕಾಗಿದೆ, ಇವನು ಕೊಲ್ಲ ಶಸ್ತ್ರಾಸ್ತ್ರ ಬೇರೆ ಕೇಳು, ಅದಕ್ಕೆ ಅವನಿಗೆ ಲೆಕ್ಕ ಇಲ್ಲ ಅಂತಂದು ಬರಿ ಕೈಯಲ್ಲಿ ಹೋಗ್ಬೇಕು, ಶಸ್ತ್ರಾಸ್ತ್ರ ತೊಗೊಂಡು ಹೋಗುವ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಸರಿ ಛತ್ರ ಬರಿ ಕೈಯಲ್ಲಿ ಹೋಗ್ಬೋದಲ್ಲ ಅಂತ ಕೇಳಿದರೆ ಇಲ್ಲ, ನಿರಾಯುಧ ಛತ್ರವೇಷ ನಶೋಭತಿ, ಕ್ಷತ್ರಿಯರು ಆಯುಧದಿಂದ ಓಡಾಡಬಾರ್ದು ಅಂತ. ಮಿಲಿಟ್ರಿಯವರು ಬರಿ ಕೈಯಲ್ಲಿ ಓಡಾಡಿದ್ರೆ ಮಿಲಿಟ್ರಿಯವರು ಅಂತ ಕರೀತಾರ, ಆರ್ಮಿಗೆ ಯಾವಾಗ ವೆಪನ್ಸ್ ಇರಬೇಕು ಇವಳು, ಕ್ಷತ್ರಿಯರು ಅಂದರೆ ಯಾವಾಗ ಆಯುಧ ಹಿಡ್ಕೊಂಡಿರಬೇಕು. ಶಸ್ತ್ರ ಹಿಡಿದೆ ಹೋದರೆ ಕ್ಷತ್ರಿಯ ಅಲ್ಲ, ಶಸ್ತ್ರ ಹಿಡ್ಕೊಂಡೇ ಹೋಗಬೇಕು ಕ್ಷತ್ರಿಯ ವೇಷದಲ್ಲಿ ಹೋದರೆ. ಆದ್ದರಿಂದಲೇ ಕ್ಷತ್ರಿಯ ವೇಷ ಛತ್ರ ಬೇಡ ಅಂದಮೇಲೆ ಕ್ಷತ್ರಿಯ ವೇಷನೂ ಬೇಡ. ಮತ್ತೆ ಯಾವ ವೇಷದಲ್ಲಿ ಹೋಗಬೇಕು? ಬ್ರಾಹ್ಮಣ ವೇಷದಲ್ಲಿ ಹೋಗ್ಬೋದು. ಬ್ರಾಹ್ಮಣ ವೇಷದಲ್ಲಿ ಹೋದರೆ ನಾವು ಬ್ರಾಹ್ಮಣ ವೇಷ ಅಂದರೆ ಊಟಕ್ಕೆ ಕಬ್ಬಿ ತಾಳಿ ಹಿಡ್ಕೊಂಡು ಬಿಟ್ಟರೆ ಬೋಧಿರುತ್ತೆ ಅಷ್ಟೇ, ಇದು ಬ್ರಾಹ್ಮಣ ವೇಷ ಅಲ್ಲ. ಶಾಸ್ತ್ರ ಹಿಡ್ಕೊಂಡು ಹೋಗಬೇಕು, ಕ್ಷತ್ರಿಯ ಶಸ್ತ್ರ ಹಿಡ್ಕೊಂಡು ಹೋಗಬೇಕು, ಬ್ರಾಹ್ಮಣ ಶಾಸ್ತ್ರ ಹಿಡ್ಕೊಂಡು ಹೋಗಬೇಕು. ಶಸ್ತ್ರ ಇಲ್ಲದ ಕ್ಷತ್ರಿಯ, ಶಾಸ್ತ್ರ ಇಲ್ಲದ ಬ್ರಾಹ್ಮಣ ಅವರ ಅಲಂಕಾರಕ್ಕೆ ಮಾತ್ರ ಅಂತ ಹೇಳಿದ್ದಾರೆ, ಹೊರತು ಅರ್ಹತೆ ಇರೋದಿಲ್ಲ. ಬ್ರಾಹ್ಮಣ ವೇಷದಲ್ಲೇ ಹೊರಟ್ರಂತ, ಅದಕ್ಕಾಗಿ ಕೃಷ್ಣ ಬ್ರಾಹ್ಮಣ ವೇಷ, ಭೀಮಸೇನ ಬ್ರಾಹ್ಮಣ ವೇಷ, ಅರ್ಜುನ ಬ್ರಾಹ್ಮಣ ವೇಷ, ಮೂರು ಜನ ಬ್ರಾಹ್ಮಣ ವೇಷ ಹಾಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಜರಾಸಂಧನ ಊರರು ದೊಡ್ಡ ಒಂದು ಪರ್ವತ, ಅದನ್ನು ಒಂದು ಶಿವಲಿಂಗ ಅಂತ ಭಾವಿಸಿ ಪೂಜೆ ಮಾಡ್ತಾ ಇದ್ದಂತೆ. ಇವರು ಹೋಗಿ ಅದನ್ನು ಅನಾವತ್ತು ಎತ್ತಿ ಬಿಸಾಕಿ ಪುಡಿ ಪುಡಿ ಮಾಡಿ ಹಾಕಿಬಿಡ್ತಾರೆ. ಈ ಮಾತನ್ನು ಯಾತಕ್ಕೆ ಮಾಡಿದರು ಅಂದರೆ, ಒಂದು ವರ ಇತ್ತಂತವನು, ಇಲ್ಲಿವರೆಗೂ ಬೆಟ್ಟ ಸುರಕ್ಷಿತವಾಗಿರುತ್ತೋ ಅಲ್ಲಿವರೆಗೂ ಜರಾಸಂಧ ಸೇಫ್ ಅಂತ ಇತ್ತಂತೆ. ಆ ಬೆಟ್ಟ ಮುರಿದಾಕಿಬಿಟ್ಟು ಅವನು ಆ ಕಥೆ ಮುಗಿದಿದೆ ಅಂತ ಇಂಡಿಕೇಷನ್ ಕೊಟ್ಟರಂತ. ಅಲ್ಲಿ ಇನ್ನೊಂದು ಇಂಡಿಕೇಷನ್ ಅಲಾರಾಮ್ ಮಾಡಿಕೊಂಡಿದ್ದ ಒಂದು, ಅವನು ಬಲಿ ಬರ್ತಿರ್ಲಿಕ್ಕೆ ಮೂರು ಬೇರೆ ಇದ್ದುವಂತೆ, ಆ ಮೂರು ಬೇರೆ ಆಟೋಮೆಟಿಕ್ ಅಲಾರಾಮ್ ಹೊಡಿತಿದ್ವಂತೆ. ಜರ ಅವನು ಹೊಡಿಲಕ್ಕೆ ಹೋಗಿದ ತಕ್ಷಣ ಎಲ್ಲ ಬೇರೆ ಪೂರ್ತಿ ಕುಟ್ಟಿ ಹಾಕಿಬಿಡ್ತಾರೆ, ಪುಡಿ ಪುಡಿ ಮಾಡಿ ಹಾಕಿಬಿಡ್ತಾರೆ, ಅದು ಹೊರಟೋಯ್ತು. ಸೊ ಎರಡು ಸಿಗ್ನಲ್ ಸಿಕ್ಕ ಅವನಿಗೆ ಈಗಾಗಲೇ. ಮೂರನೇದಾಗಿ ಅವರು ಮಹಾದ್ವಾರದಿಂದ ಹೋಗಲಿಲ್ಲ, ಅದ್ವಾರತಃ ಅದ್ವಾರದಿಂದ ಒಳ ಪ್ರವೇಶ ಮಾಡಿದ್ದ. ಅದ್ವಾರದಿಂದ ಹೋದರು ಜರಾಸಂಧನಿಗೆ ಆಶ್ಚರ್ಯ ಆಯಿತು, ನೋಡಿದ ನೀವು ನೋಡಿದ್ರೆ ಬೆಟ್ಟ ಮುಳಿಸಾಕಿದ್ದೀರಿ, ಬೇರಿನ ಒಡೆದಾಕಿದ್ದೀರಿ, ಅದ್ವಾರದಿಂದ ಪ್ರವೇಶ ಮಾಡಿದ್ದೀರಿ, ಇದೆಲ್ಲ ಯಾರು ಮಾಡೋ ಕೆಲಸ? ಶತ್ರುಗಳು ಮಾಡೋ ಕೆಲಸ, ಮಿತ್ರರು ಮಾಡೋ ಕೆಲಸ ಅಲ್ಲ ಅಂತ ಹೇಳಿದ ತಕ್ಷಣ ನಾವು ಶತ್ರುಗಳೇ ಹೌದು ಅಂತ ಹೇಳ್ತಾರೆ, ಶತ್ರುಗಳೇ ಬಂದಿರೋದು ನಾವೀಗ ಅಲ್ಲ, ನೀವು ಬ್ರಾಹ್ಮಣರು, ನಾನು ಬ್ರಾಹ್ಮಣ ಶತ್ರು ಅಲ್ಲ ಅಂತ ಹೇಳ್ತಾನೆ, ನೆನಪಿರಬೇಕು. ಜರಾಸಂಧ ನಾ ವಿಪ್ರ ಶತ್ರು ಅಹಂ, ಅದಕ್ಕೆ ಅಷ್ಟು ದಿವಸ ಬದುಕಿದ್ದವನು, ಬ್ರಾಹ್ಮಣ ದ್ವೇಷ ಮಾಡೋದಿಲ್ಲ ಅಂತ ಹೇಳಿದ್ದ. ಯಾತಕ್ಕೆ ಅಂದರೆ ಅವ್ರಿಗೆ ಭಯ ಇತ್ತು ಬ್ರಾಹ್ಮಣರ ಕಂಡ್ರೆ, ನಾನು ಬ್ರಾಹ್ಮಣ ಶತ್ರು ಅಲ್ವಲ್ಲ ಅಂತ ಕೇಳಿದ. ಕೃಷ್ಣ ಹೇಳಿದ, ಬ್ರಾಹ್ಮಣ ಶತ್ರು ಅಲ್ಲ, ನಮ್ಮ ಶತ್ರು ಅಂತ ಹೌದಲ್ಲ ನೀನು ಅಂತ ಕೇಳಿದ. ಯಾಕೆಂದರೆ ನಾ ಬ್ರಾಹ್ಮಣರಲ್ಲ ಅಂತ ಕೃಷ್ಣ ಹೇಳಿದ. ನಾ ಬ್ರಾಹ್ಮಣರಲ್ಲ, ನಾನು ಯಾರು ಗೊತ್ತಾ? ನೀನು ಯಾರು ಕಂಡ ಗಡಗಡ ನಡೆಸ್ತಿದ್ದೀಯಲ್ಲ, ಕೃಷ್ಣನೇ ನಾನು, ಈತ ಭೀಮಸೇನ, ಈತ ಅರ್ಜುನ ಅಂತ ಹೇಳಿದ. ಆಗ ಅವನಿಗೆ ಆಶ್ಚರ್ಯ, ಬರಿಕೆಯಲ್ಲಿ ಯಾಕೆ ಬಂದ್ರಿ? ನಿನ್ನ ಕಥೆ ಮುಗಿಸ್ಲಿಕ್ಕೆ ಬಂದಿರೋದು ನಾವು, ಶಸ್ತ್ರಾಸ್ತ್ರ ಯಾತಕ್ಕೆ ತರಲಿಲ್ಲ ಗೊತ್ತಾ? ನೀನು ಬರೀ ಕೈಲಿ ಕೊಲ್ಲಕ್ಕೆ ಬಂದಿದ್ದೆ, ಹುಷಾರು ಅಂತ ಹೇಳಿದೆ ಅಂತೆ. ಆಗ ಅವನು ಹೇಳ್ತಾನೆ, ನಾನು ಯಾಕೆ ಕೊಲ್ತೀರಿ ಅಂತ ಕೇಳ್ತಾನೆ. ಎಷ್ಟು ಡಿಮ್ಯಾಂಡ್, ನಾನು ಯಾಕೆ ಕೊಲ್ತೀರಿ ನೀವೀಗ? ಕೃಷ್ಣ ಹೇಳ್ತಾನೆ, ನೂರಾರು ಕಾರಣ ಇದೆ, ಎಲ್ಲ ಹೇಳೋ ಒಂದು ಕಾರಣ ಹೇಳಿಬಿಡ್ತಾನೆ. 22,800 ಜನಗಳನ್ನು ಶಿವಯಾಗ ಮಾಡ್ತೀರಿ ಅಂತ ಬಲಿಕೊಳ್ಳ ಕೊಟ್ಟಿದ್ದೀಯಲ್ಲ, ನರಹತ್ಯೆ ಇರುವಂತೆ, ಇದನ್ನು ಯಾವ ಶಿವನೂ ಮೆಚ್ಚೋದಿಲ್ಲ, ಅವರು ಬಿಡುಗಡೆ ಮಾಡು, ನೀನು ಬಿಟ್ಟು ಬಿಡ್ತೇವೆ, ಇಲ್ಲ ಹೋದ್ರೆ ನೀನು ಕೊಲ್ಲಲೇಬೇಕಾಗುತ್ತೆ, ಏನು ಮಾಡ್ತೀನಿ ಅಂತ ಕೃಷ್ಣ ಕೇಳ್ತಾನೆ. ಅವನು ಹೇಳಿದ, ನಾಹಂ ವಿಮೋಕ್ಷೇ ಶಿವಯಾಗ ಯುಕ್ತಾನ್, ನಾನು ಬಿಡೋದಿಲ್ಲ, ಸಂಕಲ್ಪ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿದ್ರೆ, ಹಾಗಿದ್ದರೆ ನಮ್ಮ ಸಂಕಲ್ಪ ನೀವು ಕೊಲ್ಲಬೇಕು ಅಂತಿದ್ದೆ, ರೆಡಿಯಾಗು ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನೋಡು ಜರಾಸಂಧ, ನಾವಿಲ್ಲಿಗೆ ಬಂದಿದ್ದೇವೆ ಬರಿಕೆಯಲ್ಲಿ, ನಿನಗೆ ಛಾಯ್ಸ್ ಕೊಡ್ತೇವೆ, ಯಾರು ಬೇಕಾದ್ರೂ ಯುದ್ಧ ಮಾಡಬಹುದು, ನೀವು ಯಾರು ಬೇಕಾದ್ರೂ ಆರಿಸ್ಕೊಳ್ಬಹುದು, ಒಬ್ಬರೇ ಯುದ್ಧ ಮಾಡೋದು, ಮೂರು ಜನ ಯುದ್ಧ ಮಾಡೋದಿಲ್ಲ, ಒಬ್ಬರು ಮಾತ್ರ ಯುದ್ಧ ಮಾಡ್ತೇವೆ, ನೀನೇ ಆರಿಸ್ಕೊ, ಯಾರ ಜೊತೆ ಯುದ್ಧ ಮಾಡ್ತೀಯ ಆರಿಸ್ಕೊ, ನಾನು ಕೃಷ್ಣ ಭೀಮ ಅರ್ಜುನ, ಮತ್ತೆ ಯಾವ ಆಯುಧ ಬೇಕಾದ್ರೂ ತಗೋ, ನಿನ್ನ ಛಾಯ್ಸ್, ಮತ್ತೆ ಅದರೆಲ್ಲ ಯುದ್ಧಕ್ಕೆ ಬರೋದು. ಆಗ ಜರಾಸಂಧ ಯೋಚನೆ ಮಾಡ್ತಾನೆ, ಯಾರನ್ನು ಆರಿಸ್ಕೋಬೇಕೀಗ? ಮೇಲೋಟಕ್ಕೆ ಜರಾಸಂಧ ಆಡಿದ ಮಾತು ಹೀಗಿತ್ತು, ಕೃಷ್ಣ ನೀನು ಆರಿಸ್ಕೊಳ್ಳೋದಿಲ್ಲ, ನೀನು ರಾಜನೇ ಅಲ್ಲ ಅಂತ ಹೇಳಿದೆ ಕೃಷ್ಣನಿಗೆ. ರಾಜನೇ ಅಲ್ಲ, ಯುದ್ಧ ಮಾಡೋದಿಲ್ಲ, ನೋಡೋದು ಚಪ್ಪಾಳೆ ಹಾಕ್ಬಿಡ್ತಾರೆ, ಅವ್ನು ಬರ್ತಾರಲ್ಲ ಕೂಡ, ಏನು ಪ್ರಿನ್ಸಿಪಲ್ ಅಂತೇಳಿ 18 ಸರ್ತು ಬಣ್ಣಬುಕ್ಕು ಬಂದಿದ್ದಾನೆ, ರಾಜನಲ್ಲ ಅಂತ ಈ ಮಾತಾಡ್ತಾನೆ. ಅಂದಮೇಲೆ ಇದು ಏನು ಅರ್ಥ ಇಲ್ಲ, ನಿಜವಾದ ಅರ್ಥದಲ್ಲಿ ಅವನು ಹೆದರಿದ್ದ. ಕೃಷ್ಣನ ಯಾಕೆ ಆರಿಸ್ಕೊಳ್ಳಲು ಗೊತ್ತಾ? 23 ಲಕ್ಷವಿನ ಸೈನ್ಯ ತಗೊಂಡು ಎಂತೆಂಥ ಬಲಾಢ್ಯರ ಜೊತೆ ಕರ್ಕೊಂಡು ಹೋದ್ರೇ ಕೃಷ್ಣ ನನ್ನನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕ್ತಾ ಇದ್ದ, ಡೈರೆಕ್ಟ್ ಹೋದರೆ ಒಂದೇ ಸ್ಟೋಕ್ಗೆ ಹೋಗ್ತೇನೆ ಎಂದು ಗೊತ್ತಾಯ್ತು ಅವನು. ಅದಕ್ಕೇನು ಮಾಡಿಬಿಟ್ಟ, ನಿನ್ನ ಜೊತೆ ಯುದ್ಧ ಮಾಡೋದಿಲ್ಲ, ರಾಜನಲ್ಲ ಅಂತ ಹೇಳಿದ. ಅವನೇ ಮಿತ್ರ ಮಾಡ್ಕೊಂಡು ಸೋತಾಗಲಕ್ಕ, ಕೃಷ್ಣ ಸುಮ್ಮನೆ ಆಗಿಬಿಟ್ಟ. ಅರ್ಜುನ ಆರಿಸ್ಕೋತಿ ಅಂದರೆ ಅರ್ಜುನ ಆರಿಸ್ಕೊಂಬುದಿಲ್ಲ, ಅವನೊಬ್ಬ ಹುಡುಗ ಅಂತ ಹೇಳಿಬಿಡ್ತಾನೆ, ಅವನು ಬಾಲ ಅವನು. ಈಗ ಒಂದು ಪ್ರಶ್ನೆ ಉತ್ತರ ಕೊಡ್ತಾರೆ, ಅರ್ಜುನ ಏನು ಜರಾಸಂಧನ ಕೊಲ್ಲೋದಿಲ್ಲ, ಏನು ಮಾಡೋದು, ಯಾಕೆ ಕರ್ಕೊಂಡು ಹೋಗಬೇಕಾಗಿತ್ತು ಅದನ್ನು? ಅರ್ಜುನ ಸ್ವಲ್ಪ ಅಹಂಕಾರ ಇತ್ತಲ್ಲ ಭಾರಿ ದೊಡ್ಡವನು ಅಂತೇಳಿ, ಜರಾಸಂದನ ದೃಷ್ಟಿಯಲ್ಲಿ ಅರ್ಜುನ ಸ್ಟೇಟಸ್ ಏನೋದು ಗೊತ್ತಾಗಬೇಕಂತ. ಬಚ್ಚ ಅವನು ಅಂತ ಹೇಳಿದಾರೆ, ಬಚ್ಚ ಅರ್ಜುನ ಯುದ್ಧ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಅವನ ಸಿಟ್ಟು ಬರುತ್ತೆ. ಅಲ್ಲಿ ಬೈಯೋ ಸಾವಿರ ಬೈತಾರೆ. ಅದಕ್ಕೆ ನಾವು ರೆಕಾರ್ಡ್ ಮಾಡಬೇಕಂದ್ರೆ ಅರ್ಜುನ ಏನು ಮಾಡಬೇಕಾಗಿತ್ತು ಗೊತ್ತಾಗ, ಏನಯ್ಯ ಬಚ್ಚ ಅಂತೀಯ ನೋಡಿಬಿಡಿ ಎದ್ದು ಹೇಳೋದಿಲ್ಲ ಹೇಳಿಲ್ಲ ಅಂತಬಿಟ್ಟ ಅರ್ಜುನ. ಯಾತಕ್ಕೆ ಗೊತ್ತಾ, ಬಾಹುಭ್ಯಾಮ್ ಧನುಷಾವಾಯಿತಿ ಶಂಕಮಾನಃ ಪರಾಭವ. ನಾನೇನು ಅಸ್ಮಾತ್ ಕರಿಬಹುದು, ಏನಯ್ಯ ನಾನು ಹುಡುಗ ಅಂತ ಕರಿತೀಯ ಎದ್ದೇಳು ಅಂತ ಹೇಳಿದ್ರೆ ಅವಳು ಎದ್ದುಬಿಟ್ಟು ಗದ ತೊಗೊಂಡು ಏನು ಮಾಡ್ಬೇಕು, ಈ ಮಧ್ಯೆ ಬಿಲುಬಾಣ ತೊಗೊಂಡ್ರೆ ಯೋಚನೆ ಇಲ್ಲ, ಗಾಂಡಿ ವೈದ್ಯ ಹೊಡೆದಾಕ್ಬಿಡ್ತೇನೆ. ಅಕಸ್ಮಾತ್ ಬಾಹುಯುದ್ಧಕ್ಕೆ ಬಂದ್ರೆ ಪರೀತಿ ಆಗುತ್ತೆ, ರಿಸ್ಕೆ ಬೇಡ ಸುಮ್ಮನೆ ಕೂತ್ಬಿಟ್ಟು ಅದು ಕೆಳಗೆ ನೋಡ್ತಾ ಅರ್ಜುನ. ಅಂದರೆ ಅರ್ಜುನ ಯಾವ ರೀತಿಯಲ್ಲಿ ಜನಸಂಧ್ಯಾದಿಗಳ ದೃಷ್ಟಿಯಲ್ಲಿ ರೆಕಗ್ನೈಸ್ಡ್ ಮಹಾವೀರ ಅಲ್ಲ, ಅದನ್ನು ಕಟ್ಟ ತೋರಿಸ್ಬೇಕಾಗಿತ್ತು. ಅರ್ಜುನನಿಗೆ ಗರ್ವಭಂಗ ಮಾಡಬೇಕಾಗಿತ್ತು, ಮಾನಭಂಗ ಅಲ್ಲ, ಅಹಂಕಾರ ಹೋಗಬೇಕಾಗಿತ್ತು ಅಷ್ಟೇ. ದೇವರು ಹೇಗೆ ಹ್ಯಾಂಗ ಮಾಡ್ತಾರೆ ಅಂದರೆ, ಅಹಂಕಾರದಂಥ ಪಾಪ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಸಾಗರ ಗುಣ ಇರಬಹುದು, ಅಹಂಕಾರ ಇದ್ರೆ ಎಲ್ಲ ಹಾಳಾಗಿ ಹೋಗ್ತಾನೆ ಅಂತ ಹೇಳ್ತಾರೆ. ಅಹಂಕಾರ ಮನುಷ್ಯನ ವ್ಯಕ್ತಿತ್ವನೇ ಹಾಳು ಮಾಡಿಬಿಡೋದು. ನಿರ್ಮಮೋ ನಿರಹಂಕಾರ ಸಶಾಂತಿ ಬಹಿಗಚ್ಚತಿ. ನಾವು ಎಷ್ಟು ರೋಗ ಇದ್ರೂ ಪರವಾಗಿಲ್ಲ, ಅಹಂಕಾರವನ್ನು ಇಲ್ಲದೆ ಹೋದರೆ ಗ್ಯಾರಂಟಿ ಉದ್ಧಾರ ಆಗಿಬಿಡುತ್ತೆ. ಇನ್ನು ಅಹಂಕಾರ ಒಂದಿದ್ರೆ ಎಷ್ಟು ಆರೋಗ್ಯ ಇದ್ರೂ ಪ್ರಯೋಜನ ಇಲ್ಲ, ಎಷ್ಟು ಸಾಧನೆ ಇದ್ರೂ ಪ್ರಯೋಜನ ಇಲ್ಲ. ಸರ್ವನಾಶ ಮಾಡ್ತಕ್ಕಂಥ ದೋಷ ಅಹಂಕಾರ. ಅಂತ ಅಹಂಕಾರವನ್ನು ಕೃಷ್ಣ ಮುರಿದು ಯೋಗ್ಯರಿಗೆಲ್ಲ ಅನುಕೂಲ ಮಾಡಿಕೊಡುತ್ತಾರೆ. ಉಳಿದವರಿಗೆ ಅವರು ಮಾನಭಂಗ ಮಾಡ್ತಾರೆ, ಇವರಿಗೆ ಅಹಂಕಾರ ತೆಗೆದು ಅವರು ಉದ್ಧಾರವನ್ನು ಮಾಡುತ್ತಾರೆ. ಅರ್ಜುನ ಇಷ್ಟು ಅರ್ಜುನಿಗೆ ಬಾಲ ಅಂತ ಕರನ್ನಲ್ಲ, ಎಷ್ಟು ಗೊತ್ತಿರೋ ಅರ್ಜುನ ವಯಸ್ಸಾಗ. ನಾವು ಯಾರೂ ಮಹಾಭಾರತ ಆ ರೀತಿ ಓದೇ ಇರೋದಿಲ್ಲ. ಮಧ್ವಾಚಾರ್ಯ ಹೇಳ್ತಾರೆ 55 ವರ್ಷ ಆತನೇ, 55 ವರ್ಷದನ್ನು ಬಚ್ಚ ಅಂತ ಕರೆದ್ರೆ ಯಾರಾದರೂ ಕರೀತಾರ? ಅದನ್ನು ಸಾಧ್ಯನೇ ಇಲ್ಲ. ಅಂಥ ಹೊತ್ತಿನಲ್ಲಿ ಕೃಷ್ಣ ಈ ಮಾತಾಡಿದ್ದು ಅರ್ಜುನನಿಗೆ ಶಕ್ತಿಯಲ್ಲಿ ಬಚ್ಚ ಜರಾಸಂಧನ ಮುಂದೆ ಅಂತ ಅರ್ಥ. ಹಾಗಿದ್ದರೆ ಕೃಷ್ಣನೂ ಬೇಡ ಅರ್ಜುನನೂ ಬೇಡ, ಯಾರು ನಾಶಿಸ್ಕೋಬೇಕೀಗ? ಭೀಮ ಇರಲಿ ಅಂತ ಹೇಳ್ತಾನೆ. ಭೀಮ ಇರಲಿ, ಅವನಿಗೆ ಭೀಮನ ನಾಶಿಸೋದಕ್ಕೆ ಎರಡು ಕಾರಣ. ಒಂದು ಕಾರಣ, ತಾನು ಸತ್ರು ಭಾರಿ ಗೌರವ, ಬೆಟರ್ ಟೀಮ್ ಸೋತಾಗುತ್ತೆ ಅಂತೇಳಿ. ಭೀಮನ ಕೈಯಲ್ಲಿ ಸೋತ್ರ ಭಾರಿ ಮರ್ಯಾದೆ ಬರೋದು. ಬೈ ಚಾನ್ಸ್ ಹೊರ ಇದ್ದು ಗೆದ್ದು ಬಿಟ್ಟರಂತೂ ಭಾರಿ ದೊಡ್ಡ ಕ್ರೆಡಿಟ್. ರಾಕ್ಷಸ ತಾನೇ ಅವನು, ಭೀಮಸೇನ ಆರಿಸಿಕೊಂಡಂತೆ. ಮತ್ತೆ ಗದನೇ ಗದ ಯುದ್ಧ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ಒಪ್ಕೋತಾರೆ. ನಿಜವಾಗ್ಲೂ ಭೀಮಸೇನ ದೇವರಿಂದನೇ ಇವನು ಸಾಯಬೇಕು ಅಂತ ಭಗವಂತನ ಸಂಕಲ್ಪ ಇತ್ತು. ಯುದ್ಧ ಪ್ರಾರಂಭವಾಗ್ತಾ ಇದೆ. ಜರಾಸಂಧ ಊರು ಹೊರಗೆ ದೊಡ್ಡ ಸ್ಟೇಡಿಯಂ, ಅಲ್ಲಿ ಯುದ್ಧ ಪ್ರಾರಂಭವಾಯಿತು. ಹೋಗೋದಕ್ಕಿಂತ ಮುಂಚೆ ಅವನಿಗೊಬ್ಬ ಮಗ ಇದ್ದ, ಸಹದೇವ ಅಂತೇಳಿ, ಅವನಿಗೆ ಪಟ್ಟಾಭಿಷೇಕ ಮಾಡಿಬಿಡ್ತಾರೆ. ಆ ಮೋರಲ್ಲಸ್ ಗೊತ್ತಾಯ್ತು, ಇನ್ಶೂರ್ ಮಾಡಿ ಹೋಗ್ತಾನೆ ಅಂದರೆ ರಿಸ್ಕ್ ಇದೆ ಅಂತ ಅರ್ಥ. ಅವನಾಗಲೇ ಮನೆ ಪಟ್ಟಾಭಿಷೇಕನೇ ಮಾಡಿಬಿಡ್ತಾನೆ. ಅಲ್ಲಿಂದ ಹೊರಗೆ ಯುದ್ಧ ಶುರುವಾಗುತ್ತೆ. 15 ದಿವಸ ಯುದ್ಧ ನಡೆಯುತ್ತೆ, ಭಯಾನಕವಾದ ಯುದ್ಧ ಅದು. ಮೊದಲು ಇಬ್ಬರು ಗದಾ ತಗೊಂಡ್ರು, ಯುದ್ಧ ಶುರು ಮಾಡ್ತಾ ಇದ್ದಾರೆ. ಒಂದು ಎರಡೇ ಇವರು ಜೋರಾಗಿ ಹೊಡಿತಾರೆ ಗದಾಸಂಧ ಭೀಮಸೇನ ದೇವರ ಮೇಲೆ, ಅದು ಪುಡಿ ಪುಡಿ. ಭೀಮಸೇನ ಗದಾ ತಗೊಂಡು ಹೊಡಿತಾರೆ, ಆ ಗದನೂ ಪುಡಿ ಪುಡಿ. ನಮಗೆ ಆಗ ಅನಿಸುತ್ತೆ ಜರಾಸಂಧನ ಗದ ಪುಡಿ ಪುಡಿ ಆದ್ರೆ ಮೇಲೆ ಅನಿಸೋದಿಲ್ಲ, ಭೀಮಸೇನ ಗದ ಪುಡಿ ಪುಡಿ ಆಗಿಬಿಡುತ್ತಲ್ಲ. ಗದ ಅಮೋಘ ಆಗಲಿಲ್ವ ಅಂತ ಪ್ರಶ್ನೆ ಮಾಡಿದರೆ ಮರೆತು ಬಿಡಬಾರ್ದು, ಅವ್ರಿಗೆ ಗದ ತಗೊಂಡು ಹೋಗಿಲ್ಲ, ಬರೀ ಕೈಲಿ ಹೋಗಿರೋದು. ಗದ ಕೊಟ್ಟಿದ್ದು ಅವನ ಗದ, ಅದು ಅವನಿಗದೇ ಪುಡಿ ಆಯ್ತು, ಅವ್ರದ್ದು ಇವ್ರ ಗದ ಎಲ್ಲ ಪುಡಿ ಆಗಿತ್ತು. ತುಂಬ ಜನ ಪ್ರಶ್ನೆ ಕೇಳಿ ಅಯ್ಯೋ ಭೀಮಸೇನ ಗದೆ ಹೋಗಿಬಿಡ್ತಾ ಅಂತ ಸಂಕಟ ಪಡ್ತಿರ್ತಾರೆ. ಹೋಗಿದ್ದಲ್ಲ, ಅವನು ಕೊಟ್ಟ ಗದೆ ಆದ್ದರಿಂದ ಅವನು ಕೊಟ್ಟ ಗದೆ ಮುಗಿದು ತಾವು ಯಾ ಗದೆಯನ್ನು ತಮ್ಮ ಗದೆ ಅಭೋಗ ಬಂದು ಹಾಗೆ ತೋರಿಸಿದ್ದಾರೆ. ಆಮೇಲೆ ಮಲ್ಲಯುದ್ಧ ಶುರುವಾಯಿತು ಇಬ್ಬರಲ್ಲೂ ಕೂಡ, ಮುಷ್ಟಿಯುದ್ಧ. 15 ದಿವಸ ಯುದ್ಧ ನಡೀತು. ಅದಕ್ಕೆ ಮುಂಚೆ ಭೀಮಸೇನ ದೇವರು ಕೊಲ್ಲಿಲ್ಲ ಅವನನ್ನು. ಜನ ಏನು ತಿಳ್ಕೊಂಡಿದ್ರು, ಬಹುಶಃ 8 ದಿವಸ ಭಾರಿ ಕಷ್ಟಪಟ್ಟುಕೊಂಡ್ರು ಅಂತ ತಿಳ್ಕೊಂಡ್ರೆ ಅಲ್ಲ, ಅವನಿಗೆ ಬ್ರಹ್ಮದೇವರ ವರ, ಶಿವನ ವರ, ದುರ್ವಾಸರ ವರ, ಚಂಡಕೌಶಿಕರ ವರ, 4 ವರ ಇದ್ದು ಅವನಿಗೆ. ಉಳಿದ 3 ವರ ಅವರಿಗೆ ಲೆಕ್ಕಕ್ಕಿಲ್ಲ ಭೀಮಸೇನ ದೇವರಿಗೆ. ಈ ಬ್ರಹ್ಮದೇವರ ವರ ಮಾತ್ರ ಗೌರವಿಸ್ತಾರೆ. ಯಾತಕ್ಕೆ ಅಂದರೆ ಸಮಾನನೀಯ ಏವಮೇ ತತೋತ್ರ ಮಾನಯಾಮ್ಯ. ಸುಂದ್ರಕಾಂಡದ ನೆನಪಿರಬೇಕು, ಬ್ರಹ್ಮದೇವರ ವರ ಎರಡಿತ್ತು ಅವನಿಗೆ. ಒಂದು, ನೀನು ಅವಧ್ಯನಾಗು. ಇನ್ನೊಂದು ವರ, 15 ದಿವಸಗಳ ಕಾಲ ಯುದ್ಧ ಮಾಡಿಬಿಟ್ಟು ಸೋಲು ಬರದೇ ಇರಲಿ ಅಂತ ವರ ಕೊಟ್ಟಿದ್ದೆ. 15 ದಿವಸ ಕಾದು ಬಿಟ್ಟರೆ ಬ್ರಹ್ಮದೇವರು ಒಂದು ವರ ಮನ ಮಾಡಿದಾಗಾಯಿತು, ಇನ್ನೊಂದು ವರ ಬ್ರೇಕ್ ಮಾಡಿಬಿಡೋದು. ಇನ್ನೊಂದು ವರ ಬ್ರೇಕ್ ಮಾಡಿದಾಗ ತಾವು ಬ್ರಹ್ಮದೇವರು ಈಕ್ವಲ್ ಅಂತ ಗೊತ್ತಾಯಿತು, ಮಾನ ಮಾಡಿದಾಗ ಅವರು ಸೀನಿಯರ್ ಅಂತ ಗೊತ್ತಾಯಿತು. ಅದಕ್ಕಾಗಿ 15 ದಿವಸ ಅವನು ಹೊಡಿಲಿಲ್ಲ. ಕೊನೆಯ ದಿವಸ ಹೇಳ್ತಾರೆ, ಇನ್ನು ಕತೆ ಮುಗಿಸ್ತೇನೆ ಇವತ್ತು, 15 ದಿವಸ ಮುಗೀತಲ್ಲ, ಇನ್ನು ಹೊಡಿತೇನೆ ಅಂತ ಹೇಳ್ತಾರೆ. ಕೃಷ್ಣ ನಮಸ್ಕಾರವನ್ನು ಮಾಡ್ತಾರೆ. ಯುದ್ಧ ಪ್ರಾರಂಭವಾಯಿತು. ಜರಾಸಂಧನ ಕೊಲ್ಲ ಭೀಮಸೇನದವರು ಹೊರಟಿದ್ದಾರೆ. ಎಂಥ ಶಕ್ತಿ ಭೀಮಸೇನ ಶಕ್ತಿ ಅಂದರೆ, ಗದ ಅಂತೂ ಇಲ್ಲ ಈಗ, ಬರೀ ಕೈಯಲ್ಲಿ ಅವನು ಹಿಡಿದ್ರಂತೆ. ಪೃಷ್ಠೇಶ್ಯ ಜಾನುಮಾದಾಯ ಕೂರ್ವದೇಶಂ ಬಭಂಜಃ. ಅವನ ಬೆನ್ನೇಲೆ ಮೊಳಕಾಲಿಟ್ಟು ಮುರಿದ್ರಂತೆ, ಪಕ್ಕಂತ ಮುರಿದೋಯ್ತು ಅಂತ ಅವನ ಬಾಡಿ. ಕೊಬ್ಬಿನ ಕೋಲು ಮುರಿಯೋದು ಕಷ್ಟ, ಸೌತೆಕಾಯಿ ಹೆಚ್ಚಬೇಕಾದ್ರೆ ಎಷ್ಟು ಕಷ್ಟಪಡ್ತೇವೆ ಅಂತ ಗೊತ್ತಾಗಿಬಿಟ್ರೆ ಮನುಷ್ಯನಿಗೆ ಎಷ್ಟು ದುರ್ಬಲರು ಅವ್ರು. ಎಷ್ಟು ಪ್ರಬಲ ಭೀಮಸೇನ ದೇವರು, ಜರಾಸಂಧನ ಅಂತ ಗಟ್ಟಿ ಮೈಯವನು. ಅವನ ಅನಾಮತ್ತು ಬ್ರೇಕ್ ಮಾಡಿದರು, ಬ್ರೇಕ್ ಮಾಡಿ ಆಮೇಲೆ ಮೃತಿಕಾರೇ ಪುನರ್ದೇಹಂ ವಿಧದಾರ ಯಥಾಪುರ, ಅವನ ದೇವನ ಎರಡು ಗೋಳು ಮಾಡಿ ಬಿಸಾಕಿದ್ರಂತೆ ಆ ಕಡೆಗೆ. ಎಂಥ ಶಕ್ತಿ ಇರಬೇಕು, ಅವನು ಜಗತ್ತು ಕಂಡ ಮಹಾಬಲಿಷ್ಠ. ಮಾಗಧಾದಿ ವಧಾದೇವ ದುರ್ಯೋಧನ ವಧಾದಪಿ ಅಂತ ಹೇಳ್ತಾರೆ. ಅಂಥವನ ನಾಲ್ಕು ವರ ಇದ್ದ ವ್ಯಕ್ತಿನ ಅನಾಮತ್ತಾಗಿ ಸೀಳು ಬರೀ ಕೈಯಲ್ಲಿ ಸಿಡಬೇಕಾದ್ರೆ ಎಂಥ ಸಾಮರ್ಥ್ಯ ಅದು. ಅದು ಕತ್ತಿ ತಿರಲಿಲ್ಲ, ಎಲ್ಲಿಗೂ ಹೊಡೆಯಲಿಲ್ಲ, ಅವನು ಸೊಂಟ ಮುರಿದ್ರು. ಸೊಂಟ ಮುರಿದ್ರು ಮನುಷ್ಯ ಸಾಯೋದಿಲ್ಲ, ಆದರೆ ಭೀಮಸೇನ ಸೊಂಟ ಮುರಿದು ಕೊಲ್ತಾರೆ ಅಂದರೆ ಅವರು ಪೆಟ್ಟು ಎಲ್ಲಿ ಬಿದ್ದರೂ ಪ್ರಾಣ ಹೋಗಬೇಕಂತ ಪೆಟ್ಟು ಹೊಡಿತಾರೆ. ಮಧ್ವಾಚಾರ್ಯ ವಿಮರ್ಶೆ ಮಾಡ್ತಾರೆ, ಉಳಿದವರು ಕೊಲ್ಲಬೇಕಾದ್ರೆ ಮರ್ಮಸ್ಥಾನಕ್ಕೆ ಹೊಡೆದು ಕೊಲ್ತಾರೆ. ಭೀಮಸೇನ ದೇವರು ಹಾಕಲ್ಲ, ಅದು ಎಲ್ಲಿ ಹೊಡೆದು ಪ್ರಾಣ ಹೋಗಬೇಕು ಆ ರೀತಿ ಹೊಡಿತಾರೆ ಅಂತ ಹೇಳ್ತಾರೆ. ಮರ್ಮಸ್ಥಾನಕ್ಕೆ ಹೊಡೆದು ಕೊಂದರೆ ಅದು ವೀಕ್ ಪಾಯಿಂಟ್ ಅದು. ಇವರು ಹಾಗಲ್ಲ, ಎಲ್ಲಿ ಬೇಕಾದ್ರೆ ಹೊಡೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ತೋರಿಸ್ತಾ, ಶಸ್ತ್ರ ಇಲ್ಲ, ಅಸ್ತ್ರ ಇಲ್ಲ, ಮತ್ತೆ ಬರೀ ಕೈ ಮರ್ಮಸ್ಥಾನಕ್ಕಲ್ಲ, ಆ ರೀತಿ ಹೊಡೆಯುವ ಮೂಲಕ ಜರಾಸಂದರಿಗಿಂತ ತಾವು ಬರೀ ಗ್ರೇಟ್ ಅಲ್ಲ, ಅನಿಮೇಜನೇ ಗ್ರೇಟ್ ಅಂತ ತೋರಿಸಿಕೊಳ್ತಾರೆ. ಆಗ ಭೀಮಸೇನರ ಬಲ ಏನಂತ ನಮಗೆ ಅರ್ಥ ಆಗುತ್ತೆ. ಅಲ್ಲಿಗೆ ಅವನು ಸತ್ತು ಬಿಡುತ್ತಾ ಆಯ್ತಾರೆ. ಇಲ್ಲಿ ಕೆಲವರು ಹೇಳ್ತಾರೆ ಅವನು ಸೀಳು ಬಿಸಾಕ್ತಾನೆ ಮತ್ತೆ ಕೂಡ್ಕೊಂಡ್ಬಿಡ್ತು, ಮತ್ತೆ ಸೀಳು ಹಾಕ್ತಾ ಮತ್ತೆ ಕೂಡ್ಕೊಂಡ್ಬಿಡ್ತು, 21 ಸರ್ತಿ ಹಾಗೆ ಮಾಡಿದರು ಅಂತ ಹೇಳ್ತಾರೆ. ಕೊನೆ ಕೃಷ್ಣ ಏನು ಮಾಡಿದ್ರಂತೆ, 22 ಸರ್ತೆ ಒಂದು ಕಡ್ಡಿ ಬರೆದು ಹೀಗೆ ಹೀಗೆ ತೋರಿಸಿದರಂತೆ ಭೀಮಸೇನ ದೇವರು. ಆಗ ಹಿಂದೂ ಮುಂದೆ ಹಾಕಿದರಂತೆ ಕೂಡ್ಕೊಳ್ಳಿಲ್ಲ. ಇದು ಕಥೆ, ಮೂಲ ಮಹಾಭಾರತದಲ್ಲಿ ಬರೋದಿಲ್ಲ ಕಥೆ ಅಷ್ಟೇ, ಆದ್ದರಿಂದ ಅದು ಸುಳ್ಳು ಕಥೆ. ಮತ್ತು ಕೃಷ್ಣ ಕಡ್ಡಿ ಮುರಿದು ತೋರಿಸಿದ ಕಥೆ ಉಂಟ ಅಂತ ಕೇಳಿದರೆ, ನಮಗಿದ್ದು 21 ಸರ್ತಿ ಹೇಳಿದ್ರೆ ನಮಗೆ ನಷ್ಟ ಇಲ್ಲ, ಕಡ್ಡಿ ಮುರಿದ್ರೂ ನಷ್ಟ ಇಲ್ಲ, ನಮಗಿನ್ನೂ ಪ್ಲಸ್ ಪಾಯಿಂಟೇ ಅದು. ಒಂದು ಹೇಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ, ಒಂದ್ಸರ್ತಿ ಜರಾಸನ ಸೀಳು ಕೊಂದ ಅಂದರೆ ನಮ್ಗೆ ಅರ್ಥ ಆಗುತ್ತೆ. 21 ಸರ್ತಿ ಅಂದರೆ ಏನು ಗೊತ್ತಾ, 21 ಜರಾಸಂದರೂ ಸೀಳ್ತಾ ಇದ್ದ ಭೀಮಸೇನ ಅಂತ ಅರ್ಥ. ಕೆಲವು ಸೆಕೆಂಡ್ ಟೈಮ್ ಮಾರ್ಚಲ್ಲಿ ಕೂತಿರ್ತಾರೆ, ವಿತ್ಡ್ರಾ ಮಾಡ್ಕೊಂಡು ಮತ್ತೆ ಸೆಪ್ಟೆಂಬರ್ ಕೊಡ್ತಾರೆ, ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬರುತ್ತೆ ಎಷ್ಟೊತ್ತಲ್ಲಿ. ಕೆಲವರು ರಿಪೀಟ್ ಮಾಡೋದೇ ಕಷ್ಟ, 21 ಸರ್ತಿ ನಾನ್ ಸ್ಟಾಪ್ ಮುರಿದು ಹಾಕ್ಬೇಕು, ಎಷ್ಟು ಶಕ್ತಿ ಇರಬೇಕು. ತಿರುಪತಿ ಬೆಟ್ಟ ಮತ್ತೆ ಇಳಿದು ಬಿಡ್ತಾರೆ, ಮತ್ತೆ ಮತ್ತಿಡಿರಿ ಅಂದರೆ ಮುಂದೆ ವರ್ಷ ನೋಡ್ಕೊಂಡು ಮಾಡೋ ಸಾಕು ಅಂತ ಹೇಳಿ ಮತ್ತೆ ಹತ್ತದಲ್ಲಿ ಯಾರು ಕೂಡ ತಕ್ಕ ಹತ್ತಿರದಕ್ಕೆ ಯಾರು ಹೋಗ್ತಾರಾ, ಸಾಧ್ಯ ಇಲ್ಲ ಅಂತ. ಮತ್ತೆ ಡಕಡಗ ತಿರಿಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು, ಅದು ಇನ್ನೂ ಹೆಚ್ಚು ಸಾಮರ್ಥ್ಯ ಆಯಿತು ಅಂತ ಕಡಿಮೆ ಆಗೋದಿಲ್ಲ ಅದರಿಂದ. ಮತ್ತು ಕೃಷ್ಣ ತೋರಿಸ್ತಾ ಅಂತ ಹೇಳ್ತಾ ಅದು ತಪ್ಪಾಗೋದಿಲ್ಲದೆ ಅಂದರೆ, ಕೃಷ್ಣ ತೋರಿಸಲಿಲ್ಲ, ನೀನು ಮುರಿದು ಹಾಕ್ಲಿಕ್ಕೆ ಅಪ್ಪಣೆ ಕೊಟ್ಟಿದ್ದೇನೆ ಅಂತ ಹೇಳಿದ ಅಷ್ಟೇ. ಅವನು ಸೀಳಕ್ಕೆ ಅಪ್ಪಣೆ ಕೊಟ್ಟಿದ್ದೇನೆ ಹೊರತು ಗೊತ್ತಿರೋದ್ರೆ ಹೇಳ್ತೇನೆ ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಅಪ್ಪಣೆ ತಗೊಳ್ಳೋ ಪದ್ಧತಿ ಇದೆ, ಕೈಲಾಗೋದಿಲ್ಲ ಅಂತ ಅಪ್ಪಣೆ ತಗೊಳ್ಳೋದಿಲ್ಲ, ಪುಣ್ಯ ಬರಲಿ ಅಂತ ಅಪ್ಪಣೆ ತಗೊಳ್ತಾರೆ. ಯಾವ ಮಧು ಸರೋವರಕ್ಕೋ ನದಿ ಸ್ನಾನಕ್ಕೋ ಹೋಗಿರ್ತಾರೆ, ಅಲ್ಲಿ ಒಂದು ಪದ್ಧತಿ ಉಂಟು, ದೊಡ್ಡವರು ಅಪ್ಪಣೆ ತಗೊಂಡು ಸ್ನಾನ ಮಾಡಬೇಕು ಅಂತ ಹೇಳಿ, ಆ ಸ್ನಾನ ಆಗ್ಬೋದು ಅಂತ ಕೇಳ್ತಾರೆ. ಓಂ ಅಂತಾರೆ ಮಾಡ್ತಾರೆ. ನಮಗೆ ಅವರು ಅಪ್ಪಣೆ ಕೊಡದೆ ಹೋದ ಸ್ನಾನ ಮಾಡಿ ಬರುತ್ತೆ ಅಲ್ಲ, ನಮಗೀಗ ಮಾಡಿ ತಗೊಂಡ್ರೆ ಪುಣ್ಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಸ್ನಾನ ಮಾಡೋರಿಗೆ ಅಪ್ಪಣೆ ವಿಪ್ಪಣೆ ಅನ್ನೋದೆಲ್ಲ ಪ್ರಶ್ನೆ ಬರೋದಿಲ್ಲ. ಅದು ಯಾವುದೇ ವೈಷ್ಣವ್ಯ ಮಾಡಬಹುದಾ, ನೈವೇದ್ಯ ಮಾಡಬಹುದಾ, ದೊಡ್ಡವರು ಹಾಗೆಲ್ಲ ಕೇಳ್ತಾ ಇರ್ಬೇಕು, ಅದರಿಂದ ಪುಣ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಕೃಷ್ಣ ಅಪ್ಪಣೆ ಕೊಟ್ಟಿದ್ದು ಪುಣ್ಯ ವೃದ್ಧಿ ಆಗಲಿಕ್ಕೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. 21 ಸರಿ ಸೀಳಿದ್ರು ಅಂತ ಹೇಳಿದರೆ ಭಾರಿ ಪ್ಲಸ್ ಪಾಯಿಂಟ್ ಅದು. ಯಾಕೆಂದ್ರೆ 21 ಫೆಟ್ ನಂಬರ್ ಅವರಿಗೆ, ಏಕವಿಂಶತಿ ಕುಭಾಷ್ಯ ದೂಷಕಮ್ಮವರು 21 ದುರ್ಭಾಷ್ಯವನ್ನು ಮುಂದೆ ಖಂಡನೆ ಮಾಡ್ತಾರೆ ಮತ್ತು ಇಂಡಿಕೇಷನ್ ಆಯ್ತು ಅಷ್ಟೇ, ನಮಗೇನು ಮೈನಸ್ ಪಾಯಿಂಟ್ ಅಲ್ಲೇ ಅಲ್ಲ. ಆದರೆ ಅದು ಇರಲಿ, ಇದೆ ಅಲ್ಲಿ ಭೀಮಸೇನ ಬಲ ಮಾತ್ರ ಅಬಾಧಿತವಾದ ಬಲ, ಜರಾಸಂಧ ಸತ್ತು ಬಿಡುತ್ತಾನೆ. ಇಲ್ಲಿ ಕೊನೆಯ ಪ್ರಶ್ನೆ ಒಂದು ಉಳ್ಕೊಂಡು, ಅರ್ಜುನ ಕರ್ಕೊಂಡು ಹೋಗಿದ್ದ ಆತನ ಅಹಂಕಾರ ಹೋಗಬೇಕು, ಭೀಮಸೇನ ಕರ್ಕೊಂಡು ಹೋಗಿದ್ದ ಭೀಮಸೇನೆ ಕೊಲ್ಲಬೇಕು. ಸರಿ, ಕೃಷ್ಣ ತಾನ್ಯಾಕೆ ಹೋಗಿದ್ದ, ನೀವು ಹೋಗಿ ಮಾಡ್ಕೊಂಡು ಬಂದರೆ ಮುದೋಗ್ತಿತ್ತು, ಯಾಕೆ ಹೋಗಿದ್ದ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಯಾಕೆ ಕೃಷ್ಣ ಜೊತೆಗೆ ಹೋಗಿದ್ದ ಅಂದರೆ, ಜರಾಸಂಧನನ್ನು ಭೀಮಸೇನ ಕೊಂದು ಬಿಡ್ತಾನೆ, ಆ ಕೃಷ್ಣಾರ್ಪಣ ಅಂತಾನೆ, ಆಗ ನನಗೆ ಎದುರಿಗೆ ಇದ್ದ ಪುಣ್ಯ ಇಸ್ಕೋಬೇಕು ಅಂತ ಹೋಗಿದ್ದಂತೆ ಕೃಷ್ಣ. ಎದುರಿಗೆ ಇಸ್ಕೋಬೇಕೆ ಹೊರತು ಇಂಡೈರೆಕ್ಟಾಗಿ ಬರಬಾರ್ದು, ಡೈರೆಕ್ಟಾಗಿ ಇಸ್ಕೋಬೇಕು. ಯಾತಕ್ಕೆ ಅಂದರೆ ಅಷ್ಟು ಪುಣ್ಯಕಾರ ಕೆಲಸ, ಜರಾಸಂಧನ ಕೊಂದ ಕೆಲಸ ಅಂದರೆ ದಾಖಲೆಯ ಕೆಲಸ, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಕೃಷ್ಣನಿಗೆ ಎರಡು ಕೆಲಸ ಭಾರಿ ಪ್ರಿಯ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿಚ ದುಷ್ಕೃತ, ದುರ್ಜನರ ಸಂಹಾರವಾಗುವುದು ಕೃಷ್ಣನಿಗೆ ಅತ್ಯಂತ ಪ್ರಿಯ, ಎದುರಿಗಿದ್ದೇ ಸ್ವೀಕಾರ ಮಾಡಲಿಕ್ಕೆ ಅಂತ ಕೃಷ್ಣ ಹೋಗಿದ್ದ. ಕೃತಾಂಹಿ ಭೀಮೇನ ಸಮರ್ಚನಾಂ ತಾಂ ಸಮಕ್ಷ ಮಾದಾತು ಯಹಾಗತೋ ಹಿ ಅಜಃ. ವಾಯುಸ್ಥಿತಿಯಲ್ಲಿ ಈ ಶ್ಲೋಕ ಬಹಳ ಮುಖ್ಯವಾದ ಶ್ಲೋಕ. ನಿರ್ಮೃದ್ನನ್ ಅತ್ಯಯತ್ತಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುವಿವ ದಮಯನ್ ವಿಷ್ಣುಪಕ್ಷ ದ್ವಿಡೀಶಂ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಧಾಸೌ ತಾವತ್ಯಾ ಯೋಜಿ ಸೃತ್ಯಾ ಕಿವು ವದ ಭಗವನ್ ರಾಜಸೂಯಾಸ್ವ ಮೇಧೇ. ವಾಯುಸ್ಥಿತಿಯ ಶ್ಲೋಕ ಉದ್ದೇಶದಿಂದ ಓದ್ದವರಿಗೆ ಕಷ್ಟ ಅರ್ಥ ಆಗಿರುತ್ತೆ. ವಾಯುಸ್ಥಿತಿ ಪಾರಾಯಣ ಮಾಡೋರಿಗೆ ಈ ಕಟ್ಟ ಕೇಳಿದರೆ ಕಣ್ಣು ಮುಂದೆ ನಿಂತಾಗುತ್ತೆ. ನಿರ್ಮೃದ್ನನ್ ಅತ್ಯಯತ್ನಂ ವಿದರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುವಿವ ದಮಯನ್ ವಿಷ್ಣುಪಕ್ಷ ದ್ವಿಡೀಶಂ. ನೀವು ಏನು ಮಾಡಿದಿರಿ ಗೊತ್ತಾ, ಯಾವತ್ ಪ್ರತ್ಯಕ್ಷ ಹೂತಂ, ಆ ಜರಾಸಂಧನನ್ನು ನೀವು ಹೇಗೆ ಕೊಂದಿರಿ ಗೊತ್ತೇನು, ಒಂದು ಯಜ್ಞ, ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡೋ ಹಾಗೆ ಅವನನ್ನು ಬಲಿ ಕೊಟ್ಟರಿ. ಯಾವತ್ ಪ್ರತ್ಯಕ್ಷ ಹೂತಂ, ಎಲ್ಲ ಜನಗಳಿಗೆ ಗುಟ್ಟಾಗಿ ಮಾಡಿದ್ದಾರೆ, ನೋಡ ನೋಡಾಗಿ ಮಾಡಿದ್ದೇವೆ. ಕೃಷ್ಣ ಏನು ಮಾಡಿದಾಗ ಎದುರಿಗಿದ್ದು ಪುಣ್ಯವನ್ನು ಸ್ವೀಕಾರ ಮಾಡಿದ. ಎಷ್ಟು ಸಂತೋಷಪಟ್ಟು ಕೃಷ್ಣ ಗೊತ್ತಾ ಆ ಸಮಯದಲ್ಲಿ ಜನಾರ್ದನ ಸಂಹಾರವನ್ನು ಭೀಮಸೇನದೇವರು ಮಾಡಿದಾಗ ಎಷ್ಟು ಸಂತೋಷಪಟ್ಟ ಕೃಷ್ಣ ಅಂದರೆ, ಮುಂದೆ ರಾಜಸೂಯ ಯಾಗ ಆಯಿತು, ಅಶ್ವಮೇಧ ಯಾಗ ಆಯಿತು, ಕೃಷ್ಣಾರ್ಪಣ ಅಂದರು, ಕೃಷ್ಣ ಸಂತೋಷವಾಯಿತು, ಇದರಷ್ಟು ಸಂತೋಷ ಆಗಲಿಲ್ಲ, ಸಂತೋಷ ಆಯಿತು ಅಂತ ಹೇಳ್ತಾರೆ. ಆದ್ದರಿಂದ ಭೀಮಸೇನದೇವರು ಮಾಡಿದ ಜನಾರ್ದನ ಸಂಹಾರದ ಕಾರ್ಯ ಅತ್ಯಂತ ಹರಿಗಪ್ರಿಯವಾದ ಕಾರ್ಯ. ಯಾತಕ್ಕೆ ಅವನು ಪರಮ ದುಷ್ಟ ಒಂದು ಕಾರಣ, ಇನ್ನೊಬ್ಬ ಅವನು ಮಹಾ ದುರ್ಮತದವನೂ ಆಗಿದ್ದವನು, ದುರ್ಮತದವನಾಗಿದ್ದ ಅವನು ಶಿವನ ಸರ್ವೋತ್ತಮತ್ವವನ್ನು ಸಾರತ ವಿಷ್ಣು ದ್ವೇಷಿಯಾಗಿದ್ದ. ಅವನ ಸಂಹಾರ ಅತ್ಯಂತ ಸಾರ್ಥಕವಾದ ಕೆಲಸ ಆಯಿತು. ಜರಾಸಂಧನ ಸಂಹಾರ ದುಷ್ಟರ ಸಂಹಾರ, ದುರ್ಮತದನ ಸಂಹಾರ ಆಯಿತು. ಅವನು ಮೂಲತಃ ಯಾರು ಗೊತ್ತಾ, ವಿಪ್ರತೀತಿ ಅನ್ನೋ ರಾಕ್ಷಸ. ವಿಪ್ರತೀತಿ ರಾಕ್ಷಸನ ಪೋರ್ಟ್ಫೋಲಿಯೋ ಯಾವ್ದು ಗೊತ್ತೇ, ಗುಂಡಗಳಲ್ಲೂ ಪೋರ್ಟ್ಫೋಲಿಯೋ ಇರುತ್ತೆ ಅವರಲ್ಲೂ ಕೂಡ. ನಮ್ಮಲ್ಲಿ ಹೇಗೆ ಮಿನಿಸ್ಟ್ರಿಯಲ್ಲಿ ಪೋರ್ಟ್ಫೋಲಿಯೋಸ್ ಕೊಡ್ತಾರೋ ಅವರಿಗೂ ಇರುತ್ತೆ. ಅವನು ಮಿಥ್ಯಾಜ್ಞಾನದ ಅಭಿಮಾನಿ ದೈತ್ಯ. ಅವನ ಸಂಹಾರ ಅಂದ್ರೆ ಏನು ಗೊತ್ತಾ, ಮಿಥ್ಯಾಜ್ಞಾನದ ನಾಶ ಅಂತ ಅರ್ಥ. ಮಿಥ್ಯಾಜ್ಞಾನದ ನಾಶ ಅಂದ್ರೆ ಏನು, ದುರ್ಭಾಷ್ಯ ಖಂಡನೆ. ಅದಕ್ಕೆ ದೇವರಿಗೆ ಅಷ್ಟು ಪ್ರೀತಿಯಾಯಿತು ಅಂತ. ಆಚಾರ್ಯರು ಭಾಷ್ಯ ಬರೆದಾಗ ಎಷ್ಟು ಸಂತೋಷವಾಯ್ತಲ್ಲ ಪರಮಾತ್ಮನಿಗೆ, ಏಕವಿಂಶತಿ ಕುಭಾಷ್ಯಗಳ ಖಂಡನೆ ಇದೆಯಲ್ಲ ಅದು ಮುಖ್ಯವಾದ ಕೆಲಸ. ಅದಕ್ಕೆ ಆಜ್ಞಾ ಮನ್ಯೈರಭಾರ್ಯಾಮ್ ಅಂತ ಕರೀತಾರೆ. ಜರಾಸಂಧನ ಸಂಹಾರ ಉಳಿದವರಿಗೆ ಸಾಧ್ಯ ಇಲ್ಲ, ಬ್ರಹ್ಮಸೂತ್ರ ಭಾಷ್ಯದ ರಚನೆ ಬೇರೆಯವರಿಗೆ ಅಸಾಧ್ಯವಾಗಿತ್ತು. ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅಲ್ಲಿ ಭೀಮಸೇನ ರೂಪದಿಂದ, ಅಲ್ಲಿ ಮಧ್ವ ರೂಪದಿಂದ. ಅಲ್ಲಿ ಇನ್ನೊಂದು ಸ್ವಾರಸ್ಯವಾದ ಅಂಶ ಇದೆ. ಭೀಮಸೇನ ದೇವರು ಅವನ್ನು ಕೊಂದರು, ಕೃಷ್ಣ ತಾನು ಕೊಲ್ಲಿಲ್ಲ ಯಾತಕ್ಕೆ ಅಂತ ಪ್ರಶ್ನೆ ಇತ್ತು. ಹಿಂದೆ ಹೇಳಿದ ಮಾತನ್ನು, ಯಾತಕ್ಕೆ ಕೃಷ್ಣ ಜರಾಸಂಧನ ತಾನು ಕೊಲ್ಲಿಲ್ಲ ಅಂದರೆ, ರಾಮಾಯಣದಲ್ಲಿ ಇದೆ, ಹನುಮಂತ ದೇವರು ಭೀಮಸೇನ ದೇವರು ಲಂಕೆಗೆ ಹೋದ ಕಾಲಕ್ಕೆ ರಾವಣನನ್ನು ಕೊಲ್ಲ ಶಕ್ತಿ ಇದ್ದರೂ ಕೊಲ್ಲಲಿಲ್ಲ. ಯಾತಕ್ಕೆ ಅಂದರೆ ಸೀತಾ ಅಪಹರಣ ಮಾಡಿದವನು, ಮೇಲ್ನೋಟಕ್ಕೆ ಸೀತಾಕೃತಿ ಅಪಹರಣ ಅದು. ಅಂಥವನನ್ನು ಹನುಮಂತ ಕೊಂದ, ರಾಮನ ಕೈಯಲ್ಲಿ ಆಗಲಿಲ್ಲ ಅಂತ ರಾಮದೇವರ ಅಪಕೀರ್ತಿ ಬರಬಾರದು, ರಾಮನೇ ಕೊಲ್ಲಬೇಕು. ನಿಧಾರ್ಯಯೇವ ರಾವಣ ಸ ರಾಘವಾಯ ನಾಣ್ಯತ ಅಂತ ಮೀಸಲಿಟ್ಟು ಬಂದಿದೆ ಹನುಮಂತ. ಶಕ್ತಿ ಇದ್ದರೂ ಕೂಡ ಕೊಂದಿರಲಿಲ್ಲ. ಅದೇ ರಾಮನೇ ಈಗ ಕೃಷ್ಣ, ಅದೇ ಹನುಮಂತನೇ ಭೀಮಸೇನ. ಕೃಷ್ಣದೇವರು ನೋಡಿದರಂತೆ, ತನಗೆ ಶಕ್ತಿ ಇದ್ದರೂ ಕೂಡ ನನಗೆ ಮೀಸಲಿಟ್ಟು ಸೇವೆ ಮಾಡಿದ ಹನುಮಂತ ಈತ, ಅದಕ್ಕೆ ನಾನೇನು ಮಾಡ್ತೇನೆ, ಜರಾಸಂಧನ ಕೊಲ್ಲ ಶಕ್ತಿ ನನಗಿದ್ರೂ ಕೂಡ ಇವನ್ನ ಭೀಮಸೇನ ಮೀಸಲಿಟ್ಟು ರೆಸಿಪ್ರಿಕೇಟ್ ಮಾಡ್ತೇನೆ ಅಂತ ಪರಮಾತ್ಮ ಬಂದ. ಹನುಮಂತ ದೇವರ ಸೇವೆಗೆ ಪ್ರತಿಯಾಗಿ ರಾಮದೇವರು ಮೀಸಲಿಟ್ಟಿದ್ದ ಕೃಷ್ಣದೇವರು. ಇದು ಅರ್ಥ ಮಾಡಿಕೊಂಡಾಗ ದೇವರು ಎಷ್ಟು ಕರುಣಾಳುವಾಗಿ ಈ ರೀತಿ ಯಾರನ್ನು ಮೀಸಲಿಡೋದಿಲ್ಲ, ಕೇವಲ ವಾಯುದೇವರಿಗೆ ಮಾತ್ರ ಮೀಸಲಿಡೋದು. ಹರಿಗೆ ಮೀಸಲಿಡೋದು ವಾಯುದೇವರ ಪದ್ಧತಿ, ವಾಯುದೇವರು ಮೀಸಲಿಡ್ತಕ್ಕಂಥದ್ದು ಪರಮಾತ್ಮನ ಪದ್ಧತಿ. ಆತ ಸರ್ವೋತ್ತಮ, ಈತ ಜೀವೋತ್ತಮ, ಇದನ್ನು ತಿಳಿಸೋಕ್ಕೆ ಈ ಕಥೆ ಬಂದಿರೋದು. ಇನ್ನೊಂದು ಕಾರಣ, ಜರಾಸಂಧ ಶಿವಭಕ್ತರಲ್ಲಿ ಅಗ್ರೇಸರನಾದವರು. ಈ ತಾನು ವಿಷ್ಣು, ತಾನು ವಿಷ್ಣುವಾದ ತಾನು ಇನ್ನೊಬ್ಬರ ಭಕ್ತರ ಮೇಲೆ ಕೈ ಮಾಡುವುದು ಧರ್ಮ ಅಲ್ಲ. ಶಿವಭಕ್ತಾಗ್ರೇಸರನಾದ ಅವನನ್ನು ವಿಷ್ಣು ಭಕ್ತಾಗ್ರೇಸರಿಂದ ಕೊಂದಿಸಿಬಿಟ್ರೆ ಮ್ಯಾಚಿಂಗ್ ಆಗುತ್ತೆ. ಇವತ್ತು ಹೆಡ್ ಸೆಟ್ ಗಲಾಟೆ ಮಾಡಬೇಕು, ಇವರಿಗೂ ಅವರಿಗೂ ಕೈ ಎತ್ತಬಾರದು. ಆದ್ದರಿಂದ ತನ್ನ ಜರಾಸಂಧನ ಯಾರು ಕೊಲ್ತಾರೋ ಅವನು ಶಿವಭಕ್ತಾಗ್ರಣಿ, ಆದ್ದರಿಂದ ಕೊಂದವನು ವಿಷ್ಣು ಭಕ್ತಾಗ್ರಣಿ ಅಂತ ಪ್ರೂವ್ ಆಗುತ್ತೆ, ಭೀಮಸೇನ ಸಮೋನಾಸ್ತಿ ಅಂತ ಆಗುತ್ತೆ. ಅದಕ್ಕೋಸ್ಕರ ಕೂಡ ಭೀಮಸೇನ ಕೈಯಲ್ಲಿ ಮಾಡಿಸಿದ್ರು. ಹೀಗೆ ಜರಾಸಂಧನ ವಧೆಯನ್ನು ಕೃಷ್ಣ ಮಾಡಿಸಿದ. ಜರಾಸಂಧ ಮಿಥ್ಯಾಜ್ಞಾನ, ಅವನ ಸಂಹಾರವನ್ನು ಕೃಷ್ಣ ಭೀಮ ಅರ್ಜುನ ಸೇರಿ ಹೋಗಿದ್ದಾರೆ. ಭೀಮಸೇನದೇವರ ಕೈಯಲ್ಲಿ ಮಾಡಿಸಿದ್ದು, ಕೃಷ್ಣ ಮಾಡಿಸಿದ್ದು, ಭೀಮ ಮಾಡಿದ್ದು, ಅರ್ಜುನ ನೋಡಿದ್ದು, ಮೂರು ಆಯ್ತಾನೆ, ಮಾಡಿದ್ದು ಮಾಡಿಸಿದ್ದು ನೋಡಿದ್ದು, ಮೂರು ಜನ ಇದ್ದಾರೆ. ಅವನು ಮಿಥ್ಯಾಜ್ಞಾನಿ, ಕಲಿಯುಗಕ್ಕೆ ಬಂದರೆ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ವಿಜ್ಞಾನ ಭಾನುಮತಿ ಕಾಲ ಬನೇನ ನೀನೆ. ಅದು ಸಂಹಾರ ಯಾರಿಂದ ಆಗಬೇಕು ಅಂತ ಕೇಳಿದರೆ, ಅಲ್ಲಿ ಕೃಷ್ಣ ವೇದವ್ಯಾಸ ದೇವರು, ಅಲ್ಲಿ ಭೀಮಸೇನ ಮಧ್ವಾಚಾರ್ಯರು, ಅರ್ಜುನ ಟೀಕಾಚಾರ್ಯರು, ಈ ಮೂರು ಜನರಿಂದ ಕೆಲಸ ಆಯಿತು. ಆದ್ದರಿಂದ ಅಲ್ಲಿ ಏನು ನಡೀತು ಇಲ್ಲಿ ಹಾಗೆ ನಡೀತೀವಿ ಅಂತ ಹೇಳ್ತಾರೆ. ಅದು ಕೂಡ ಏನು ಮಾಡಿದ್ದಾರೆ, ಮೂರು ಜನ ಬ್ರಾಹ್ಮಣ ವೇಷದಲ್ಲಿ ಹೋಗಿದ್ದ. ಕೃಷ್ಣನಿಗೆ ಬ್ರಾಹ್ಮಣ ವೇಷ ಅಂದರೆ ವೇದವ್ಯಾಸರು, ಭೀಮಸೇನಿಗೆ ಬ್ರಾಹ್ಮಣ ವೇಷ ಅಂದರೆ ಮಧ್ವಾಚಾರ್ಯರು, ಅರ್ಜುನ ಬ್ರಾಹ್ಮಣ ವೇಷ ಟೀಕಾಚಾರ್ಯರು, ಮೂರು ಜನ ಹೋಗಿ ನಾಶ ಮಾಡಿಬಿಡ್ತಾರೆ. ಆದ್ದರಿಂದ ಬ್ರಾಹ್ಮಣ ವೇಷದಿಂದ ಮಿಥ್ಯಾಚಾರ ನಾಶ ಮಾಡಿದ್ರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ರಾಮಾಯಣ ಮಹಾಭಾರತಗಳು ಬರೀ ಕಥೆಯಲ್ಲ, ತಾತ್ವಿಕವಾದ ಮಹತ್ವದ ವಸ್ತುಗಳು. ಅದನ್ನು ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸ್ತಾ, ಅದರಿಂದನೇ ಅಲ್ಲಿ ಯಾವ ದುಷ್ಟರನ್ನು ಭೀಮಸೇನ ದೇವರು ಕೊಂದ್ರಲ್ಲ ಅವರೇ ಬರ್ತಾರೆ ಮುಂದೆ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಭಾವಭಾಷೆ. ಆ ಕೆಲಸ ಮುಗಿಸಿ ವಾಪಸ್ ಹೋಗ್ತಾರೆ. ಸಹದೇವ ಇದ್ದಾರೆ, ಅವನು ಪಟ್ಟಾಭಿಷೇಕ ಅವನೇ ಮಾಡಿದ್ದ, ಅಪ್ರೂವ್ ಮಾಡ್ತಾರೆ ಇವರು. ಅವನು ಯೋಗ್ಯ, ಅವನು ಪತ್ರತಾಪಾಖ್ಯ ರುದ್ರಂ, ಏಕಾಚರದಲ್ಲಿ ಪತ್ರತಾಪ ಅಂತ ರುದ್ರ ಸಹದೇವನ ಅವತಾರವನ್ನು ಮಾಡಿದ್ದ, ಅವನಿಗೆ ಕೊಡ್ತಾರೆ. ಆಗ ಅವನ ತಂಗಿ ಹೋಗ್ಬಿಡ್ತಾರೆ, ಜರಾಸಂಧನ ಮಗಳು ಇವನ ತಂಗಿ. ಅವನೇನು ಮಾಡಿದ್ದನಂತೆ, ಒಂದು ರಥ ಇತ್ತು, ಅದು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾನೆ. ಒಂದು ತಂಗಿ ಎದ್ದು ಭೀಮಸೇನ ದೇವರಿಗೆ ಒಪ್ಪಿಸಿಬಿಟ್ಟನಂತೆ, ಸ್ವೀಕಾರ ಮಾಡಬೇಕು ಅಂತೇಳಿ. ಅವರೇನು ಮಾಡಿದ್ರಂತೆ, ನನಗೆ ಬೇಡ ಅಂತೇಳಿ ತಮ್ಮ ತಮ್ಮ ಸಹದೇವರಿಗೋಸ್ಕರ ಸ್ವೀಕಾರ ಮಾಡಿದರು. ಈ ಸಹದೇವ ಬೇರೆ, ಆ ಸಹದೇವ ಬೇರೆ, ಪಾಂಡವರ ಸಹದೇವ ಆತ, ಈ ಸಹದೇವ ಈತ, ಆತ ಸೂರ್ಯ ದೇವತೆಗಳ ಅವತಾರ, ಈತ ಪತ್ರತಾಪಕ್ಕೆ ರುದ್ರನ ಅವತಾರ, ಇಬ್ಬರ ಹೆಸರು ಒಂದೇನೆ. ಆದರೆ ಸಹದೇವ ಸಹದೇವ ಇಬ್ಬರು ಇಬ್ಬರು ಕೂಡ ಈ ಭೀಮಸೇನರು ಸ್ವೀಕಾರ ಮಾಡುತ್ತಾರೆ. ಕೆಲವರು ಏನು ತಿಳ್ಕೊಂಡಿರಬಹುದು, ಭೀಮಸೇನರು ವಯಸ್ಸಾಗಿತ್ತು ಅಂತ ಕಾಣುತ್ತೆ, ಅದಕ್ಕೆ ತಮ್ಮನೇ ಮದುವೆ ಮಾಡಿಕೊಂಡ್ರು ಅಂದರೆ ಅರ್ಜುನನ ವಯಸ್ಸು 55, ಭೀಮಸೇನದವರ ವಯಸ್ಸು 56, ಧರ್ಮರಾಜ 57, ನಕಲ ಸಹದೇವರದು 54 ಅಷ್ಟೇ. ಎರಡು ವರ್ಷಕ್ಕೆ ಹೆಂಗಾಗಿಬಿಡ್ತಾರೆ ಅವರು, ಯಾತಕ್ಕೆ ಸ್ವೀಕಾರ ಮಾಡಲಿಲ್ಲ ಅಂದರೆ ಸ್ವರೂಪ ಗೊತ್ತು, ಆಕೆ ಉಷಾದೇವಿ ಅವತಾರ, ಆಗ ಸೂರ್ಯದೇವತೆಗಳ ಹೆಂಡತಿ, ಅದಕ್ಕೆ ಅವರಿಗೆ ಮದುವೆ ಕೊಟ್ಟು ಮದುವೆ ಮಾಡಿದ್ರು, ತಾವು ಮದುವೆ ಆಗಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಯಾರಿಗೆ ಗೊತ್ತು, ಸ್ವರೂಪೋದ್ಧಾರಕರವು, ಯಾರ್ಯಾರ ಸ್ವರೂಪ ಏನು ಅಂತ ಗೊತ್ತಿರೋದು ಅವರಿಗಾದ್ರಿಂದಾಗಿನೇ ಅವರಿಂದ ಕೆಲಸ ಆಗ್ತಾ ಇದೆ. ಭೀಮಸೇನದೇವರಿಗೆ ಮೂಲಕ ತೋರಿಸ್ತಾ ತಾವು ಯಾವ ಕಾಲಕ್ಕೂ ಸಹ ಧರ್ಮ ಮೀರಿ ನಡೀತಕ್ಕಂಥವರಲ್ಲ ಅಂತ ತೋರಿಸಿಕೊಡ್ತಾರೆ. ಅಲ್ಲಿಂದ ಮೂರು ಜನ ವಾಪಸ್ ಬರ್ತಾರೆ, ಹೋಗ್ತಾ ರಥ ಒಯ್ದಿದ್ದೆ ನಡ್ಕೊಂಡು, ಬ್ರಾಹ್ಮಣ ರಥ ಒಯ್ಬಾರ್ದು ನಡ್ಕೊಂಡು ಹೋಗಿದ್ರು, ಈ ರಥ ಕೊಟ್ಟಲ್ಲ ರಥದಲ್ಲಿ ವಾಪಸ್ ಬಂದು ಮೂರು ಜನ ರಥದಲ್ಲಿ ಬರ್ತಾ ಇದ್ದಾರೆ. ಹತ್ರ ಬರ್ತಾ ಬರ್ತಾ ಶಂಖ ಊದಿದ್ರದ್ದು ಮೂರು ಜನ ಕೂಡ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಧೋ ಮಹಾಶಂಖಂ ಭೀಮಕರ್ಮ ಋಕೋದರ, ಮೂರು ಜನ ಶಂಖಗಳ ಘೋಷಣೆ ಮಾಡ್ತಾರೆ. ಯಾತಕ್ಕೆ, ಧರ್ಮರಾಜ ಬಹಳ ಟೆನ್ಷನ್ನಲ್ಲಿರ್ತಾನೆ, ಅದಕ್ಕೆ ಇಂಡಿಕೇಷನ್ ಕೊಡಬೇಕು ಅಂತ ಮಾಡಿದರು. ಧರ್ಮರಾಜ ಆ ಕಡೆಗೆ ಗಮನ ಆತನಿಗೆ, ತಕ್ಷಣ ತೇಷಾಂ ಶಂಖಧ್ವನಿ ಸಂಬೋಧಿತಾತ್ಮ ಪ್ರೀತಶ್ಚ ರಾಜ ಅತಿತರಾಂ ಬಹುವ, ಭಾರಿ ಖುಷಿಯಾಗೋಯ್ತು. ಅಬ್ಬ, ಮೂರು ಜನ ಬಂದರು, ಜರಾಸಂಧ ಹೋದ ಅಂತ ತಿಳ್ಕೊಂಡ್ಬಿಟ್ರು. ಇದರಿಂದ ಏನು ಗೊತ್ತಾಯಿತು, ಅರ್ಥ ಮಾಡಿಕೊಂಡ, ಇದು ಕೃಷ್ಣನ ಶಂಖಧ್ವನಿ, ಇದು ಭೀಮನ ಶಂಖಧ್ವನಿ, ಅರ್ಜುನನ ಶಂಖಧ್ವನಿ, ಮೂರು ಧ್ವನಿಗಳು, ಮೂರು ಜಡ ಪದಾರ್ಥಗಳು, ಮೂರು ಬೇರೆ ಬೇರೆ, ಜಡ ಜಡದಲ್ಲಿ ಭೇದ ಇದೆ ಎಂಬುದನ್ನು ಅರ್ಥ. ಮೂರು ಜಡದಲ್ಲಿ ಮೈಸೂರು ಪಾಕು ಜಡ, ಕಾಶಿ ಹಲ್ವಾನು ಜಡ, ಜಿಲೇಬಿನೂ ಜಡ, ಎಲ್ಲ ಒಂದೇನ ರುಚಿ, ಅದನ್ನು ಬೇರೆ ಹಾಕಿದೆ ಅನ್ನ ಹಾಕಿದೆ ಹಾಕಿದ್ದು ಹಾಕ್ತಿರಲ್ಲ ಅಂತ ಕೇಳ್ತಾನೆ. ಪಂಚಭೇದ ಜ್ಞಾನ ಊಟ ಕೂಡ ಮಾಡಕ್ಕೆ ಬರೋದಿಲ್ಲ, ಪಂಚಭೇದ ಜ್ಞಾನ ಇಲ್ಲದೆ ಹೋದರೆ ಊಟ ಕೂಡ ಮಾಡಕ್ಕೆ ಬರೋದು. ಹುಳಿ ಹಾಕಿದ್ರೆ ಸಾರು ಹಾಕಿದ್ರೆ ಸಿಟ್ಟು ಬಂದ್ಬಿಡುತ್ತವ್ರು, ಸಾರು ಕೇಳಿದ್ರೆ ಹುಳಿ ಹಾಕಿದರೆ ಸಿಟ್ಟು ಬರುತ್ತೆ, ಅದನ್ನೇ ಹಾಕಬೇಕು. ಪಂಚಭೇದ ಒಪ್ಪಿಕೊಂಡಿದ್ದಾಗಾಯ್ತೋ ಇಲ್ಲ, ಈಗ ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮತ್ತೆ ಯಾರಿಗೆ ಹಾಕಬೇಕು, ಅವರಿಗೆ ಹಾಕಬೇಕು, ಇಲ್ಲದೆ ಹೋದರೆ ಜೀವ ಜೀವ ಭೇದ ಮತ್ತೆ. ಅವನು ಸಿಕ್ಕಾಬಿಟ್ಟು ಶುಗರು, ಅವ್ರು ಶುಗರ್ ಹಾಕಿದ್ರೆ ಬೈತಲ್ಲ, ಹಾಕಬಾರ್ದು ಅವರಿಗೆ. ಜೀವ ಜೀವ ಭೇದ ಮತ್ತೆ, ದೇಹ ದೇಹ ಭೇದ, ಜೀವ ಜೀವ ಭೇದ, ಪದಾರ್ಥಗಳು ಭೇದ, ಎಷ್ಟು ಭೇದ ಇದೆ ಯೋಚನೆ ಮಾಡಿ. ನಮ್ಮ ಬದುಕಿರೋದೇ ಭೇದಗಳ ಮಧ್ಯೆ, ಅದನ್ನ ಅಲ್ಲಗಳೆದು ಬಿಟ್ಟರೆ ಅನುಭವ ಅಲ್ಲಗಳೆದ ಮಾಡೋದಾಗಲಿಲ್ಲ. ಈಗ ಪ್ರತ್ಯಕ್ಷಕ್ಕೆ ವಿರುದ್ಧ, ಅನುಭವಕ್ಕೆ ವಿರುದ್ಧ, ತೇಷಾಂ ಶಂಖಧ್ವನಿ ಸಂಬೋಧಿತಾತ್ಮ ಪ್ರೀತ ರಾಜ ಪ್ರೀತಶ್ಚ ಅಚಿತರಾಂ ಬಹುವ. ಈ ಮಾತು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಮಕ್ಕಳು ತಂದೆ ತಾಯಿ ಆಫೀಸ್ಗೆ ಹೋಗಿರ್ತಾರೆ, ಇವತ್ತು ತಂದೆ ಆಫೀಸ್ಗೆ ಹೋಗಿ ತಾಯಿನ ಆಫೀಸ್ಗೆ ಹೋಗಿರ್ತಾಳೆ, ಆದ್ರಿಂದ ಅವ್ರು ಬರ್ತಾರೆ, ಸ್ಕೂಟ್ರ್ ಬಂದು ಶಬ್ದ ಮಾಡ್ತಾರೆ, ತಕ್ಷಣ ಓಡ್ತಾರೆ, ಅಣ್ಣಂದು ಅಮ್ಮಂದು ಸ್ಕೂಟ್ರದ್ದು ಗುರ್ತಿಡ್ತಾರೆ. ಮಕ್ಕಳಿಗೆ ಗೊತ್ತಾಗುತ್ತೆ ಯಾರು ಸ್ಕೂಟ್ರ್ ಶಬ್ದ ಅಂತ, ಆ ಸ್ಕೂಟ್ರ್ ಎಲ್ಲದ್ದು ನೋಡೋದು ಎಲ್ಲ ಒಂದೇ ಕಾಣುತ್ತೆ ನಮಗೆ, ಅವ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಲ್ಲ ಜನರ ಹತ್ರ ಒಂದೇ ಆಗಿದ್ರೆ ಅರ್ಥನೇ ಆಗ್ತಿರಲಿಲ್ಲ. ಬಿಟ್ಬಿಟ್ಟು ಕಂಡಕ್ಟರ್ ಬೆಲ್ಲ ಹೊಡಿತಾನೆ, ಪ್ಯಾಸೆಂಜರ್ಸ್ ಬೆಲ್ಲ ಹೊಡಿತಾನೆ, ಗೊತ್ತಾಗುತ್ತೆ ಅಂತೇಳಿ. ಡ್ರೈವರ್ ಕ್ಯಾರಿ ಅನ್ನೋದಿಲ್ಲ, ಕಂಡಕ್ಟರ್ ಅವ್ರು ಸತ್ತ ಬಿಡ್ತಾನ, ಅವನಿಗೆ ಗೊತ್ತು ಕಂಡಕ್ಟರ್ ಬೆಲ್ಲ ಆಗಿರುತ್ತೆ ಅಂತ ಗೊತ್ತು ಅವನಿಗೆ. ಗುಡದೊಳಗೆ ಶೇಕಿ ಆಗುವ, ನೀವು ನೋಡಿದ್ರೆ ಜೋರಾಗಿ ಹೊಡಿತಾರೆ. ಆಗಲೇ ಈ ಸ್ವಲ್ಪ ಯೋಚನೆ ಮಾಡಿದ್ರೆ ಎಷ್ಟು ವ್ಯತ್ಯಾಸ ಇದೆ ಗಮನಿಸ್ಬೇಕು. ಇದು ಮತ್ಸ್ಯ ಸಿದ್ಧಾಂತ ಅಂದರೆ ನಿತ್ಯ ಜೀವನದ ಸಿದ್ಧಾಂತ, ಅದು ಯಾಕೆ ಕೇಳಬಾರ್ದು, ಅಲ್ಲಿ ಬದುಕಲಿಕ್ಕೆ ಕೇಳಲೇಬೇಕು. ಅದಕ್ಕೋಸ್ಕರ ಮುಂದೆ ರಾಶಿಯಾಗ ಶುರುವಾಗಬೇಕು. ಕೃಷ್ಣ ಹೇಳ್ತಾರೆ, ಸ್ವಲ್ಪ ನಾನು ಹೋಗಿ ಬರ್ತೇನೆ, ಇಲ್ಲೇ ಭಾಳ ದಿವಸ ಆಗಿ ಬಂದು ನಾನೀಗ ಅಂತ ಹೇಳ್ತಾರೆ, ಭಾಳ ದಿವಸ ಆಗಿದೆ ನಾನು ಬಂದೀಗ, ಸ್ವಲ್ಪ ನಾನು ಅಪ್ಪ ಅಮ್ಮ ಮುಖ ತೋರಿಸಿಬಿಡ್ತೇನೆ, ದ್ವಾರಕೆಗೆ ಹೋಗಿ ಬರ್ತೇನೆ. ಕೃಷ್ಣ ಹೊರಟಿನಂತೆ ಆ ಕಡೆ ಹೊರಡ್ತಾರೆ, ಈ ಕಡೆ ಇದು ವೇದವ್ಯಾಸದೇವರು ಬರ್ತಾರೆ. ಭಕ್ತರು ಬಿಡೋದಿಲ್ಲ, ಇಲ್ಲಿ ವೇದವ್ಯಾಸದಲ್ಲಿ ಕೃಷ್ಣ ಇರೋದು, ಇಲ್ಲ ಸಾರಿಗ್ರಹ ಪೂಜೆ ಅಲ್ಲಿ ನನ್ನ ಸಾಧ್ಯ ಇದೆ, ಎರಡರಲ್ಲಿ ಒಂದು ಆಗ್ತಾನೆ ಇರೋದು, ಇಲ್ಲ ಪೂಜೆ ಕೊಡೋಕ್ಕೂ ಪಾಠ ಪ್ರವಚನ, ದೇವರು ಬಿಟ್ಟಾಗ ಸಾಧ್ಯ ಇಲ್ಲ. ವೇದವ್ಯಾಸರು ಬರ್ತಾರೆ, ಧರ್ಮರಾಜ ಸ್ವಾಮಿ ಯಜ್ಞ ಮಾಡಬೇಕು ಅಂದ ತಕ್ಷಣ ನೋಡು ಧರ್ಮರಾಜ, ಯಜ್ಞಕ್ಕಿಂತ ಮುಂಚಿತವಾಗಿ ದಿಗ್ವಿಜಯ ಮಾಡಬೇಕಲ್ಲ, ಜರಾಸಂದ್ರ ಕಥೆ ಮುಗಿದಿದೆ, ಉಳಿದವರನ್ನೆಲ್ಲ ಕೊಲ್ಲಬೇಕಲ್ಲ, ಫಾರ್ಮಾಲಿಟಿ ಆಗಬೇಕಲ್ಲ, ಅದಕ್ಕೆ ಎಲ್ಲರೂ ಹೋಗಿ ಬರಬೇಕು, ದಿಗ್ವಿಜಯ ಮಾಡ್ಕೊಂಡು ಬನ್ನಿ ಅಂದ ತಕ್ಷಣ ಅರ್ಜುನ ಹೇಳ್ತಾನೆ, ನಾನು ಒಬ್ಬನೇ ಹೋಗಿ ಎಲ್ಲ ಮುಗಿಸ ಬಂದ್ಬಿಡ್ತೇನೆ ಅಂತ ಹೇಳ್ತಾನೆ. ವೇದವ್ಯಾಸ ಹೇಳ್ತಾರೆ, ಒಬ್ಬನೇ ಹೋಗಬೇಡ, ಉಳಿದವರಿಗೂ ಪುಣ್ಯ ಬರಬೇಕಲ್ಲ ಅಂತ ಹೇಳ್ತಾರೆ. ಒಬ್ಬನೇ ಮಾಡೋದಲ್ಲ, ಉಳಿದವ್ರಿಗೂ ಪುಣ್ಯ ಬರಬೇಕು, ಎಲ್ಲರೂ ಹೋಗಬೇಕು. ಇದು ಹೊರಗಿನ ಕಾರಣ, ಒಳಗಿನ ಕಾರಣ ಹೇಳ್ತಾರೆ. ಅರ್ಜುನ ಭಾರಿ ಉತ್ಸಾಹ ಇದೆ, ಆದರೆ ಎಲ್ಲರನ್ನೂ ಗೆಲ್ಲೋ ಶಕ್ತಿ ಆತನಿಗಿಲ್ಲ. ಕೀಚಕ ಇದ್ದಾನೆ, ಎಲ್ಲದಕ್ಕಾಗೋದಿಲ್ಲ. ಕರ್ಣ ಇದ್ದಾನೆ, ಎಲ್ಲದಕ್ಕಾಗೋದಿಲ್ಲ ಅರ್ಜುನನಿಗೆ. ಆ ಮಾತು ಹೇಳಿದ್ರೆ ಬೇಜಾರಾಗುತ್ತೆ ಆತನಿ ಪಾಪ, ಅದಕ್ಕೆ ಎಲ್ಲರೂ ಹಂಚ್ಕೊಂಡು ಮಾಡಿ ಇದು ಮಾಡೋದು ಬೇಡ. ಆತನಿಗೆ ಗೌರವ ಕೊಟ್ಟಾಗಿರಬೇಕು, ವೀಕ್ನೆಸ್ಸನ್ನು ಹೊರಗೆ ಹಾಕಿರಬೇಕು. ಆ ರೀತಿ ಕೃಷ್ಣ ಹೇಳ್ತಾನೆ. ಅದಕ್ಕೆ ಒಬ್ಬೊಬ್ಬರೊಂದು ದಿಕ್ಕಿ ಹೋಗಿ, ಎಲ್ಲರೂ ಹೋಗೋದು ಬೇಡ ಅಂತ ಹೇಳಿ ಭೀಮಸೇನ, ಪೂರ್ವ ದಿಕ್ಕಿಗೆ ನೀನು ಹೋಗಬೇಕು, ಉತ್ತರ ದಿಕ್ಕಿಗೆ ಅರ್ಜುನ ಹೋಗಬೇಕು, ಪಶ್ಚಿಮಕ್ಕೆ ಸಹದೇವ ಹೋಗಬೇಕು, ನಕುಲ ಈ ಕಡೆಗೆ ಪಶ್ಚಿಮಕ್ಕೆ ಸಹದೇವ, ದಕ್ಷಿಣಕ್ಕೆ ನಕುಲ ಹೋಗಬೇಕು ಅಂತ ಹೇಳಿದ ತಕ್ಷಣ ಎಲ್ಲರೂ ತಯಾರಾಗ್ತಾರೆ. ಆ ಸಮಯಕ್ಕೆ ಪೂರ್ವಕ್ಕೆ ಭೀಮಸೇನರು ಯಾತಕ್ಕೆ ಕಳಿಸ್ತಾರೆ ಅಂದರೆ, ಕರ್ಣ ಇದ್ದಿದ್ದಲ್ಲಿ, ಅದೇ ರೀತಿ ಏಕಲವ್ಯ ಇದ್ದಿದ್ದಲ್ಲಿ, ಮುಖ್ಯವಾಗಿ ಬಾಣಾಸುರ ಇದ್ದಿದ್ದಲ್ಲಿ, ಶಿಶುಪಾಲ ಇದ್ದಿದ್ದಲ್ಲಿ ಮತ್ತೆ ಕೀಚಕ ಇದ್ದಿದ್ದಲ್ಲಿನೇ ಎಲ್ಲ ಅವನ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಪೂರ್ವ ದಿಕ್ಕಿಗೆ. ಪೂರ್ವ ದಿಕ್ಕಿ ಯಾತಕ್ಕೆ ಭಾರಿ ಸ್ಟ್ರಾಂಗ್ ಗೊತ್ತಾ? ಪೂರ್ವಪಕ್ಷ ಭಾರಿ ಸ್ಟ್ರಾಂಗ್, ಅದಕ್ಕೆ ಪೂರ್ವಪಕ್ಷ ಅಂತ ಅದಕ್ಕೆ ಕರೆಯೋದು. ಪೂರ್ವಪಕ್ಷದ ಅಟ್ಯಾಕ್ ಮಾಡಬೇಕಾದ್ರೆ ಯಾರು ಹೋಗಬೇಕು ಅಂದರೆ ಸಿದ್ಧಾಂತ ಪೂರ್ತಿ ಗೊತ್ತಿದ್ದವ್ರು ಹೋಗಬೇಕು. ಇದರ ಅರ್ಥ ದಿಕ್ಕು ಇದಕ್ಕೂ ಎಷ್ಟು ಸಂಬಂಧ ಇದೆ ಗಮನಿಸಬೇಕು. ಆ ದಿಕ್ಕನ್ನು ಅಂಥವ್ರು ಆಕ್ರಮಿಸಿಕೊಂಡಿರ್ತಾರೆ, ಭೀಮಸೇನ ಇಲ್ಲಿ ಹೋಗಬೇಕು. ಉತ್ತರಕ್ಕೆಲ್ಲ ಅರ್ಜುನ ಗೆಲ್ಲಬಹುದಾದ ವೇರಿದ್ದಾರೆ, ಅಲ್ಲಿ ಕಳಿಸ್ಕೊಡ್ತಾರೆ. ಆ ರೀತಿ ಶುರುವಾಯಿತಂತೆ. ಭೀಮಸೇನ ದೇವರು ಹೋಗ್ತಾರೆ, ಫಾಸ್ಟೆಸ್ಟ್ ಗೊತ್ತಲ್ಲ, ಮೊದಲೇ ಅವರು ಪ್ಲೇನಲ್ಲಿ ಹೋಗಿ ನಡ್ಕೊಂಡು ಹೋಗಿ ಎಷ್ಟು ವ್ಯತ್ಯಾಸ ಆಗುತ್ತಲ್ಲ, ಹೋಗ್ತಾರೆ ಎಲ್ಲ. ಹೋಗ್ತಿರ್ಲಿಕ್ಕೆ ಏನಾಯ್ತು ಗೊತ್ತೇನು, ತಮಾಷೆ. ಶಿಶುಪಾಲ ಇದ್ದಾನೆ, ಯುದ್ಧನೇ ಮಾಡಲಿಲ್ಲ ಅವನು. ಯಾತಕ್ಕೆ ಗೊತ್ತ? ನಮ್ಮ ಗುರುಗಳೇ ಕತ್ತರಿ ಮುಗಿಸ್ಬಿಟ್ಟಿದ್ದಾರೆ ಭೀಮಸೇನ, ಜರಾಸಂದ ಹೋಗ್ಬಿಟ್ಟಿದಾರಲ್ಲ ಜರ. ಅದಕ್ಕೆ ನಿನ್ನೆ ನಾವೆಲ್ಲ ಹೋದ ಖಾಲಿ ಬಿಡು, ಹೋದ ತಕ್ಷಣ ಬಾಬಾ ಅಂತ ಕರೆಯೋದು. ಯಾಕೆ ಬಂದು ಹೇಳಿ ಕಳಿಸಿ ನಾವೇ ತಂದು ಕೊಡ್ತಿದ್ವಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅಷ್ಟು ನಡೀತಿದ್ದಾರೆ ಎಲ್ಲರೂ ಕೂಡ. ಜರಾಸಂದನ ವಧೆಯ ಇಂಪ್ಯಾಕ್ಟ್ ನೋಡಬೇಕು. ಜರಾಸಂದ ಈ ಇಂಪ್ಯಾಕ್ಟ್ ಅರ್ಜುನ ಹೋದ್ರೆ ಆಗ್ತಿರಲಿಲ್ಲ, ಭೀಮಸೇನ ಹೋದ ಇಂಪ್ಯಾಕ್ಟೇ ಆಗಿತ್ತು. 90% ಯುದ್ಧನೇ ಮಾಡಲಿಲ್ಲ ಎಷ್ಟು ಜನಗಳು. ಹೋಗ್ತಿರ್ಲಿಕ್ಕೆ ನಮಸ್ಕಾರ ಮಾಡೋದು, ಕೊಡ್ತಿರೋದೇ ಕೆಲಸ. ಬಾಣಾಸುರ ಯುದ್ಧ ಮಾಡ್ತಾರೆ, ಭೀಮಸೇನರು ಸೋಲಿಸಿಬಿಡ್ತಾರೆ. ಬಾಣಾಸುರ ಸಪೋರ್ಟ್ ರುದ್ರದೇವರು ಬಂದ್ರಂತೆ, ಭೀಮಸೇನ ಅವನು ಸೋಲಿಸಿಬಿಡ್ತಾರೆ. ಎಷ್ಟು ರಿಸ್ಕ್ ಇತ್ತು ಅರ್ಜುನ ಹೋಗಿದ್ರೆ. ಕೀಚಕರನ್ನ ಸೋಲಿಸ್ತಾರೆ, ವಿರಾಟರಾಜನ ಸೋಲಿಸ್ತಾರೆ. ನೆನಪಿರಬೇಕು ಆ ಮಾತನ್ನ, ಕೀಚಕ ಸೋತ, ವಿರಾಟರಾಜರು ಸೋತ. ಅವನ್ನೆಲ್ಲ ಕಪ್ಪ ಕಾಣಿಗೆ ತಗೊಂಡ್ರು. ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಅವರು ಗುಡ್ಡಗಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಹುಲಿಸಿಂಹಗಳೆಲ್ಲ ಬಂದವಂತೆ. ಭೀಮಸೇನರನ್ನೆಲ್ಲ ದೊಡ್ಡ ಆನೆಗಳು ಹುಲಿಸಿಂಹಗಳೇ ಬಂದಂತೆ ಸೋಲಿಸಿಬಿಡ್ತಾರೆ. ಸುಮ್ಮನೆ ಮಹಾಭಾರತ ಓದಿದಾಗ ಹುಲಿಸಿಂಹಗಳ ಭೀಮಸೇನರು ಸೋಲಿಸಿದ್ರು ಅಂತಾಗುತ್ತೆ. ಆಚಾರ ಹೇಳ್ತಾರೆ, ಹುಲಿಸಿಂಹಗಳಲ್ಲ, ಗರುಡ ಶೇಷ ರುದ್ರದೇವರೆಲ್ಲ ವೇಷದಲ್ಲಿ ಬಂದಿದ್ರಂತೆ. ಬಂದು ಅವರನ್ನು ಭೀಮಸೇನರು ಸೋಲಿಸ್ತಾರೆ. ಯಾ ದಿಗ್ವಿಜಯನೇ ಮಾಡಿ ಎಲ್ಲರನ್ನೂ ಸೋಲಿಸ್ಬೇಕಲ್ಲ. ರಾಜಸೂಯಾಗ ಅಂದರೆ ಬರೀ ಮನುಷ್ಯರು ಸೋಲಿಸಿದ ರಾಜಸೂಯಾಗ ಅಲ್ಲ, ದೇವತೆಗಳನ್ನು ಸೋಲಿಸಿ ಮಾಡಿದ ಯಾಗ. ಭೀಮಸೇನರನ್ನೆಲ್ಲ ಸೋಲಿಸಿ ವಾಪಸ್ ಬರ್ತಾರೆ, ಧನದ ರಾಶಿಯನ್ನು ತಂದು ಹಾಕ್ತಾರೆ. ಅರ್ಜುನ ಉತ್ತರ ದಿಕ್ಕಿಗೆ ಹೋಗ್ತಾನೆ. ಎಷ್ಟೋ ಜನ ಭಗದತ್ತ ಅಲ್ಲಿರ್ತಾರೆ ಉತ್ತರ ದಿಕ್ಕಿಗೆ. ಭಗದತ್ತನನ್ನ ಜೊತೆ ಯುದ್ಧ ಮಾಡಿದ್ರಂತ 8 ದಿವಸ ಯುದ್ಧ ನಡೀತು. ಇಬ್ಬರಿಗೂ ಅರ್ಜುನಿಗೂ ಭಗದತ್ತನ 8 ದಿವಸ ಯುದ್ಧ ನಡೀತು. ನಿನ್ನೆ ಅವನ ಕತೆ ಕೇಳಿದ್ದೇವೆ. ಆತ ಕುಬೇರನ ಅವತಾರ ಭಗದತ್ತ, 8 ರುದ್ರದೇವರು ವರ ಬೇರೆ ಆತನಿಗೆ. 8 ದಿವಸ ನಿರಂತರ ಯುದ್ಧ ನಡೆದು ವಯಸ್ಸು ಬೇರೆ ಆಗಿತ್ತು ಆತನೇ, ಪಾಪ ಸುಸ್ತಾಗಿ ಬಿಡ್ತಾರೆ. ಅರ್ಜುನ ಯಾತಕ್ಕೆ ಯುದ್ಧ ಮಾಡ್ತೀನಿ ಅಂತ ಕೇಳ್ತಾರೆ. 8 ದಿವಸ ಆದಮೇಲೆ ಸುಮ್ಮನೆ ಮೊದಲೇ ಕೇಳಬಾರದೆ ಈ ಯುದ್ಧ ಯಾತಕ್ಕೆ ಅಂತ ಕೇಳಿದ್ದು. ಕೆಲವೃತ್ತ ವಿವಾಂಟ್ ಅಂತ ಜಸ್ಟಿಸ್ ಶುರು ಮಾಡಿಬಿಡ್ತಾರೆ ಹುಡುಗರು. ಪ್ರಿನ್ಸಿಪಾಲ್ ಆಗಿದ್ದಾಗ ದೊಡ್ಡ ಗಲಾಟೆ ಕಾಲೇಜ್ ಮುಂದೆ, ವಿವಾಂಟ್ ಜಸ್ಟಿಸ್ ಅಂತ ಕೂತಿದ್ದಾರೆ. ಏನು ಜಸ್ಟಿಸ್ ಅಪ್ಪ ಬಂದ್ ಕಾರ್ ಯಾತಕ್ಕೆ ಅಂತ ಕೇಳಿದ್ರೆ ನಾ ಕೇಳ್ಕೊಂಬರ್ತೀವಿ ಸಾರ್ ಅಂತಾರೆ. ಏನು ಮಾಡ್ಬೇಕು ಹೇಳಿದ್ರು, ಇಂಥ ಜನ ಸಿಗ್ತಾರೆ ಅಂದರೆ ಅವ್ರಿಗೆ ಪರ್ಪಸ್ಸೇ ಗೊತ್ತಿಲ್ಲ, ಗಲಾಟೆ ಮಾಡಬೇಕಷ್ಟೇ. ಇದು ಅಂತ ಕೇಸ್ ಆಯ್ತಿದ್ದು ಒಂದು ಅಲ್ಲ. ಅದು ಸರಿ, ಯಾತಕ್ಕೆ ಬಂದಿದ್ದೀವಿ ಅರ್ಜುನ ಅಂತ ಕೇಳಿದ್ರೆ, ಯಾಸ್ಯಾಗ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಮೊದಲೇ ಹೇಳ್ಬಾರ್ದಾಗಿಂತ ಕೊಡ್ತಿದ್ದೆ ಅಂತ ಹೇಳ್ತಾರೆ. ಈಗ ಸೋತ್ ಮೇಲೆ ಮಾತುಗಳಿವೆಲ್ಲ ಕೂಡ ಅರ್ಜುನ ಹೇಳ್ತಾನೆ, ಬದ್ಲ ಆಮೇಲೆ ಕೊಟ್ಟೊಂದು ಕೊಡ್ತೀಯಲ್ಲ ತೊಗೊಂಡು ಹೋಗೋಣ ಅಂತ ಹೊರಟುಬಿಡ್ತಾನೆ. ಜಗಳ ಆಡಲಿಲ್ಲ ಅರ್ಜುನ, ಮುಂದೆ ನಿಲ್ಲಿಸ್ಬಿಡ್ತಾನೆ. ಎಲ್ಲ ಸಂಚಾರ ಮಾಡ್ಕೊಂಡು ಬಂದು ಆತೂ ವಾಪಸ್ ಬಂದು ಅರ್ಜುನ ಮುಂದೆ ಹೋಗ್ತಾ ಹೋಗ್ತಾ ಸಪ್ತ ದ್ವೀಪಗಳನ್ನು ಗೆದ್ದು ಬಿಟ್ಟಂತೆ. ಆತನ ರಥ ಇತ್ತು, ದಿವ್ಯ ರಥ ಇತ್ತು, ಗಾಂಡೀವ ಧನಸ್ಸಿತ್ತು, ಅಕ್ಷಯ ಬತ್ತಳಿಕೆ ಇತ್ತು, ಹನುಮಂತೇವರ ಅನುಗ್ರಹ ಇತ್ತು. ಕೃಷ್ಣ ಅಂತೂ ಸದಾ ಅನುಗ್ರಹ ಮಾಡಿದ್ದ. ಗೆದ್ದುಕೊಂಡು ಬರ್ತಾನೆ, ಐಶ್ವರ್ಯದ ರಾಶಿಯನ್ನು ತರ್ತಾನೆ. ಸಹದೇವ ಈ ಕಡೆ ಹೋಗ್ತಾ ಹೋಗ್ತಾ ಬಂದು ದಕ್ಷಿಣ ದಿಕ್ಕಿನ ಆಕ್ರಮಣ ಮಾಡ್ತಾ ಹೋಗ್ತಾನೆ. ಸಮುದ್ರದಲ್ಲಿ ಹೋಗಿ ಗೆದ್ದು ಬಿಡ್ತಾನೆ. ಮುಂದೆ ಸಮುದ್ರ ಕ್ರಾಸ್ ಮಾಡಬೇಕು. ಆ ಕಡೆ ವಿಭೀಷಣ ರಾಜ್ಯಭಾರ ಮಾಡ್ತಿದ್ದ. ರಾಮಾಯಣ ವಿಭೀಷಣ ಇವತ್ತಿಗೂ ಇದ್ದಾನೆ ಅಂತ ಹೇಳ್ತಾರೆ. ಇವತ್ತಿಗೂ ಇದ್ದಾನೆ, ಏನು ಮಾಡಬೇಕಾಗ, ಹೋಗ್ಲಿಕ್ಕೆ ಬರ್ತಾ ಇಲ್ಲ. ಸಮುದ್ರ ದಾಟಬೇಕಲ್ಲ, ಒಂದು ಬಿಟ್ಟರು ಕೂಡ ರಾಜಸೂಯಾಗ ಆಗೋದಿಲ್ಲ. ಹೇಗೆ ಹೋಗೋದು, ಯೋಚನೆ ಮಾಡಲ್ಲ. ಉಪಾಯ ಸಿಕ್ಕಿಬಿಡ್ತು, ಘಟೋತ್ಕಜ ಅಂತ ನೆನೆಸ್ಕೊಂಡು ಅವತ್ತು ಮಾತು ಕೊಟ್ಟಿದ್ರಲ್ಲ, ಈಗ ಅವೇನು ಮಾಡ್ಕೊತಾ ಇದ್ದಾನಲ್ಲ. ಘಟೋತ್ಕಜ ಅಂತ ತಕ್ಷಣ ಘಟೋತ್ಕಜ ಬಂದ. ನಾನು ಆ ಕಡೆ ಹೋಗಿ ಬರಬೇಕಾಗಿದೆ ಅಂತ ಕೇಳಿದೆ. ನೀನ್ಯಾಕೆ ಹೋಗಿ ಬರ್ತೀನಿ? ನಾನೇ ಹೋಗಿ ಬರ್ತೀನಿ ಚಿಕ್ಕಪ್ಪ ಅಲ್ಲ ಇರ್ತೀನಿ, ಚಿಕ್ಕಪ್ಪ ಸುಮ್ಮನೆ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹಾರ್ತಾರೆ ಅಲ್ಲಿಂದ. ಸಂಗಡಿ ಸಮೇತ ಹಾರ್ತಾನೆ ವಿಭೀಷಣ. ಆತ್ಮ ರಾಕ್ಷಸ ಇತ್ತು ರಾಕ್ಷಸ, ಫ್ರೆಂಡ್ಶಿಪ್ ಆದಾಗಾಯ್ತು. ಘಟೋ ಅವರು ವಿಭೀಷಣ ರಾಕ್ಷಸ ತಾನೆ. ಇಬ್ಬರು ಸ್ವಲ್ಪ ಮಾತಾಡ್ಕೋತಾರೆ. ರಾಮದೇವರೇ ಕೃಷ್ಣ, ಕೃಷ್ಣನೇ ಯಜ್ಞ ಮಾಡಿಸ್ತಾನೆ, ಅದಕ್ಕಿಂತ ಭಾಗ್ಯ ಇನ್ನೇನು, ಬೇಕಾಷ್ಟು ಕೊಡ್ತೇನೆ ತಗೊಂಡು ಕೊಟ್ಟುಬಿಡ್ತಾನೆ. ಇವರು ಘಟೋತ್ಕಜ ತನ್ನ ಶಿಷ್ಯರ ಕೈಲಿ ಹೊರಿಸ್ಕೊಂಡ್ಬಿಟ್ಟು ತಂದು ರಾಶಿ ಹಾಕ್ತಾನೆ. ಸಹದೇವರು ತಂದು ಕೊಟ್ಟುಬಿಡ್ತಾರೆ. ಈ ರಾಮಾಯಣದ ಕಥೆ ಟ್ಯಾಲಿ ಮಾಡುತ್ತೀವಿ. ಮುಂದೆ ಕೂಡ ಭೀಷಣ ಇರ್ತಾರೆ ಚಿರಂಜೀವಿ ಅಂತ ಹೇಳಿದ್ರಲ್ಲ, ಇದು ಪ್ರೂವ್ ಆದ ಕಥೆ ಇದು. ಅಂದರೆ ರಾಮಾಯಣಕ್ಕೂ ಮಹಾಭಾರತಕ್ಕೆ ಎಷ್ಟು ಸಂಬಂಧ ಇದೆ ನೋಡಬೇಕಲ್ಲ. ನಕಲ ಸಂಚಾರ ಮಾಡ್ತಾ ಮಾಡ್ತಾ ಪಶ್ಚಿಮ ದಿಕ್ಕಿಗೆ ಬಂದು ಶಾರ್ಟ್ ಸ್ಪ್ಯಾನ್ ಅಷ್ಟೇ, ಅವರ ಯೋಗ್ಯತೆ ತಕ್ಕಂತೆ ಭಗವಂತ ಕೆಲಸ ಕೊಟ್ಟಿರ್ತಾರೆ. ಅಲ್ಲಿ ಬರ್ತಾನೆ, ಕೆಲವರು ಗೆಲ್ತಾನೆ, ಕೆಲವರು ಕೊಡ್ತಾರೆ. ಅಲ್ಲಿ ಮಾಡಿ ದೊಡ್ಡ ತಪ್ಪೊಂದು ಮಾಡ್ತಾನೆ ನಕುಲ. ದ್ವಾರಕೆಗೆ ಬರ್ತಾನೆ ಪಶ್ಚಿಮ, ಹಸ್ತಿರಾಪುರ ಇಂದ್ರಪ್ರಸ್ಥ ನೋಡಿ ಪಶ್ಚಿಮ ಕರೆಕ್ಟಾಗಿ ದ್ವಾರಕೆ ಬರುತ್ತಾರೆ. ಅಲ್ಲಿ ಹೋದ, ಸುಮ್ಮನೆ ಹೋಗಿ ಬರಬಾರ್ದೆ, ಸಂದೇಶ ಕಳಿಸಿದ ಕೃಷ್ಣ ಕಪ್ಪ ಕಾಣಿಕೆ ಕೊಡು ನಮಗೆ, ಗೊತ್ತಾಯ್ತಾ? ದೇವರಿಗೆ ಸ್ವಾಮಿಗಳಿಗೆ ಚಂದ ಆಗಲೇ ಕೇಳಿದರೆ ಹಾಗಾಗಿ ಸ್ವಾಮಿ ನೀವು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಕೇಳಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನೋಡಿದಿರಾ ಎಷ್ಟು ಒಳ್ಳೆಯ ವ್ಯಕ್ತಿ, ಹೇಗೆ ದಾರಿ ತಪ್ಪಿದ್ದಾನೆ ನೋಡಿದಿರಾ ಅಂತ ಹೇಳ್ತಾರೆ. ನಕುಲ ಕರದಾನಾಯ ಪ್ರೇಷಯಾ ಮಾಸ ಕೇಶವೇ ಅನ್ನೇ ಭಾಗವತತ್ವೇಪಿ ಚಿನ್ನಧರ್ಮಾ ಕ್ವಚಿತ್ ಕ್ವಚಿತ್. ಇವೆಲ್ಲ ಭಗವದ್ಭಕ್ತರೇ, ಒಮ್ಮೆಲ್ಲ ದಾರಿ ತಪ್ಪಿಟ್ಟು ಬಿಡ್ತಾರೆ. ನಕಲ ದಾರಿ ತಪ್ಪಿದ ಪ್ರಸಂಗ ಇದು. ಇಂಥ ಪ್ರಸಂಗ ಎಂದರೆ ಭೀಮಸೇನ ದೇವರು ಮಾಡ್ತಾರೋ ಯೋಚನೆ ಮಾಡಿ. ಆಗ ಅವರಿಗೆ ಯಾಕೆ ಹೆಚ್ಚು ಭಕ್ತಿ? ನಕಲ ಸ್ತೋತ್ರ ಅಂತ ಇಲ್ಲ ಇವತ್ತು, ಸಹದೇವ ಸ್ತೋತ್ರ ಅಂತ ಇಲ್ಲ, ವಾಯುಸ್ತುತಿ ಇದೆ. ಎಂದೂ ತಪ್ಪು ಮಾಡದವರ ಸ್ತೋತ್ರ ಇದೆ. ಇವರು ತಪ್ಪು ಮಾಡಿದವರು ಅಂತ ಇವ್ರ ಬಗ್ಗೆ ನಾವು ಎಚ್ಚರ ತಿಳ್ಕೊಂಡು ಸಾಕು. ಎಲ್ಲ ತಂದಾಯಿತು, ಧರ್ಮರಾಜ ಕೆಲಸ ಕೊಡೋದಿಲ್ಲ. ಎಂಥ ಧರ್ಮರಾಜ ಬಿಟ್ಟುಬಿಡಿ, ಎಂಥ ತಮ್ಮಂದಿರು. ತಂದೆ ತಾಯಿನ ಕೂಡಿಸಿ ಕೆಲಸ ಮಾಡೋ ಮಕ್ಕಳು ಸಿಗೋದಿಲ್ಲ. ಅಣ್ಣನ ಕೂಡಿಸಿ ಕೆಲಸ ಮಾಡಿಸ್ತಾರೆ ರೆಕ್ಕ ಇಟ್ಕೊಂಡು. ಇವತ್ತು ಅಣ್ಣ ಅಂದರೆ ಫೈಟಿಂಗೇ ಶುರು, ಕೋರ್ಟ್ ಕೇಸ್ ಅಣ್ಣ ಅಂದರೆ ಫಸ್ಟ್ ಕೇಸ್ ಅವ್ರ ಮೇಲೆ ಹಾಕೋದು. ಇದು ಭೀಮಸೇನಾಗಿ ತೋರಿಸ್ಕೊಡ್ತಾರೆ. ಅಣ್ಣನ ಹೇಗೆ ನೋಡಬೇಕು ಅಂತ ಕರಿಬೇಕು ಅಂದರೆ ಮಹಾಭಾರತ ಓದಬೇಕು, ತಂದೆನ ಹೇಗೆ ನೋಡಬೇಕು ಅಂತ ಕಲಿಬೇಕು ರಾಮಾಯಣ ಓದಬೇಕು. ತಂದೆ ಮಾತನ್ನು ನಡೆಸಿ ರಾಮದೇವರು ತೋರಿಸ್ಕೊಡ್ತಾರೆ. ತಂದೆ ಮಾತನ್ನು ಪಿತೃದೇವೋ ಭವ. ಅದಕ್ಕೆ ಇಲ್ಲಿ ಅಣ್ಣನ ನೋಡೋ ಕ್ರಮ ಅಂದರೆ ಇದು. ಯಾವೂಲಿ ಅಣ್ಣ ಧರ್ಮರಾಜ, ಎಲ್ಲಿ ಭೀಮಸೇನ ದೇವರು, ಎಲ್ಲಿ ಅರ್ಜುನ, ಎಲ್ಲಿ ಧರ್ಮರಾಜ? ಹೆಸರಿಗೆ ಅಣ್ಣ, ಅದ್ರ ಗೌರವ ಕೊಡಬೇಕು. ಸಭಾ ಮರ್ಯಾದೆ ಅಂತ ಹೇಗೋ ಹಾಗೆ ಒಂದು ಮರ್ಯಾದೆ, ಅದನ್ನು ತೋರಿಸ್ಕೊಡ್ತಾರೆ. ಇದನ್ನೇ ಸಾತ್ವಿಕ ಚೈತನ್ಯ ಅಂತ ಕರೆಯೋದು. ಹಾಗೆ ಮನುಷ್ಯ ನಾಲ್ಕು ಅಕ್ಷರ ಓದಿದರೆ ಮೇಲೆ ಆಕಾಶ ಸೇರಿಬಿಟ್ಟಿರ್ತಾರೆ. ಭೀಮಸೇನ ದೇವರಂತ ಜ್ಞಾನ ಶಕ್ತಿ ಯಾರಿಗಿದೆ? ನಡ್ಕೊಂಡ ರೀತಿ ಹೇಗಿತ್ತು? ಇವತ್ತು ರಾಮ ಸರ್ವೋತ್ತಮನಾಗಿ ಧರ್ಮ ತೋರಿಸ್ತ, ಹನುಮಂತ ಭೀಮಸೇನ ಆಚಾರ್ಯರೆಲ್ಲ ಕೂಡ ಜೀವೋತ್ತಮರಾಗಿ ಧರ್ಮ ತೋರಿಸ್ತಾರೆ. ಇಷ್ಟು ತೋರಿಸಿದ್ರು ಕೂಡ ನಾವು ಅವ್ರು ಹಾಗೆ ಮಾಡ್ತಾ ಇದ್ರು ಕತೆ. ಅಲ್ಲಿ ಹೋಗಿಲ್ಲ, ನಾವು ಹೀಗೆ ಮಾಡಬೇಕು ಅಂತ ಭಾವನೆ ಬರೋದಿಲ್ಲ. ಅದಕ್ಕೆ ಶಾಸ್ತ್ರ ಪ್ರವಚನ ಕೇಳೋದು ಅಂತ ಕೇಳಿದರೆ ದೊಡ್ಡವರ ನಡತೆಯನ್ನು ನೋಡಿಕೊಂಡು ಅದರಂತೆ ನಾವು ಮಹಾಜನೋ ಏನ ಗತಸ್ಸ ಪಂಥ, ದೊಡ್ಡವರ ಹಾದಿಯಲ್ಲಿ ಸಾಗೋಣ ಅಂತ ಬದುಕೋದೆ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದರ, ಶ್ರವಣ ಮಾಡಿದ್ದರ ಫಲ. ಇದು ಯಾಗ ಶುರುವಾಗಬೇಕು, ಎಲ್ಲ ಜನ ಬರಲಿಕ್ಕೆ ಶುರುವಾಗಿದ್ದಾರೆ, ವೇದವ್ಯಾಸದೇವರು ಇದ್ದಿದ್ದಾರೆ. ಯಾಗಶಾಲೆ ನಿರ್ಮಾಣ ಆಗಬೇಕಲ್ಲ, ಯಾರ ಕೈಯಲ್ಲಿ ಮಾಡಿಸಿದ್ರೆ? ಭೀಮಸೇನ ದೇವ್ರ ಕೈಯಲ್ಲಿ ಮಾಡಿಸಿದ್ರಂತೆ. ತಂತ್ರಸಾರ ನೋಡಬೇಕು ಹೇಗೆ ಇರಬೇಕು. ಯಜ್ಞಮಂಟಪ ಅಂತ ಹೇಳ್ತಾರೆ ಆಚಾರ್ಯ, ಯಜ್ಞಮಂಟಪ ಹೇಗಿರಬೇಕು? ಎಲ್ಲ ಹೇಳಿದ ಗುರುಗಳು ಮಧ್ವಾಚಾರ್ಯ, ಅದಕ್ಕೆ ಸರ್ವಜ್ಞರು ಅಂತ ಅವ್ರನ್ನ ಕರೆಯೋ. ಪ್ರಪೋರ್ಷನ್ ಹೇಗಿರಬೇಕು, ಏನೇನು ಮಾಡಬೇಕು ಆಚಾರ್ಯ ಹೇಳ್ತಾರಲ್ಲಿ. ವೇದವ್ಯಾಸರು ಬರೀತಾರೆ ಅಲ್ಲಿ ಏನು ಉಪಯೋಗಿಸಿದ್ರು ಗೊತ್ತಾ? ನೆಲಗಿಲ್ಲ, ಫ್ಲೋರಿಂಗ್ ಅಲ್ಲ, ಎಲ್ಲ ಬಂಗಾರದ ಇದು. ಫ್ಲೋರಿಂಗಿರಿಗೆಲ್ಲ ಬಂಗಾರದ, ಎಲ್ಲ ರೂಫಿಂಗೆಲ್ಲ ಬಂಗಾರ, ರತ್ನಗಳ ಖಚಿತವಾದದ್ದು ಹೇಳ್ತಾರೆ. ಸರ್ವಂ ಹೇಮಮಯೀಂ ಚಕ್ರೆ, ಪ್ರತಿಯೊಂದು ಚಿನ್ನ ರತ್ನಗಳೇ ಹೊರತು ಬೇರೆ ಇಲ್ಲ. ಪಾಂಡವರ ರಾಜಸೂಯಾಗ ಅಂತ ಕಡೆ ಇಮ್ಯಾಜಿನ್ ಮಾಡಿಸ್ತಾರೆ. ನಾವು ಪವಮಾನ ಕುಡಿಕೆ ಇಟ್ಕೊಂಡಿರ್ತೀವಿ, ಪವಮಾನ ಕುಡಿಕೆ ಹೋಮ ಮಾಡಲಿಲ್ಲ ಅವರು, ಬಂಗಾರದಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಕೂಡ. ರಾಜಸೂಯಾಗದಲ್ಲಿ ಏನೇನು ತಂದಿದ್ದಾರಲ್ಲ ಕಂಪಕಾಣಿಕೆ, ಎಲ್ಲ ವಿನಿಯೋಗ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸಂಗ್ರಹ ಮಾಡೋದು ಎಷ್ಟು ಮುಖ್ಯನೋ ವಿನಿಯೋಗ ಮಾಡಬೇಕಲ್ಲ. ಸಂಗ್ರಹ ಮಾಡೋದು ಕೂಡಿಡ್ಲಕ್ಕೆ ಮಾಡ್ತೇವೆ, ತಪ್ಪೋದು. ವಿನಿಯೋಗ ಆಗಬೇಕು, ಅದನ್ನೆಲ್ಲ ಮಾಡಿ ತೋರಿಸಿ ಎಲ್ಲರೂ ಬರ್ತಾರೆ. ಅವರಿವರ ಕೃಷ್ಣ ಪರಮಾತ್ಮ ಬರ್ತಾನೆ. ಆತ ಬಂದರೆ ಗೊತ್ತಲ್ಲ ಫ್ಯಾಮಿಲಿ ಎಷ್ಟು ದೊಡ್ಡದು ಅಂತ. 16108 ಪ್ಲಸ್ 10 ಪ್ಲಸ್ 1 ಇಂಟು ಅಷ್ಟಾಗಬೇಕು, ದೊಡ್ಡ ಪರಿವಾರ ಕೃಷ್ಣ ಬಂದ. ಅದಕ್ಕೆ ದೇವರೊಬ್ಬ ಬಂದ ಅಂದರೆ ಜಗತ್ತು ಬಂದಾಗಲೇ ಕಂಬೋದಕ್ಕೂ ನಿದರ್ಶನ ಇದು. ಅವರು ಬರ್ತಾರೆ, ಎಲ್ಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಬರ್ತಾರೆ, ದುರ್ಯೋಧನ ದುಷ್ಟರುಗಳು ಬರ್ತಾರೆ. ಅವರಿವರು ಸೇರಿದ್ದಲ್ಲ, ಇಡೀ ಜಗತ್ತು ಸೇರಿತು ಅಂತ ಹೇಳ್ತಾರೆ. ಪಾಂಡವರ ರಾಜಸೂಯಾಗ ಯಾತಕ್ಕೆ ದಾಖಲೆ ಯಾಗಾಯಿತು ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ದುರ್ಯೋಧನಾದಿ ದೈತ್ಯರವರೆಗೆ ಎಲ್ಲರೂ ಅಟೆಂಡ್ ಮಾಡಿದ ಯಾಗ ಅಂದರೆ ರಾಜಸೂಯ ಯಾಗ. ಅವರೆಲ್ಲ ದೇವತೆಗಳು ಅನುಗ್ರಹ ಮಾಡಲಿಕ್ಕೆ ಬಂದರು, ಕೆಲವರು ಪುಣ್ಯ ಕಟ್ಟಿಕೊಳ್ಳೋದಕ್ಕೆ ಬಂದರು, ಅನುಗ್ರಹೀತರಾಗಲಿಕ್ಕೆ ಬಂದರು. ದೈತ್ಯರೆಲ್ಲ ನೋಡಿ ಹೊಟ್ಟೆ ಉರಿಲಿಕ್ಕೆ ಬಂದರು, ಅವರೆಲ್ಲ ಕೂಡ ಪುಣ್ಯ ಅಂತ ಬರಲಿಲ್ಲ, ಅವರೆಲ್ಲ ಸಂಕಟ ಪಡಲಿಕ್ಕೆ ಬರ್ತಿದ್ದಾರೆ. ಯಾಗ ನಡೀತಾ ಇದೆ, ಯಾಗದ ಮುಖ್ಯವಾದ ಘಟ್ಟ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವನಿರ್ಣಯ ಕಥಾ ಬಹುವಿರೇ ಪ್ರಾಸ್ತಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಯೇವ ಭಗವಾನ್ ಬಹೂವ. ಆಚಾರ್ಯ ಹೇಳ್ತಾರೆ, ಯಾವುದೇ ಒಂದು ಸಮಾರಂಭ ಅಂದರೆ ಜ್ಞಾನಕಾರ್ಯ ಆಗಬೇಕು, ಇಲ್ಲದರ ಸಮಾರಂಭ ಅಲ್ಲ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ತಿ. ಮಕ್ಕಳಿಗೆ ನಾಮಕರಣ ಒಂದು ಪ್ರವಚನ ಮಾಡಿಸಿ, ಒಂದು ಚೌಲ ಪ್ರವಚನ ಮಾಡಿಸಿ, ಉಪನಯನ ಪ್ರವಚನ ಮಾಡಿ, ಅದು ರೀತಿಯೇ ಬೇರೆ ಆಗುತ್ತೆ ಅಂತ ಹೇಳ್ತಾರೆ. ಪಂಚರೋಹ ಇರುತ್ತೆ, ಬೆಲೆ ಬರೋ ಚಿನ್ನ ಹಾಕಿರ್ತಾರೆ, ಬೇರೆ ಚೇಂಜ್ ಆಗಿಬಿಡುತ್ತೆ. ಇವತ್ತು ಎಂದು ನಮಗೆ ಶಾಸ್ತ್ರ ಕಾರ್ಯ ಸೇರುತ್ತೋ ಅದರ ವ್ಯಾಲ್ಯೂ ಟೋಟಲಿ ಬರೇ. ಚಿನ್ನ ಎಂದು ಬೆಲೆ ಕಡಿಮೆ ಅಪ್ರಿಷಿಯೇಟ್ ಆಗ್ತಾ ಇರುತ್ತೆ ಯಾವಾಗಲೂ. ಜ್ಞಾನ ಸುವರ್ಣ, ಅದು ಬೆಲೆನೇ ಬೇರೆ ಯಾವಾಗಲೂ. ಅದನ್ನು ಮಾಡದೆ ಹೋದರೆ ಎಂಥ ಯಾಗ ಮಾಡಿದರೂ ಅದು ಸೊನ್ನೆ. ಅದು ಮಾಡಿದರೆ ಸಣ್ಣ ನಾಮಕರಣ ಮಹೋತ್ಸವ ದೊಡ್ಡ ಯಜ್ಞ ಆದಾಗ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಒಂದು ಅಕ್ಷರ ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ, ಒಂದು ಶ್ಲೋಕನೋ ಎರಡು ಶ್ಲೋಕನೋ ಜ್ಞಾನ ಕಾರ್ಯ ಆಗೋಷ್ಟು ಅಭ್ಯಾಸ ಇಟ್ಕೊಳ್ಳೇಬೇಕು. ರಾಜಸೂಯ ಯಾಗ ಅತಿ ದೊಡ್ಡ ಯಾಗ, ದೊಡ್ಡ ಜ್ಞಾನ ಕಾರ್ಯ ನಡೀತಾ ಇದೆ. ಸಭೆಗೆ ಅಧ್ಯಕ್ಷರು ಯಾರಲ್ಲಿ, ಜಡ್ಜ್ ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ವೇದವ್ಯಾಸ ದೇವರು ಕೂತಿದ್ದಾರೆ. 8-5 ಸಭೆ ಬ್ರಹ್ಮಾದಿ ದೇವತೆಗಳು ಪಾರ್ಟಿಸಿಪೇಟ್ ಮಾಡಿದ ಸಭೆಯನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಯಾರಾಗಿರ್ಬೇಕು? ಅವರು ಪರಬ್ರಹ್ಮನೇ ಆಗಬೇಕು, ಬೇರೆಯವರಿಗೆ ಸಾಧ್ಯ ಇಲ್ಲ. ಅವರು ಕೂತಿದ್ದಾರೆ. ಆ ಸಭೆ ಯಾರು ಕಂಡಕ್ಟ್ ಮಾಡಬೇಕು? ಈ ಮಧ್ಯೆ ಸಭೆಯಲ್ಲಿ ಎಲ್ಲ ಶಾಸ್ತ್ರ ವಾಕ್ಯಾರ್ಥ ನಡೀಬೇಕು. ಎಲ್ಲ ಶಾಸ್ತ್ರ ವಾಕ್ಯಾರ್ಥ ನಡೀಬೇಕಾದ್ರೆ ಎಲ್ಲ ಶಾಸ್ತ್ರ ಗೊತ್ತಿದ್ದವರು ಕಂಡಕ್ಟ್ ಮಾಡಬೇಕು. ಭೀಮಸೇನ ದೇವರು ಕಂಡಕ್ಟ್ ಮಾಡಿದ್ರೆ ಸಭೆನ ಸೊ ಭದ್ರಾಚಾರ್ಯರಾಗಿ ಏನು ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತಾರೆ ಆಗಲಿ. ಭೀಮನಾಗಿ ಜ್ಞಾನಕಾರ್ಯ, ಭದ್ರಾಚಾರ್ಯಾಗಿ ಜ್ಞಾನಕಾರ್ಯ, ಇಡೀ ಪವಮಾನ ಸುತರಾದ ವಿವಿಧ ಸಾಕ್ಷಾತ್ ಭೀಮಸೇನ ದೇವರು ಮಾಡ್ತಾ ಇದ್ದಾರೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಏನು ತೀರ್ಮಾನ ಆಯಿತು ಸಭೆಗಳಲ್ಲಿ? ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹುವಿರೇ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಅದು ಸಭೆಯ ಫಲ. ಸಭೆ ಮುಗಿತ್ರಿ ಗಲಾಟೆಗೆ ಎದ್ದೋಗ್ಬಿಟ್ರು, ಅದು ಸಭೆ ಅಲ್ಲ. ಸಭೆ ಅಂತ ಹೇಳಿದರೆ ವಿಷ್ಣು ತತ್ವ ಸರ್ವೋತ್ತಮತ್ವ ಸಮರ್ಥನೆ ಆಗಬೇಕು, ಇದು ಸಭೆ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಸಭೆಗಳ ಮೂಲಭೂತ ಉದ್ದೇಶ ಜ್ಞಾನ ಪ್ರಸಾರ ಆಗಬೇಕು. ಮಿಥ್ಯಾಜ್ಞಾನ ಬರಬಾರದು, ಸಂಶಯ ಹುಟ್ಟಬಾರದು. ಆ ರೀತಿ ಮಾಡಿದರೆ ಸಭೆ ಮಾಡೋದಕ್ಕಿಂತ ಮಾಡದೇ ಇರೋದು ಹೆಚ್ಚು ಕ್ಷೇಮ ಅಂತ ಕರೀತಾರೆ. ಸಂಶಯದಲ್ಲಿ ಪರ್ಯವಸಾರವಾಗೋದಾದ್ರೆ ಏನೇನೂ ಪ್ರಯೋಜನ ಇಲ್ಲ. ಆ ಹಿನ್ನೆಲೆಯಲ್ಲಿ ಪಾಂಡವರು ಮಾಡಿದ ಸಭೆ ಅತ್ಯುತ್ತಮವಾದ ಸಭೆಯಾಗಿತ್ತು. ಅವ್ರು ಹೇಳ್ತಾರೆ, ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಎಲ್ಲ ನಡೆದು ಒಂದು ಹಂತದಲ್ಲಿ ಮುಂದೆ ಯಜ್ಞ ನಡೀತಾ ಇದೆ. ಆಗ ರಾಜಸೂಯಾಗದಲ್ಲಿ ಒಂದು ದೊಡ್ಡ ಹಂತ, ಅಗ್ರಪೂಜೆ ಯಾರಿಗಾಗಬೇಕು ಅಂತ ಸಮಸ್ಯೆ ಬಂತು. ಅಗ್ರಪೂಜೆ ಯಾರಿಗಾಗಬೇಕು? ಧರ್ಮರಾಜ ಭೀಷ್ಮರನ್ನು ಕೇಳ್ತಾರೆ, ಸ್ವಾಮಿ ಯಾರಿಗೆ ಅಗ್ರಪೂಜೆ ಮಾಡೋಣ? ಪಿತಾಮಹ ಅಗ್ರಪೂಜಾರ್ಹ ಕೋತ್ರ ಲೋಕ ಸಮಾಗಮೇ. ಇಷ್ಟು ಜನ ಸೇರಿದ್ದಾರೆ, ದೇವತೆಗಳಿಂದ ಹಿಡಿದು ಎಲ್ಲರೂ ಸೇರಿದ್ದಾರೆ, ಯಾರಿಗೆ ಅಗ್ರಪೂಜೆ ಮಾಡಬೇಕು ಕೇಳಿದ. ಇಲ್ಲಿ ಮೊದಲ ಪ್ರಶ್ನೆ, ಧರ್ಮರಾಜನ ಗೊತ್ತಿತ್ತೋ ಇಲ್ಲವೋ ಅಂತ ಪ್ರಶ್ನೆ ಇದೆ. ಧರ್ಮರಾಜನ ಗೊತ್ತಿತ್ತು, ಮತ್ತೆ ಯಾತಕ್ಕೆ ಕೇಳಿದ? ಗೊತ್ತಿದ್ದನ್ನು ಮಾಡಿದರೆ ಸಾಲದು, ಇನ್ನೊಬ್ಬರು ಕೈ ತೊಗೊಂಡು ಮಾಡಿದಾಗ ಏನಾಗುತ್ತೆ ಅಂದರೆ ಸಭೆಗೆಲ್ಲ ಗೊತ್ತಾಗಬೇಕು, ಜಗತ್ತಿಗೆ ಗೊತ್ತಾಗಬೇಕು. ಅದು ಗೊತ್ತಿದ್ರು ಕಮಿಟಿ ಯಾಕೆ ಮಾಡ್ತಾರೆ? ಎಕ್ಸ್ಪರ್ಟ್ ಕಮಿಟಿ ಯಾತಕ್ಕೆ ಮಾಡ್ತಾರೆ? ಡೆಮಾಕ್ರೆಟಿಕ್ ಅಪ್ರೋಚ್ ಅದು. ಗೊತ್ತಿದ್ದ ಮಾತ್ರಕ್ಕೇನೆ ಸುಮ್ಮನೆ ನಾವು ಕೇಳದೆ ಮಾಡಬಾರ್ದು, ಕೇಳಿ ಮಾಡೋದು ಒಂದು ಸಭಾ ಮರ್ಯಾದೆ. ಅದಕ್ಕೋಸ್ಕರ ಸ್ವಾಮಿ ದಯವಿಟ್ಟು ಹೇಳಬೇಕು. ಮತ್ತು ಯಾರನ್ನು ಕೇಳಬೇಕು? ಕಮಿಟಿ ಮಾಡ್ತಾರೆ, ಎಲ್ಲ ತಮ್ಮವನ್ನು ಸೇರಿಸಿಬಿಟ್ಟಿರ್ತಾರೆ ಉತ್ತರ ಕಮಿಟಿಯೊಳಗೆ. ಅಂಥ ಕಮಿಟಿ ಅಲ್ಲ, ಭೀಷ್ಮರನ್ನು ಕೇಳ್ತಾನೆ ಯಾತಕ್ಕೆ ಅಂತ ಕೇಳಿದರೆ ಅದಕ್ಕೊಂದು ಗುಣ ಇದೆ. ಮೊದಲನೇದಾಗಿ ತಮ್ಮ ಯಾಗ ಇದೆ, ತಮ್ಮ ಮನೆತನದ ಹಿರಿಯರು ಭೀಷ್ಮರು, ಅದು ಒಂದು ಕಾರಣ. ಇನ್ನೊಂದು ಕಾರಣ ಇದೆ, ದೊಡ್ಡ ಕಾರಣ ಯಾವುದು ಅಂದರೆ, ಅವರು 525 ವರ್ಷ ಓದಿ ಬಂದವರು. ಓದಿ ಬಂದವನ್ನು ಕಮಿಟಿ ಎಕ್ಸ್ಪರ್ಟ್ ಮಾಡ್ತಾರೋ, ಓದಿದ್ದವರನ್ನು ಮಾಡ್ತಾರೋ? 525 ವರ್ಷ, 425 ವರ್ಷ ಪರಶುರಾಮ ದೇವರು ಓದಿದ್ದಾರೆ, 100 ವರ್ಷ ಬೃಹಸ್ಪತಿ ಆಚಾರ್ಯರು ಓದಿದ್ದಾರೆ. ಅವರ ಬಾಯಿಲಿ ಬಂದರೆ ಎರಡು ತೆಪ್ಪು ಒಪ್ತಾರೆ. ಅದಕ್ಕೆ ಅವ್ರ ಮಾತು ಕೇಳಿದ್ರು, ತಕ್ಷಣ ಉತ್ತರ ಕೊಟ್ಟರಂತೆ, ಕೃಷ್ಣಂ ಪೂಜ್ಯತಮಂ ಪ್ರಭುಂ, ಕೃಷ್ಣನಿಗೆ ಅಗ್ರ ಪೂಜೆ ಅಂತ ಹೇಳಿದ್ರು. ಆ ಕ್ಷಣಕ್ಕೆ ಎಲ್ಲ ಸುಮ್ಮನೆ ಇದ್ದಾರೆ, ಯಾರು ಮಾತಾಡಲಿಲ್ಲ. ಆಚಾರ್ಯ ಮತ್ತೆ ಪ್ರಶ್ನೆ ಹಾಕ್ಕೊತಾರೆ, ಕೃಷ್ಣಗೆ ಅಂತ ಯಾಕೆ ಹೇಳಬೇಕಿತ್ತು ಅವರು? ಅಲ್ಲಿ ವೇದವ್ಯಾಸದೇವರಿದ್ದಾರೆ, ಅವ್ರು ಹೇಳ್ಬೋದಾಗಿತ್ತು. ಪರಶುರಾಮದೇವರಿದ್ದಾರೆ, ಅವ್ರು ಹೇಳ್ಬೋದು. ಎರಡು ಸಾಕ್ಷಾತ್ ರೂಪಗಳೇ, 3 ಸಾಕ್ಷಾತ್ ರೂಪಗಳು, ಏನೇನು ವ್ಯತ್ಯಾಸ ಇಲ್ಲ. ಪರಶುರಾಮದೇವರು ಹೇಳಿದರೆ ಗಲಾಟೆ ಆಗ್ತಿದ್ದಿಲ್ಲ, ವೇದವ್ಯಾಸ ಹೇಳಿದ್ರೆ ಗಲಾಟೆ ಆಗ್ತಿದ್ದಿಲ್ಲ. ಹೇಳ್ಬೋದಾಗಿತ್ತು ಅಂತ ಕೇಳಿದರೆ ಗಲಾಟೆ ಆಗಲಿ ಅಂತಲೇ ಕೃಷ್ಣನು ಹೇಳಿದ್ರು ಅಂತ ಹೇಳ್ತಾರೆ. ಗಲಾಟೆ ಮಾಡಬೇಕು ಅಂತಲೇ ಹೇಳಿದರು. ಅಲ್ಲಿ ಗಲಾಟೆ ಯಾಕೆ ಮಾಡಬೇಕು? ಗಲಾಟೆ ಮಾಡಿದಷ್ಟು ಕೂಡ ವಾದೇ ವಾದೇ ಜಾಯತೆ ತತ್ವಬೋಧ. ಅವು ಫರ್ಮ್ ಆಗಿ ಇವಕ್ಕೆ ವಿಲ್ ಮಾಡಿರ್ತಾರೆ, ಅದು ಚಾಲೆಂಜ್ ಮಾಡ್ತಾರೆ, ಆಮೇಲೆ ಬಿಲ್ ಕರೆಕ್ಟ್ ಅಂತ ಆಗಿಬಿಡುತ್ತೆ. ಪ್ರೊಬೇಟೆಡ್ ವಿಲ್ ಅಂತ ಕರೀತಾರೆ, ಅದು ವ್ಯಾಲ್ಯೂ ಭಾರಿ ಜಾಸ್ತಿ ಅದು, ಅಥಾರಿಟಿಗೆ ಎಷ್ಟು ಇದಾಗಿಬಿಡುತ್ತೆ, ತೀರ್ಮಾನ ಆಗುತ್ತೆ. ಅದೇ ರೀತಿಯೇ ಇವತ್ತು ವಾದ ನಡೆದು ತೀರ್ಮಾನ ಆಗಿಬಿಟ್ರೆ ಸರಿ ಹೋಗುತ್ತೆ. ಪರಶುರಾಮದೇವರ ಹೆಸರು ಹೇಳಿದರೆ ಯಾರು ವಾದ ಮಾಡ್ತಿದ್ದಿಲ್ಲ, ಎಲ್ಲ ಸುಮ್ಮನೆ ಗೊತ್ತಿದ್ದರು. ಯಾಕೆ ಗೊತ್ತಾ? 21 ಛತ್ರಿಯರು ಗೃಹ ಬಡದವರು ಕಥೆ, ಅವ್ರ ಹೆಸರು ಕಷ್ಟ ತಲೆಬರಿಸಿಬಿಡ್ತಿದ್ರು ಅಷ್ಟೇ. ರಾಮ ಭೃಗೂದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೆಣ್ಯ ಅಭಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಒಬ್ಬರು ಬಾಯಿ ಬಿಡ್ತಿದ್ದಿಲ್ಲ, ಅದಕ್ಕೆ ಅವ್ರ ವಿಷಯ ಹೇಳಿಲ್ಲ. ವೇದವ್ಯಾಸರು ಹೇಳಿದರೆ ಅವರೆಲ್ಲ ಓದಿದ್ದ ಅವ್ರ ಗ್ರಂಥಗಳನ್ನು, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವ, ದೊಡ್ಡ ಆಚಾರ್ಯರು ಮಾಡಿಸ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ರು ಎಲ್ಲರೂ ಕೂಡ. ಕೃಷ್ಣ ಹೇಳಿದ್ರೆ ಗಲಾಟೆ ಶುರುವಾಯಿತು, ಯಾಕೆ ವಯಸ್ಸಿನಲ್ಲಿ ಹೆಂಗೆಷ್ಟು ಕೃಷ್ಣ ಗುಂಪು ನೋಡಿ, ವಯಸ್ಸಿನಲ್ಲಿ ಚಿಕ್ಕವನು, ರಾಜನನ್ನು ಬೇರೆ ಜೊತೆಗೆ ಗೋಪಾಲಕ, ಜನ ಗಲಾಟೆ ಮಾಡ್ತಾರೆ, ಅವಾಗ ಪ್ರೂವ್ ಆಗುತ್ತೆ ಅಂತ ಹೇಳಿ ಭೀಷ್ಮರು ಎಷ್ಟು ಯೋಗದಿಂದ ಮಾತಾಡ್ತಾರೆ ಆಚಾರ್ಯ ಹೇಳ್ತಾರೆ. ಅದಕ್ಕೆ ಭೀಷ್ಮರು ಹಾಗೆ ಹೇಳಿ, ತಕ್ಷಣ ಅಗ್ರಪೂಜೆ ಮುಗಿದೋಗಿಬಿಡ್ತು, ಆಮೇಲೆ ಶಿಶುಪಾಲ ತೆಗಿತಾರೆ, ಅಪಾಯಿಂಟ್ಮೆಂಟ್ ಆಗಲಿ ಕೋರ್ಟ್ ಹೋದಾಗಾಯ್ತು ಅಷ್ಟೇ, ಮದ್ರೆ ಹೋಗಬಾರ್ದಾ? ಆಮೇಲೆ ಮೊದಲು ಧೈರ್ಯ ಇಲ್ಲ ಅವನಿಗೆ, ಆಮೇಲೆ ಶುರು ಮಾಡಿದ, ಬಾಯಿ ಬಂದು ಬೈಲೇ ಶುರು ಮಾಡಿಬಿಡ್ತಾನೆ. ಹಾಗೆ ಹೀಗೆ ಜಾರ ಚೋರ ಏನೇ ಬೇಕೋ ಬೈದು ಹಾಕಿಬಿಡ್ತಾನೆ. ಕೃಷ್ಣ ಸುಮ್ಮನೆ ಕೂತಿರ್ತಾನೆ, ತಿಳ್ಕೊಂಡಿದ್ದಾನೆ, ಕೃಷ್ಣ ಕೌಂಟ್ ಮಾಡ್ತಾ ಕೂತಿದ್ದಾನೆ ಅಷ್ಟೇ. ಯಾತಕ್ಕೆ ಅಂದರೆ ಅಲ್ಲಿ ಒಂದು ಪ್ರಸಂಗ ನಡೀತು. ತಕ್ಷಣ ಭೀಮಸೇನ ದೇವರು ಎತ್ತೋ ನಾಲಿಗೆ ಕತ್ತರಿಸ್ತೇನೆ ಅಂತ ಹೋದರು. ಭೀಷ್ಮಾಚಾರ್ಯ ಹೇಳ್ತಾರೆ, ಭೀಮಸೇನ ಇಲ್ಲಿ ಕೃಷ್ಣ ಸುಮ್ಮನೆ ಕೂತಿಲ್ಲ, ಆತ ಯಾತಕ್ಕೋಸ್ಕರ ಸುಮ್ಮನಿದ್ದಾನೆ ಅಂದರೆ ಮಾತು ಕೊಟ್ಟಿದ್ದಾನೆ. ಶಿಶುಪಾಲ ಹುಟ್ಟಿದಾಗ ಅವನು ಹುಚ್ಚಾಪಟ್ಟೆ ಇದ್ದಂಥವ್ರಿ, 4 ಇದ್ದುವಂತೆ, 3-4 ಕಣ್ಣು ಏನೇನೋ ಇದ್ದು ಅವನಿಗೆಲ್ಲ ಕೂಡ. ಅದಕ್ಕೆ ಹೇಳ್ತಾರೆ, ಅಲ್ಲ ದೇವತೆಗಳು ಇರ್ತಲ್ಲ ಅಂತ ಕೇಳಿದರೆ, ದೇವತೆಗಳು ಇರುತ್ತೆ, ಜವುಗಳು ಇರಬಾರ್ದಲ್ಲ, ಅದಕ್ಕೆ ಹಾಗಾಗಿತ್ತು ಅಂತ ಅರ್ಥ. ಇವತ್ತು ಪೊಲೀಸ್ ಆಫೀಸರ್ ಹಾಕ್ಕೋತಾರೆ ಸರಿನೇ, ಇನ್ನೊಬ್ರು ಹಾಕಿದ್ರೆ ಫ್ಯಾನ್ಸಿ ಡ್ರೆಸ್ ಆಗುತ್ತೆ ಅಂತಿರ್ಬೇಕು, ಅಧಿಕಾರಿ ಅಂತ ಹಾಕ್ಕೊಂಡ್ರೆ ಸರಿ, ಇವರಿಗೆ ಅದಿಲ್ಲ, ವಿಕಾರವಾಗಿ ಕಾಣ್ತಿಲ್ಲ. ತುಂಬ ದುಃಖ ಆಯ್ತು ತಂದೆ ತಾಯಿ. ಪೇಪರ್ಲ್ಲಿ ಆಗಾಗ ಬರ್ತಿರುತ್ತೆ, ಮೂರು ಕೈ ಏನೇನೋ ಬರ್ತಿರುತ್ತೆ, ಹುಡುಗು ಹುಟ್ಟಿದೆ ಸತ್ತೋಯ್ ತಾಬೇಲಿ ಅಂತೆ. ಇವನ್ನ ಹುಟ್ಟಿದಾಗ ತುಂಬ ಆತಂಕ ಆಯಿತು, ಅಶರೀರ ಬಿಸಾಕ್ ಏನು ಮಾಡಬೇಕು ಮಗುನ ಕಟ್ಟಿಕೊಂಡು. ಆಗ ಒಂದು ಅಶರೀರವಾಣಿ ಹೇಳಿತು, ಯೋಚನೆ ಮಾಡಬೇಡಿ, ಒಬ್ಬನ ಎತ್ಕೊಂಡಾಗ ಇವನ್ ಹೆಚ್ಚಿನ ಕೈ ಕೈ ಎಲ್ಲ ಹೋಗಿಬಿಟ್ಟು ಸ್ವರೂಪ ಬರುತ್ತೆ, ವಿರೂಪ ಹೋಗಿಬಿಡುತ್ತೆ, ಅಲ್ಲಿವರೆಗೂ ಕಾಯಿರಿ ಅಂತ ಹೇಳಿದ. ಒಬ್ಬನ ಎತ್ಕೋಬೇಕು ಅಂತ ಗುಟ್ಟು ಗೊತ್ತಾಯ್ತಲ್ಲ, ಕೂಸಿ ನೋಡಿ ಜನ ಬರ್ತಿದ್ರು, ಅಂತ ನೋಡಿದ್ರೆ ಜನ ಜಾಸ್ತಿ ಬರ್ತಾರೆ ಅಂತ ಬಂದಾಗೆಲ್ಲ ಜನರ ದೊಡ್ಡ ಜಾತ್ರೆ ಬಂದಾಗ ಬರ್ತಿದ್ರು, ಬಂದವರಿಗೆಲ್ಲ ಎತ್ಕೊಂಡು ಕೊಡ್ತೀವಿ, ಕಡಿಮೆ ಮೆಚ್ಕೊಂಡು ಕೊಡ್ತೀವಿ, ಒಂದ್ಸರ್ತೆ ಕೂಡ್ಸ್ಕೊಂಡು ಕೊಟ್ಟು ಬಿಡೋದು. ಯಾರು ಕೂತ್ರು ನೋ ಚೇಂಜ್, ಅದು ತೊಡೆ ಭಾರ ಆಗ್ತಿತ್ತೆ ಹೊರತು ಏನೇನು ಇಂಪ್ರೂವ್ ಆಗ್ತಿರಲಿಲ್ಲ. ಕೃಷ್ಣ ಬಂದ ಕೊಟ್ಕೊಂಡು ಕೃಷ್ಣ ಎತ್ಕೊಂಡ ತಕ್ಷಣ ಸರಿ ಹೋಗುತ್ತೆ. ಅದಕ್ಕೆ ಹೇಳಿದ್ರು ದೇವ್ರು ಮುಟ್ಟಿದ ತಕ್ಷಣ ಸರಿ ಹೋಗುತ್ತೆ ಕುರೂಪ ಅಂತ ಹೇಳ್ತಾರೆ. ನಾವು ಮುಟ್ಟಬೇಕಲ್ಲ ದೇವ್ರನ್ನ, ಅದೇ ಪ್ರೀತಿ ಇರೋದು. ಸಾಲಿಗ್ರಾಮ ಶಿಲಾಸ್ಪರ್ಶ್ಯಂ ಏ ಕುರುವಂತೆ ದಿನೇ ದಿನೇ ವಾಂಚಂತಿಕರ ಸಂಸ್ಪರ್ಶ್ಯಂ ತೇಷಾಂ ದೇವಾಹ ಸವಾ ಸವಾ. ಏನೇನು ಮುಟ್ಟಿದ್ರು ಮನುಷ್ಯರಿಗೆ ಏನೇನಾಗುತ್ತೆ, ದೇವ್ರು ಮುಟ್ಟಿದ್ರೆ ಏನಾಗಬೇಕು ಲೆಕ್ಕ ಹಾಕಿ. ಆ ಕ್ಷಣಕ್ಕೆ ನಾರ್ಮಲ್ ಅಲ್ಲ ಆಯ್ತು. ಭಾರಿ ಖುಷಿಯಾಯಿತು ಶಿಶುಪಾಲನ ತಾಯಿಗೆ. ಯಾತು ಖುಷಿ ಗೊತ್ತು, ಮಗು ಸರಿ ಹೋಗಿದ್ದು ಒಂದು ಖುಷಿ, ಆದರೆ ಆಶೀರ್ವಾದ ಹೇಳುತ್ತೆ ಯಾರು ಎತ್ಕೊಂಡ ಸರಿ ಹೋಗುತ್ತಲ್ಲ ಅವನೇ ಇವನು ಕೊಲ್ತಾನೆ ಅಂತ ಹೇಳಿದರು. ಇದು ಪ್ರಾಬ್ಲಮ್ ಆಯಿತು, ಅಂತೂ ಕೊಲ್ಲೋದು ಇವನೇ ಅಂತಾಯಿತು. ಒಂದು ಸಮಾಧಾನ, ಯಾಕೂ ಕೃಷ್ಣ ಸೋದರಳಿ ಅಂತ ಹಾಕಿ, ಕೃಷ್ಣ ನಮ್ಮವನಾಗ್ತಾನೆ, ಆದ್ದರಿಂದ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತಾರೆ. ಕೃಷ್ಣ ಆಶೀರ್ವಾದ ಹೇಳಿ ದಯವಿಟ್ಟು ನೀನು ಕೊಲ್ಲಬಾರ ಅಂತ ಕೇಳಿದರು. ಅಮ್ಮ ತಪ್ಪು ಮಾಡಿದವನು ಕೊಲ್ಲಲೇಬೇಕು, ಅದು ಯಾವುದು ಸಂಬಂಧ ಪ್ರಶ್ನೆ ಅಲ್ಲ ಇಲ್ಲಿ, ನಾನು ಒಂದೇ ಕೊಲ್ತೇನೆ ತಪ್ಪು ಮಾಡಿದಾಗ, ಆದರೆ ಕೇಳ್ತಿದ್ದೀಯಾದ್ರಿಂದ ಒಂದು ಅನುಗ್ರಹ ಮಾಡ್ತೇನೆ. ಏನು ಅಂದರೆ 100 ತಪ್ಪು ಮಾಡೋರಿಗೂ ಕೊಲ್ಲೋದಿಲ್ಲ ಅಂತ ಹೇಳಿದ್ರು ಸರ್, 100 ತಪ್ಪು ಮಾಡೋರಿಗೂ ಕೊಲ್ಲೋದಿಲ್ಲ. ಅದಕ್ಕಾಗಿ ಕೃಷ್ಣ ಎಡಸ್ತಾ ಕೂತಿದ್ದಂತೆ. ಶಿಶುಪಾಲ 100 ತಪ್ಪು ಮಾಡಿದ್ಮೇಲೆ ಕೊಲ್ತೇನೆ ಅಂತ ಹೇಳಿ. ಇದನ್ನೆಲ್ಲ ಭೀಷ್ಮರು ಹೇಳ್ತಾರೆ, ಭೀಮಸೇನ ನೀವು ಕೊಲ್ಲಕ್ಕೆ ಹೋಗಬೇಡ, ಕೃಷ್ಣ ಕೊಲ್ತಾನೆ, ಕೌಂಟ್ ಮಾಡ್ತಿದ್ದಾನೆ ಅಷ್ಟೇ ಅಂತ ಹೇಳಿದರು. ನಮಗೆ ಸಂಶಯ, ಭೀಮಸೇನರು ಗೊತ್ತಿದೆಯಲ್ಲೋ ಹಾಗಿದ್ದಾರೆ ಅಂತ ಸಂಶಯ. ಅವರು ಸರ್ವಜ್ಞರು, ಯಾತಕ್ಕೆ ಹೇಗೆ ಮಾಡಿದರು ಅಂದರೆ ಸುಮ್ಮನೆ ಕೂತಿದ್ದರೆ ಭೀಮಸೇನ ದೇವರು ಪ್ರಯತ್ನವೇ ಮಾಡಲಿಲ್ಲ ಅಂತ ಹೇಳ್ತಿದ್ರು ಜನ. ಅದಕ್ಕೆ ಪ್ರಯತ್ನ ಮಾಡಿದ ಕಾರಣ ಹೇಳಬೇಕಲ್ಲ, ಅದಕ್ಕೋಸ್ಕರ ನಡೆದಿದ್ದೆ ಹೊರತು ಗೊತ್ತಿದ್ದು ಮಾಡಿದ್ದೆ ಹೊರತು ಗೊತ್ತಿಲ್ಲದೆ ಮಾಡಿದ್ದಲ್ಲ. ಆ ಹೊತ್ತಿಗೆ ಶಿಶುಪಾಲ ಮಾಡೋ ಹೊತ್ತಿಗೆ ಕೃಷ್ಣ ಕೊನೆಗೆ ಸುದರ್ಶನ ಚಕ್ರ ತೆಗಿತಾನೆ. 100 ತಪ್ಪು ಮುಗಿಯುತ್ತೆ ತೆಗಿತಾನೆ. ನಾವು ಯೋಚನೆ ಮಾಡಬೇಕು, ಶಿಶುಪಾಲ ಎಷ್ಟೋ ವಾಸಿ, 100 ತಪ್ಪು ಮಾಡೋ ಹೊತ್ತಿಗೆ ಅವ್ರು ಸುಮಾರು ಎಷ್ಟೋ ವರ್ಷ ಆಗಿತ್ತು, 50 ವರ್ಷ ಆಗಿತ್ತು. ದಿವಸಕ್ಕೆ 1000 ತಪ್ಪು ಮಾಡ್ತೇವೆ ಅಂತ ಹೇಳ್ತಾರೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ್ಯ ತಾನೆ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಶಿಶುಪಾಲನ ಸ್ಟ್ಯಾಂಡರ್ಡ್ ಭಾರಿ ದೊಡ್ಡದು ನಮಗಿಂತ ಅಂತ ಅರ್ಥ ಆಯ್ತಲ್ಲ ಕೊನೆ ಪಕ್ಷ. ಆದ್ದರಿಂದ ನಾವು ತಿಳ್ಕೋಬೇಕು, ದೇವರು ನಮ್ಮನ್ನು ಸುಮ್ಮನೆ ಇಲ್ಲ, ಎಣುತ್ತಾ ಕೂತಿದ್ದಾನೆ ಅಂತ ಅರ್ಥ. ನಾವು ಸುಮ್ಮನೆ ಕೂತಿದ್ದೆ, ಒಂದು ಸಲ್ಯ ಅನ್ಬಿಟ್ಟೆ ಏನೋ ಆಗಲಿಲ್ಲ, ಎಣಿಸ್ಬಿಟ್ಟು ಏನೋ ಆಗಲಿಲ್ಲ, ಓಹೋ ದೇವ್ರು ನೋಡಿಲ್ಲ ಅಥವಾ ಬರ್ತು ಬಿಟ್ಟಿದ್ದಾನೆ ಅಥವಾ ನಮ್ಮನ್ನು ಕಂಡ ದೇವರೇ ಅದರಿಂದ ತಿಳ್ಕೊಂಡ್ರೆ ಪ್ರೀತಿ ಆಗುತ್ತೆ. ತಪ್ಪದು ಕೌಂಟ್ ಆಗ್ತಾನೆ ಇರುತ್ತೆ, ಆ ಸ್ಪಂದ ಪರಮಾತ್ಮ ಹೊಡೆದೇ ಹೊಡಿತಾನೆ. ಅದರಿಂದಾಗಿಯೇ ನಾವು ತಪ್ಪನ್ನು ಮಾಡದಂತೆ ತಿದ್ಕೋಬೇಕಷ್ಟೇ. ಅಷ್ಟರೊಳಗೆ ಯಾವಾಗ ಮುಗಿತೋ ಕೃಷ್ಣ ಸುದರ್ಶಕ ಇರ್ತಾನೆ, ಅದು ಅವನ ತಲೆಯನ್ನು ಕತ್ತರಿಸ್ತಾನೆ. ಶಿಶುಪಾಲನ ದೇಹದಿಂದ ಒಂದು ತೇಜಸ್ಸು ಬಂದು ಕೃಷ್ಣನ ಪಾದ ಅದು ಉದರವನ್ನು ಸೇರಿಸಿಬಿಡ್ತಾನೆ. ಕೆಟ್ಟ ಮಾತುಗಳಿಂದ ಚೈತನ್ಯ ಪಟ್ಟೆಯೊಳಗಿಂಬಿಟ್ಟ ಬಾಣದ ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದಾನೆ ಕರುಣಾಳು. ಹೊಟ್ಟೆಯೊಳಗೆ ಯಾತಕ್ಕೆ ಇಟ್ಕೊಂಡ ಅಂದರೆ ಆ ಹೊಟ್ಟೆಯೊಳಗೆ ಮುಕ್ತರು ಕೊಡೋ ಜಾಗ ಅದು. ಮುಂದೆ ಪರಮಾತ್ಮ ಪರಂಧಾಮ ಕರ್ಕೊಂಡು ಹೋಗಿ ಅಲ್ಲಿ ಮುಕ್ತಿಗೆ ದ್ವಾರಪಾಲಕ ತಾನೆ ಆ ಜಾಗ ಸೇರಿಸ್ತಾನೆ. ಮುಂದೆ ಕೊನೆಯೇ ಮುಕ್ತಿ ಹೋಗ್ತಾನೆ ಅವನು, ಕೊನೆ ಅವನ ಜನ್ಮನೂ ಮುಗಿತೀಗ. ಶಾಪದ ಕಥೆ ಜಯ ವಿಜಯಂದು ಮುಗಿತು, ಜಯಂದು ಮುಗಿತು. ಇದಾದ ಮೇಲೆ ಯಜ್ಞಪೂಜೆ ಎಲ್ಲ ಮುಗಿದು ಎಲ್ಲರೂ ವಾಪಸ್ ಹೋಗ್ತಿದ್ದಾರೆ, ಯಜ್ಞ ಮುಗಿದು ಹೋಗಿದೆ. ಆಗ ಒಂದು ದಿವಸ ಧೃತರಾಷ್ಟ್ರಾದರೂ ವಾಪಸ್ ಹೊರಟುಬಿಡ್ತಾರೆ, ಯಜ್ಞ ಮುಗಿದು ತುಂಬ ಜನ ಹೊರಟೋಗಿಬಿಡ್ತಾರೆ. ದುರ್ಯೋಧನಾದಿಗಳು ಹೋಗೋದಿಲ್ಲ, ಅಲ್ಲಿ ಹೋಗೋ ಮನಸ್ಸು ಬರೋದಿಲ್ಲ, ಬಿಟ್ಟು ಹೋಗ್ಲಿಕ್ಕೆ ಅಂಥ ವಂಡರ್ಫುಲ್ ಯಾಗ ಅದು. ಒಂದು ಹೊಟ್ಟೆ ಉರಿತಾ ಇದೆ ಅವರಿಗೆ, ಇನ್ನು ನೋಡೋಣ ಕಾಯ್ತಾ ಇರ್ತಾನೆ. ಒಂದು ದಿವಸ ಏನಾಗಿದೆ, ತುಂಬಿದ ಸಭೆ, ಕೃಷ್ಣ ಪರಮಾತ್ಮ ಯಥಾ ಪ್ರಕಾರ ಉನ್ನತ ಸ್ಥಾನದಲ್ಲಿ ಕೂತಿದ್ದಾನೆ, ರುಕ್ಮಿಣಿ ಸತ್ಯಭಾಮ ಬಂದುತ್ತಿಗೆ ಅವರು ಕೂತಿದ್ದಾರೆ, ಇನ್ನೊಂದು ಕಡೆಗೆ ಭೀಮಸೇನ ದ್ರೌಪದಿ ಎಲ್ಲ ಕೂತಿದ್ದಾರೆ, ಆ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಕೂತಿದ್ದಾರೆ ಸರಿಯಾಗಿ. ಆಮೇಲೆ ದುರ್ಯೋಧನ ಬರ್ತಾ ಇದ್ದಾರೆ ತಮ್ಮಂದಿರ ಸಮೇತ, ಸಭೆ ಹೋಗಬೇಕು ಅಂತ ಬರ್ತಿದ್ದಾನೆ. ಮಯಾಸುರ ಮಾಡಿದ ಸಭೆ ಅಲ್ಲಿ ಕೂತಿದ್ದಾರೆ. ದುರ್ಯೋಧನ ಬರ್ತಿದ್ದಾನೆ, ನೋಡಿದ ಸಷ್ಟ ಎಲ್ಲ ಸಭೆಯಲ್ಲಿ ಕೂತವರೆಲ್ಲ ಕಾಣುತ್ತಿದ್ದಾರೆ. ಅವನೇನು ತಿಳ್ಕೊಂಡ, ಬಹುಶಃ ಇದೇ ಬಾಗಿಲು ಅಂತ ತಿಳ್ಕೊಂಡ. ಅದಕ್ಕೆ ಏನಾಗಿತ್ತು ಗೊತ್ತಾ, ಸ್ಫಟಿಕ ಮಣಿಗಳ ಬಾಗಿಲು ಗೋಡೆ, ಸ್ಫಟಿಕ ಮಣಿಗಳ ಗೋಡೆ, ಟ್ರಾನ್ಸ್ಪರೆಂಟ್, ಒಳ್ಳೆ ಡೋರ್ ಕಂಡ ಕಾಣ್ತಾ ಇದೆ. ಬಾಗಿಲು ಇಂದ್ರನೀಲ ಮಣಿ ಮಾಡಿದ್ದೆ, ಇಂದ್ರನೀಲ ಮಣಿಯಿಂದ ಬಾಗಿಲು, ಸ್ಫಟಿಕ ಮಣಿಯಿಂದ ಗೋಡೆ. ಬಾಗಿಲು ಇಂದ್ರನೀಲ ಮಣಿಯಿಂದ ಸ್ವಲ್ಪ ಬ್ಲ್ಯಾಕಿಶ್, ಅದು ಬಾಗಿಲು ಕಾಣ್ತಿರಲಿಲ್ಲ, ಗೋಡೆಗಳು ಕಾಣ್ತಿದ್ದು, ಟ್ರಾನ್ಸ್ಪರೆಂಟ್ ಆಗಿತ್ತು. ಎಲ್ಲ ಇಲ್ಲೇ ಕೂತಿದ್ರು ಅನ್ಕೊಂಡು ಜೋರಾಗಿ ಹೋದರು, ಪಾಪ ಎಲ್ಲರಿಗೂ ಹೊಡೀತು, ಬಹಳ ದುಃಖಪಡ್ತು. ಎಲ್ಲ ಸಂಕಟ ಪಡ್ತಿದ್ದಾನೆ, ಗೋಡೆಗೆ ಮೂಗು ಬಡಿಸ್ಕೊಂಡು ದುಃಖ ಪಡ್ತಾರೆ ಅಂತಾರಲ್ಲ, ಇವನಿಂದ ಅವತ್ತಿನಿಂದ ಶುರುವಾಯ್ತಾ ಕತೆ. ಬಂದರು ತಮಾಷೆ ಏನು ಗೊತ್ತಾ, ಇವನ್ನೆಲ್ಲ ಅವರೆಲ್ಲ ಕಾಣ್ತಾ ಇದ್ದೀವಿ, ಇವನು ಆಡಿಕೆ ಹಣೆ ಬರೆದ ಕಾಣ್ತಾ ಇದ್ದೀವಿ, ಇವನು ಏನಾಯಿತು ಎಲ್ಲರಿಗೂ ಕಣ್ಣಿಗೆ ಕಾಣ್ತಾ ಇದೆ. ಧರ್ಮರಾಜ ನೋಡ್ದ, ನಕಲನ್ನು ಕಳಿಸ್ದ, ಮೇಂಟವರಿಂದ ಕರ್ಕೊಂಡು ಬಂದರು, ಕೂಡಿಸಿದರು. ಯಾರೂ ನಗೋದಿಲ್ಲ ಆಗ ತಮಾಷೆ ಸುಮ್ಮನೆ ಇದ್ದಾರೆ ಎಲ್ಲರೂ ಕೂಡ ಒಂದು ಕೂಡಿಸಿದ್ರು ಕರೆದು ಕೂತ್ಕೊಂಡ ಸುಮ್ಮನೆ ಕೂಡಬಾರದೆ ಮೊದಲನೇ ತಪ್ಪು ದುರ್ಯೋಧನ ಏನು ಗೊತ್ತಾ ಎಲ್ಲರೂ ಸಭೆ ಬರಬೇಕಾದ್ರೆ ಬಂದ್ಬಿಟ್ಟು ಸಮಸ್ಯೆ ಆಗ್ತಿರಲಿಲ್ಲ ಅವನ ಅಹಂಕಾರ ಭಾರಿ ದೊಡ್ಡವನ್ನ ಲೇಟಾಗಿ ಹೋಗ್ಕೊಂತ ಬಂದ ಪರಿಸ್ಥಿತಿ ಹೀಗಾಗಿ ಸರಿಯಾಗಿ ಹೋಗಿದ್ರೆ ಪ್ರಸಂಗ ಬರ್ತಿರಲಿಲ್ಲ ಅದು ದೊಡ್ಡವರಿಗಿಂತ ಮುಂಚೆ ಸಭೆಗೆ ಹೋಗಬೇಕವರು ತಾಮೇಲಲ್ಲ ಅನಿವಾರ್ಯ ಕಾರಣ ಇದ್ದರೆ ಬೇರೆ ಅನಿವಾರ್ಯ ಕಾರಣ ಏನಿರಲಿಲ್ಲ ಅವನಿಗೆ ಅಹಂಕಾರ ಇತ್ತಷ್ಟೇ ಸಭೆ ಬರ ತಪ್ಪರ ಡೇಟಾ ಬಂದರೆ ತಪ್ಪಲ್ಲ ಕಾರಣ ಇರಬೇಕು ಅದಕ್ಕೊಂದು ಇವನಿಗೇನು ಕಾರಣ ಕೃಷ್ಣಗಿಂತ ನನಗಿಂತ ದೊಡ್ಡವನ ಕೃಷ್ಣ ನೆಟ್ಟಿಂಗ್ ವೇಟ್ ಅಂತಾರಲ್ಲ ಆ ರೀತಿ ಮಾಡಿದ ಅದಕ್ಕೆ ಏಟು ಬಿತ್ತು ಇದು ಮೊದಲನೇದಾಯಿತು ಸ್ವಲ್ಪ ಕೂತ ಸುಮ್ಮನೆ ಕೂಡಬಾರ್ದೆ ನೋಡ್ತಾನೆ ಆ ವೈಭವ ಕಂಡು ಹೊಟ್ಟೆ ಉರಿದು ಹೋಗ್ತಿದೆ ಅವನಿಗೆ ಸಂಕಟ ಆಯಿತು ಎದ್ದೆ ಬಿಟ್ಟ ಹೋಗಬೇಕು ಅಂತ ಹೇಳಿದ್ವಿ ಧರ್ಮರಾಜ ಹೇಳಿದ ಹೋಗಬೇಡ ದುರ್ಯೋಧನ ಇನ್ನು ಕೂತಿರು ನಮ್ಮ ಎರಡು ಪದ್ಧತಿ ಸಭೆಯಲ್ಲಿ ಮಧ್ಯೆ ಎದ್ದು ಹೋಗಬಾರದು ನಿಯಮ ಅದು ದೊಡ್ಡವರು ಕೂತಿದ್ದಾಗ ಎದ್ದು ಹೋಗಬಾರದು ತಮಾಷೆ ಅಂದರೆ ತುಂಬ ಅನಿವಾರ್ಯ ಹೋದ್ರೆ ತಪ್ಪಲ್ಲ ನೆನಪಿರಬೇಕು ಯಾವಾಗಲೂ ನಿಯಮಕ್ಕೊಂದು ಎಕ್ಸೆಪ್ಷನ್ ಇದ್ದೇ ಇರುತ್ತೆ ಆದರೆ ತಾವು ಸ್ವತಂತ್ರರಂತ ಹೋದ್ರೆ ತಪ್ಪಲ್ಲ ದುರ್ಯೋಧನ ಇದ್ದ ಅವನ ಅಣ್ಣನ ತಮ್ಮಂದಿರು ಅಂದ್ರೆ ಮಹಾಮೂರ್ಖರು ಅಂಧೇನೈವ ನಿಯಮಾನಾಹ ಯಥಾಂಧಾಹ ಅವನು ಬಡಿಸ್ಕೊಂಡ್ರೆ ತಾವು ಬಡಿಸ್ಕೊಂಡ್ರು ಅಂಥವ್ರು ಬಿಡಿಸ್ಕೊಂಡಿಲ್ಲ ಬಡಿಸ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ ಎದುರು ಅವರೇ ಇದ್ರು ಧರ್ಮರಾಜ ಹೇಳಿದ ದುರ್ಯೋಧನ ಇದು ಮಯಸಭೆ ಭಾರಿ ಜಟಿಲವಾದ ಸಭೆ ಅರ್ಥ ಆಗೋದಿಲ್ಲ ನನ್ನ ಹಕ್ಕರನ್ನು ಕಳಿಸ್ತೇನೆ ಎಲ್ಲ ತೋರಿಸ್ತೇನೆ ಸ್ವಲ್ಪ ಇರು ಅಂತ ಹೇಳಿದ ಅವನು ಹೇಳಿದ ಯಾರೂ ಬೇಕಾಗಿಲ್ಲ ನನ್ನ ಬುದ್ಧಿ ಸರಿಯಾಗಿದೆ ನಾನು ಹೋಗ್ತೇನೆ ಅಂತ ಹೊರಟ ನನ್ನ ಬುದ್ಧಿ ಸರಿಯಾಗಿಲ್ಲ ಅಂತ ಪ್ರೂವ್ ಮಾಡಿಕೊಂಡ ಅದರಿಂದ ಹೋಗ್ತಿದ್ದಾರೆ ಮುಂದೆ ಹೋದ ಅಲ್ಲಿ ವಿಚಿತ್ರವಾದ ಒಂದು ಜಾಗ ಸಿಕ್ತು ಎಲ್ಲ ನೀರು ಕಾಣ್ತಾ ಇದೆ ಎಲ್ಲ ನೀರು ಕಾಣ್ತಾ ಇದೆ ಮಧ್ಯ ಮಧ್ಯ ಪದ್ಮಗಳು ಕಾಣಿಸ್ತಾ ಇವೆ ಅಂದ್ಕೊಂಡ ಓ ಇದು ಫಸ್ಟ್ ಕ್ಲಾಸ್ ಸರೋವರ ಇದರಲ್ಲಿ ಪದ್ಮ ಕಮಲಗಳು ಅಲೆಯಿವೆ ನಾನು ಮೂಗು ಬಡಿಸ್ಕೊಂಡ ಬಡಿಸ್ಕೋಬಾರದು ಎಲ್ಲ ಹುಷಾರ ಯೋಚನೆ ಮಾಡ್ದ ವಿಚಾರ ಮಾಡಿ ತನ್ನ ಪಂಚ ಮೇಲೆ ಕೆತ್ಕೊಂಡ ನೆಲ್ಲ ಕಾಲಿಟ್ಟ ಇನ್ನೊಂದು ಕಾಲಿಟ್ಟ ಏನಿಲ್ಲ ಬರೀ ನೆಲ ಅಷ್ಟೇ ಇಂದ್ರನೀನ ಮಣಿ ಅಂತ ನೆಲ ಮಾಡಿದ್ದು ಇಂದ್ರನೀನ ಮಣಿ ಎಲ್ಲ ಬ್ಲಾಕಿಶ್ ಬ್ಲೂಯಿಶ್ ಕಾಣಿಸ್ತಾ ಇದೆ ನೀರು ಕಂಡ ಕಾಣಿಸ್ತಾ ಇದೆ ಅಲ್ಲಿ ಪದ್ಮಗಳನ್ನು ಫಿಕ್ಸ್ ಮಾಡಿದ್ದಾನೆ ನಾ ಪದ್ಮಗಳನ್ನು ನಿಜವಾದ ಪದ್ಮಗಳಲ್ಲ ಫಿಕ್ಸ್ ಮಾಡಿದ್ದಾನಷ್ಟೇ ಇದೆ ಅಂದರೆ ಒನ್ ಫ್ಲೋರಿಂಗ್ ಯಾವ ಟೈಪ್ ಇತ್ತ ಲೆಕ್ಕ ಹಾಕಿ ಇವತ್ತು ಫ್ಲೋರಿಂಗ್ ಏನೋ ವಂಡರ್ಫುಲ್ ಮಾಡ್ತಾರಲ್ಲ ಆ ಫ್ಲೋರಿಂಗ್ ಟೈಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ನೀರು ಅಲ್ಲಿ ಕಂಡ ಕಾಣಿಸ್ತಿತ್ತು ವೇಸ್ಟ್ ಊರಲ್ಲಿ ಏನೇ ಇಲ್ಲೇ ಇಲ್ಲ ಎಲ್ಲ ನೋಡಿದರು ಆ ಸಭೆ ಎಷ್ಟೇ ವ್ಯವಸ್ಥೆ ಮಾಡಿದ್ರು ಗೊತ್ತಾ ಭಯಾಸುರ ಅಲ್ಲಿ ಸೆಂಟ್ರಲ್ ಹಾಲ್ನ ಕೂತವರು ಇಡೀ ಸಭೆ ಕಾಣಿಸ್ತಿತ್ತಂತೆ ಇವ್ರು ಮಾಡಿದ್ದಾದ್ರೆ ಗೊತ್ತಾಯಿತು ಎಂಥ ಕನ್ಸ್ಟ್ರಕ್ಷನ್ ಇತ್ತು ಇವತ್ತು ಆ ರೀತಿ ಮಾಡಕ್ಕೆ ಬರೋದಿಲ್ಲ ಅಂಥ ಒಂದು ವಂಡರ್ಫುಲ್ ಟೆಕ್ನಾಲಜಿ ಡೆವಲಪ್ ಆಗಿತ್ತು ಅದಕ್ಕಾಗಿ ಕೂಡ ಮಹಾಭಾರತ ಓದಬೇಕು ಮುಂದೆ ಹೋದ ಆ್ಯಕ್ಚುಯಲ್ ನೀರಿತ್ತಲ್ಲಿ ನಿಜವಾಗ್ಲೂ ನೀರಿದೆ ನಿಜವಾಗ್ಲೂ ಕಮಲ ಇದೆ ಅದು ಅಂದ್ಕೊಂಡ ಮತ್ತೆ ನಾ ಮಾಡಬಾರ್ದು ಅಂದ್ಕೊಂಡ ಪಾಪ ಮತ್ತೆ ಮಾಡಬಾರ್ದು ಭಾರಿ ಹುಷಾರಾಗಿರಬೇಕು ನಾನು ಭಾರಿ ಬುದ್ಧಿವಂತ ತೋರಿಸ್ಬೇಕು ಅಂತೇಳಿ ಸರಸರ ಬಿದ್ದು ಹೋಗ್ಬಿಟ್ಟ ದಬಾ ಬಿದ್ದ ಕನಿಗೆ ಹೋಗಿ ಅವನು ಬಿದ್ದ ಅವ್ನು ತಮ್ಮಂದ್ರದ್ದು ಬೀಳೋದು ಹೆಸರುವಾಸಿ ದಾವ ಒಂದು ಎರಡು ಮೂರು ಹಂಡ್ರೆಡ್ ಕೌಂಟ್ ಮಾಡು ಸೆಂಚುರಿ ಆಯಿತು ಆ್ಯಕ್ಚುಲಿ ಬಿದ್ದು ಸೆಂಚುರಿ ಗೆದ್ದ ಸೆಂಚುರಿ ಅಲ್ಲ ಬಿದ್ದು ಸೆಂಚುರಿ ಆಯ್ತು ಅದು ಶಕುನೂ ಬಿದ್ದ ಸಭೆಯಲ್ಲಿ ಎಲ್ಲರಿಗೂ ಕಾಡಿಸ್ತಾ ಇದೆ ನೋಡಿದ್ರು ತಕ್ಷಣ ಕೃಷ್ಣ ಭೀಮಸೇನ ಕಡೆ ನೋಡಿದಂತೆ ಭೀಮಸೇನ ನಗಲಕ್ಕೂ ವಿಷ್ಣು ಪ್ರೇರಣೆ ಆಗಬೇಕು ಅವರಿಗೆ ಗೊತ್ತಾಯ್ತಾ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತಿಯತ್ತು ಸ್ವಲ್ಪ ನೋಡಿದರಂತೆ ಜೋರ ನಕ್ರ ಗುರು ಸ್ವರತಃ ಭೀಮ ಜೋರ ನಕ್ರ ಭೀಮಸೇನ ದೇವರು ಅವ್ರ ನಕ್ರ ಕೇಳಬೇಕಾ ವಾಯುರ್ಭೀಮೋ ಭೀಮನಾದೋ ಬಹುಜಾಹ ಸರ್ವೇಶಾಜ್ಯ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ ಅವರು ಯಾವ ನಕ್ರು ದ್ರೌಪದಿ ದೇವಿ ನೋಡಿದ್ರು ಅವರು ಜ್ವರ ನಕ್ಕಿಟ್ಟ ತಕ್ಷಣ ಈ ದುರ್ಯೋಧನ ಹಣೆಬಾರ ಏನಾಗಿತ್ತು ಗೊತ್ತಾ ಯಾರು ನೋಡಿಲ್ಲ ಅಂತ ತಿಳ್ಕೊಂಡಿದ್ದ ಎಲ್ಲರೂ ನೋಡಿದ್ದಾರೆ ಅಂತ ಗೊತ್ತಾಗೋಯ್ತು ಅದು ನೋಡಬಾರ್ದು ನೋಡಿದ್ದಾರೆ ಭೀಮಸೇನ ನೋಡಬೇಕಾ ದ್ರೌಪದಿ ನೋಡಬೇಕಾ ಪ್ರಾಣ ಹೌದಂತೆ ಆಯಿತು ಅದರ ಜೊತೆಗೆ ಭಾರಿ ದುಃಖ ಆಗಿದ್ದು ಬಿದ್ದವರಿಗೆ ನೋವಾಗುತ್ತೆ ನೋಡ್ತಾರೆ ಆ ಕೈ ಫಸ್ಟ್ ಯಾರು ನೋಡಿದ್ರು ನನಗೆ ಎದ್ದೋಗ್ಬಿಡ್ತಾರೆ ಈ ಹುಡುಗರು ಸೈಕಾಲಜಿ ಬಿಡ್ತಾರೆ ಯಾರು ನೋಡಿದ್ರೆ ಸುಮ್ಮನೆ ಎದ್ದೋಗ್ತಾರೆ ಯಾರು ನೋಡಿರ್ತಾರೆ ಜೋರ ಅಳಕ್ಕೆ ಶುರು ಮಾಡ್ತಾರೆ ಪದ್ಧತಿಯನ್ನು ಮನುಷ್ಯ ಸೈಕಾಲಜಿ ತೋರಿಸ್ತಾರೆ ದುರ್ಯೋಧನ ಬಿದ್ದಿದ್ರೋಗಿಂತ ನಕ್ಕಿದ್ದು ನೋವು ಜಾಸ್ತಿ ಆಯಿತು ಜೋರ ಸಿಟ್ಟು ಬಂತು ಅವನಿಗೆ ಆಗ ಧರ್ಮರಾಜ ನೋಡಿ ಪಾಪ ಹೊಸ ಬಟ್ಟೆಗಳನ್ನು ಕಳಿಸಿ ಒಣಗಿದ ಬಟ್ಟೆ ಎಲ್ಲ ಕಳಿಸಿ ಕೊಟ್ಟರೆ ನೆಕೃತ್ಯ ಜಾಸ್ತಿ ಬಿಸಾಕಿದ್ದನ್ನೆಲ್ಲ ಕೂಡ ಸರಸರ ಹೊಟ್ಬಿಟ್ಟು ದುರ್ಯೋಧನ ಅದು ಧರ್ಮರಾಜ ಕೊಟ್ಟ ಬಟ್ಟೆ ಉಳ ಯೋಗ್ಯತೆ ಅವನಿಗಿಲ್ಲ ಅಂತ ಧರ್ಮರಾಜ ಕೊಟ್ಟಿದ್ದಂಥ ಒಳ ಯೋಗ್ಯತೆ ಇಲ್ಲ ಸರಸರ ಹೊಟ್ಟುಬಿಟ್ಟಿನಂತೆ ಇಲ್ಲಿ ಈಗ ನಮ್ಮದು ಜನ ಪ್ರಶ್ನೆ ಮಾಡ್ತಾರೆ ಅಲ್ರಿ ದ್ರೌಪದಿ ತಪ್ಪಲ್ವಾ ಕೃಷ್ಣ ವೃಕೋದರಗತಂ ಕ್ರೋಧಂ ಬಹಳಂ ವಿಧಾಯ ಅವನು ಭಾರಿ ಸಿಟ್ಟು ಬಂದಂತೆ ಕೃಷ್ಣ ಮತ್ತು ವೃಕೋದರ ಕೃಷ್ಣ ಅಂದ್ರೆ ಕೃಷ್ಣ ಶ್ರೀಲಿಂಗ ದ್ರೌಪದಿ ಮತ್ತು ಭೀಮಸೇನದೇನು ಭಾರಿ ಕೋಪ ಇಟ್ಟರು ಹೊರಟಂತ ಅಲ್ಲಿಂದ ಆ ಹೇಳ್ತಾರೆ ನಕ್ಕಿದ್ದು ತಪ್ಪಲ್ವಾ ಅಂತ ಕೇಳಿದ್ರೆ ಹೇಳ್ತಾರೆ ನಕ್ಕಿದ್ದು ತಪ್ಪಲ್ಲ ಅಂತ ಕೇಳಿದ್ರೆ ಬಿದ್ದಿದ್ದು ತಪ್ಪಲ್ವಾ ಅಂತ ಪ್ರಶ್ನೆ ಹಾಗಿದ್ರೆ ಬಿದ್ದರೆ ನಗಬೇಕಾ ಅಂತ ಪ್ರಶ್ನೆ ಬಿದ್ದರೆ ನಗಬೇಕಾ ಕೃಷ್ಣ ಯಾತಕ್ಕೆ ಇದನ್ನೆಲ್ಲ ಮಾಡ್ದ ಅಂತ ಹೇಳ್ತಾರೆ ಮುಂದೆ ನಡೀತಕ್ಕಂಥ ಕೌರವರ ರಾಜ್ಯಕ್ಕೆ ನಾಂದಿ ಹಾಡಿದ ಭಗವಂತ ಅಂತ ಹೇಳ್ತಾರೆ ನಾಂದಿ ಕ್ಷಿತಿಭಾರ ರಾಶ ಹೇತೋ ಆಚಾರ್ಯರು ಬರೀತಾರೆ ಭಾಗವತ ಪುರಾಣದ ವಾಕ್ಯ ಕ್ಷಿತಿಭಾರ ರಾಶ ಹೇತೋ ಇದರಿಂದ ಯುದ್ಧ ನಡೆದು ಇಡೀ ಭೂಭಾರ ನಾಶವಾಗುವುದು ಕೃಷ್ಣ ಲಾಂತಿ ಹಾಡಿದನು. ಬಿದ್ದರೆ ನಕ್ಕರೆ ಮನಸ್ಸಿಗೆ ಹರಟಾಗೋದಿಲ್ವಾ? ಅದಕ್ಕೆ ದುರ್ಯೋಧನ ಪಾಪ ಸೇರಿ ತಿಳಿಸ್ಕೊಳ್ಳೋ ಅಂತ ಯಾಕೆ ಹೇಳಬಾರ್ದು ಅಂದರೆ, ಅಲ್ಲ ದುರ್ಯೋಧನ ಯಾರೋ ಬೀಳ್ತಾರೆ ನಗಬೇಕೋ ಬಿಡಬೇಕೋ ಅಂತ ಹೇಗೆ ಡಿಪೆಂಡ್ ಆಗುತ್ತೆ ಗೊತ್ತಾ? ಒಬ್ಬ ಕುರುಡ ಬೀಳ್ತಾನೆ, ಯಾರು ನಕ್ಕರೆ ನಕ್ಕವ್ರನ್ನ ಬೈತಾರೆ, ಬುದ್ಧಿ ಇದೆ ನನಗೆ ಪಾಪ ಅವನು ಕುರುಡ, ನೀವು ಎತ್ತಬೇಕೋ ನಗುತ್ತಾರೋ ಅಂತೇಳಿ ನಕ್ಕವ್ರನ್ನ ಬೈತಾರೆ, ಅವನು ಎತ್ತುತ್ತಾರೆ ಸಮಾಧಾನ ಮಾಡ್ತಾರೆ, ಯಾರೋ ನಗೋದಿಲ್ಲ. ಆದರೆ ಅವನು 20 ವರ್ಷ ಗುಂಡುಕಲ್ಲಿದ್ದಾಗಿರ್ತಾನೆ, ಕಣ್ಣು ಫಸ್ಟ್ ಕ್ಲಾಸ್ ಆಗಿದೆ, ಆಕಾಶ ನೋಡ್ತಾ ಸಿನಿಮಾ ಪೋಸ್ಟರ್ ನೋಡ್ತಾ ಹೋಗಿ ಬಿಡ್ತಾನೆ ತಪ್ಪನ್ನು, ಅವಾಗ ಹೇಳ್ತಾರೆ ಬೀಳು ಹಾಗೆ ಆಗುತ್ತೆ ಅವನಿಗೆ, ಕಣ್ಣು ಇಲ್ಲಿದ್ದು ನೋಡಿ ಅವನಿಗೆ ಬುದ್ಧಿ ಇದೆ ಅವನಿಗೆ ನಗುತ್ತಾರೆ. ಅರ್ಥ ಆಯ್ತಾ? ಈಗ ಬೈಯೋದು ಬೇರೆ ನಗೋದು ಬೇರೆ ಸಮಾಧಾನ ಮಾಡೋದು ಬೇರೆ. ಇಲ್ಲಿ ದುರ್ಯೋಧನ ಕಂಡ ನಗೋದಕ್ಕೆ ಏನು ಕಾರಣ? ಬರೀ ಬಿದ್ದಿದ್ದು ನಕ್ಕಿದ್ದಲ್ಲ, ಅವನು ದುರಹಂಕಾರ ಹೇಗಿತ್ತು ಅವನು, ನನಗೆ ಗೊತ್ತಾಗುತ್ತೆ ನನ್ನ ಸಮಾನ ಇಲ್ಲ ಏನೋ ಯೋಚನೆ ಮಾಡ್ಕೊಂಡು ಬಂದ, ಪರಿಣಾಮ ಹೀಗಾಗ್ತಾ ಇದೆ. ಆದ್ದರಿಂದ ಬೀಳೋದು ಮುಖ್ಯ ಅಲ್ಲ, ಯಾತಕ್ಕೆ ಬಿದ್ದ ಅಂಬೋದು ಮುಖ್ಯ. ಅದಕ್ಕಾಗಿ ನಕ್ಕಿದ್ದರಿಂದ ಇವನೇನು ಮಾಡಬೇಕಾಗಿತ್ತು ಅರ್ಥ ಮಾಡ್ಕೋಬೇಕಾಗಿತ್ತು, ಬಿಟ್ಟು ಸೇಡು ತಿಳಿಸ್ಕೊಳ್ಳೋ ಕೊಟ್ಟಂತ ತಪ್ಪಾಯಿತು. ಆದ್ದರಿಂದ ಯಾರಾದರೂ ಕೂಡ ಇವತ್ತು ಅವ್ರು ನಕ್ಕರು ಅಂತ ತಿಳ್ಕೊಂಡ್ರೆ ಅವ್ನು ನಕ್ಕಿದ್ದ ಯಾತಕ್ಕೆ ಅಂತ ಕೇಳೋದಾದ್ರೆ ಬಿದ್ದಿದ್ದ ಯಾತಕ್ಕೆ ಅಂತ ಫಸ್ಟ್ ಕೇಳಿದ್ರು, ಬಿದ್ದಿದ್ದು ಒಳ್ಳೆ ಕಾರಣ ಹುಡುಕಬೇಕು, ಅವನು ಬಿದ್ದು ದುರಹಂಕಾರದಿಂದ ಆದ್ದರಿಂದ ನಗಲೇಬೇಕಾಗತ್ತೆ ನಕ್ಕಿದ್ದಾರೆ. ನೋಡಿ, ಮೊದಲನೇ ಸತಿ ಎಂಟರ್ ಆದಾಗ ಆಯಿತು ನಗಲಿಲ್ಲ, ಎರಡನೇ ಸತಿ ನಗಲಿಲ್ಲ, ಮೂರನೇ ಸತಿ ಹ್ಯಾಟ್ರಿಕ್ ಆಯಿತು, ಮೂರನೇ ಸತಿ ಸೋತವನು ಅವ ನಗ್ತಾ ಇದ್ದ ಅಂತ ಅರ್ಥ ಮಾಡಿಕೊಂಡ್ರೆ ಮೊದಲನೇ ಸತ್ಯ ನಕ್ಕರು ಕೂಡ ಹೇಳ್ಬೋದಾಗಿತ್ತು, ಒಂದು ಸತ್ಯ ನಗಲಿಲ್ಲ ಎರಡನೇ ಸತ್ಯ ನಗಲ್ಲ ಕೊನೆಯ ಸತ್ಯ ನಗ್ತಿದ್ದ, ತಪ್ಪು ರಿಪೀಟ್ ಮಾಡ್ತಾ ಇದ್ದ. ಆದ್ರಿಂದ ದುರ್ಯೋಧನ ಹಾಸ್ಯಾಸ್ಪದನಾದ, ಹಾಸ್ಯಾಸ್ಪದ ವ್ಯಕ್ತಿಯನ್ನು ಕಂಡ ನಕ್ಕರೆ ಅದು ದೋಷ ಅಲ್ಲ ಗುಣ ಅಂತ ಕರೀತ. ಅಶೋಚಾನ್ ಅನ್ವಶೋಚಸ್ತ್ವಂ, ಶೋಕಕ್ಕೆ ಅನರ್ಹರ ಬಗ್ಗೆ ಶೋಕ ಪಟ್ಟರೆ ತಪ್ಪು, ಶೋಕ ಅರ್ಹರ ಬಗ್ಗೆ ಶೋಕ ಪಟ್ಟರೆ ಅದು ಸರಿಯಾದದ್ದು. ನಗಬೇಕಾದ ನಗಬಾರದಲ್ಲ ಅದಕ್ಕೆ ನಕ್ಕರೆ ತಪ್ಪು, ನಗಬೇಕಾದ ನಕ್ಕರೆ ಅದು ತಪ್ಪಲ್ಲ, ನಗದೆ ಹೋದ್ರೆ ತಪ್ಪಾಗುತ್ತೆ. ಇವತ್ತು ಜೊಳ್ಳೆ ಜೋಕ್ಸ್ ಮಾಡಿ ನಗದೆ ಹೋದ್ರೆ ಇವ್ರು ಅರ್ಥನೇ ಆಗಿಲ್ಲ ಜೋಕ್ ಅಂತಾರೋ ಇನ್ನು ಆಟೆ ಸುಮ್ಮನೆ ನಕ್ಕರೆ ಕುಚ್ಚ ಅಂತ ಕರೀತಾರೆ. ನಗಲಕ್ಕೆ ಒಂದು ಕಾರಣ ಬೇಕಲ್ಲ, ಸರಿಯಾದ ನಕ್ಕಿರೋದ್ರಿಂದ ಅವ್ರು ನಕ್ಕಿದ್ದು ತಪ್ಪಲ್ಲ, ಇವನು ಬಿದ್ದಿದ್ದೇ ಸರಿಯಾದ ತಪ್ಪು, ದುರಹಂಕಾರಕ್ಕೆ ಪೆಟ್ಟು ಕೊಟ್ರಿ. ಕೃಷ್ಣ ವೃಕೋದರ ಕಥಂ ಬಹುಳಂ ನಿಧಾಯ ಕ್ರೋಧಂ ಯಯೌ ಸಶಕುರಿಹಿ ಧೃತರಾಷ್ಟ್ರ ಪುತ್ರ. ಅಲ್ಲಿಂದ ಭಾರಿ ದುಃಖ ಆಯ್ತು ಅವನಿಗೆ, ಸಿಟ್ಟು ಬಂತು, ಅಲ್ಲಿಂದ ಹೊರಟು ಬಿಡ್ತಾನೆ. ಅವತ್ತು ಬಾತ್ ಹೇಳಿ ಪದೇ ಬಾತೀಗ ಅಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಕೋತಾರೆ ಶಕುನಿ ದುರ್ಯೋಧನ, ಹೇಳ್ತಾನೆ ಶಕುನಿ ದುರ್ಯೋಧನ, ಶಕುನಿ ಹೇಳ್ತಾನೆ ನೋಡಿದೇನಪ್ಪ ಹೇಗಿತ್ತು ಸಭೆ ಪಾಂಡವರು ಅಂತ ಕೇಳ್ತಾನೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ದುರ್ಯೋಧನನಿಗೆ ಬಾಗಿಲು ಕಾಣಲಿಲ್ಲ, ಗೋಡೆನ ಬಾಗಿಲು ಅಂತ ತಿಳ್ಕೊಂಡ, ನೀರು ಕಾಣಲಿಲ್ಲ, ನೆಲ ನೀರು ಅಂತ ತಿಳ್ಕೊಂಡ, ನೀರು ನೆಲ ಅಂತ ತಿಳ್ಕೊಂಡ, ಅದಕ್ಕೆ ಹಗ್ಗನ ಹಾವು ಅಂತ ತಿಳ್ಕೊಂಡ್ರೆ ಮಿಥ್ಯಾಜ್ಞಾನ, ಹಾವನ ಹಗ್ಗ ತಿಳ್ಕೊಂಡ್ರೆ ಮಿಥ್ಯಾಜ್ಞಾನ, ಮಿಥ್ಯಾಜ್ಞಾನ ಪೂರ್ತಿ ಕಾಣ್ತಾ ಇದೆ. ಅದು ನೀರು ನೆಲ, ನೆಲ ನೀರು, ಗೋಡೆ ಬಾಗಿಲು, ಬಾಗಿಲು ಗೋಡೆ, ಅಂದ್ರೆ ಏನು? ಸರಿಯಾದ ದಾರಿ ತಪ್ಪದಾರಿ ಅಂತ ತಿಳ್ಕೊಂಡ, ತಪ್ಪದಾರಿ ಸರಿದಾರಿ ಅಂತ ತಿಳ್ಕೊಂಡ. ಇವತ್ತು ತಿಳ್ಕೊಂಡಿರೋದೆ ಹಾಗೆ ಕಲಿಯುಗದೊಳಗೆ. ಇವತ್ತು ಓದಬಾರ್ದನ್ನು ಓದ್ತಾರೆ, ಕತೆ ಕಾದ ಕೆಟ್ಟ ಕೆಟ್ಟದನ್ನು ಓದ್ತಾರೆ, ಖುಷಿ ಪಡ್ತಾರೆ. ಶಾಸ್ತ್ರ ಓದೋದಿಲ್ಲ, ತಪ್ಪಾಗಲಿಲ್ಲ. ಈಗ ದುರ್ಯೋಧನ ಟ್ರೆಂಡ್ ಅಂದ್ರೆ ಇದೆ, ನೀರನ್ನ ನೆಲ ಅಂತ ತಿಳ್ಕೊಂಡ, ನಾನು ನೀರು ಅಂತ ತಿಳ್ಕೊಂಡ, ಶಾಸ್ತ್ರನ ಯೂಸಸ್ ಅಂತ ತಿಳ್ಕೊಂಡಿದ್ದಾನೆ, ಕೆಲವನ್ನ ಭಾರಿ ಯೂಸ್ಫುಲ್ ಅಂತ ತಿಳ್ಕೊಂಡಿದ್ದಾನೆ. ಕಲಿಯುಗದಲ್ಲಿ ಎಷ್ಟು ತಪ್ಪು ಮಾಡ್ತಾರೆ ಎಂಬುದಕ್ಕೆ ಸಾಕ್ಷಿ ಇದು. ವೇದವ್ಯಾಸರ ಗ್ರಂಥಗಳನ್ನ ಕತೆ ಕಾದವನ್ನ ತಿಳ್ಕೊಂಡಿರ್ತಾನೆ, ಕತೆ ಕಾದವನ್ನ ಟೆಕ್ಸ್ಟ್ ಬುಕ್ ಅಂತ ತಿಳ್ಕೊಂಡಿರ್ತಾನೆ. ಶೇಕ್ಸ್ಪಿಯರ್ ಸೇಸ್, ಬ್ರಣ್ಣಾ ಶಾ ಸೇಸ್, ರಜಲ್ ಸೇಸ್ ಅಂತ ಹೇಳ್ತಾರೆ, ಮಧ್ವಾ ಸೇಸ್, ಭೀಮಾ ಸೇಸ್ ಅಂತ ಏನೋ ಹೇಳ್ತಾರೆ ತಿಳ್ಕೊಂಡ್ಬಿಡ್ತಾರೆ. ಶಾಸ್ತ್ರಜ್ಞರ ಕಂಡ್ರೆ ಅವಮಾನ, ಅವರ ಕಂಡ್ರೆ ಭಾರಿ ಸನ್ಮಾನ. ಇದನ್ನು ವಿಕೃತ ಬುದ್ಧಿ ಅಂತ ಕರೆಯೋದು. ದುರ್ಯೋಧನ ಸಾವಿಗೆ ಕಾರಣ ಆಯಿತು. ನೋಡಿದೆಯಾ ಸಭೆ ಹೇಗಿತ್ತು? ನೋಡಿದೆ, ಹೊಟ್ಟೆ ಉರಿತಾ ಇದೆ ಅಂತ ಹೇಳ್ತಾರೆ. ಯಾಕೆ ಉರಿಯುತ್ತೆ? ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ ಕೋರಾಮ ಜೀವಿತುಂ ಇಚ್ಛೇತ. ಅಬ್ಬ ಎಂಥ ಐಶ್ವರ್ಯ ಪಾಂಡವರ ಐಶ್ವರ್ಯ, ಹೊಟ್ಟೆ ಉರಿದು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಹೊಟ್ಟೆ ಉರಿದು ಹೋಗ್ತಾ ಇದೆ ಅಲ್ಲಯ್ಯ, ದುರ್ಯೋಧನ ಹೇಳ್ತೀಯಲ್ಲ, ಮತ್ತೆ ಹಾಗಿದ್ರೆ ಕಲಾಟೆ ಮಾಡಬೇಕಾದಾಯ್ತಲ್ಲ, ಹಾಗಿದ್ರೆ ಮಾಡ್ಬೋದಾಗಿತ್ತ ನೀನು ಕೂಡ. ಇಷ್ಟರ ಅಗ್ರಪೂಜೆ ಆಯ್ತಲ್ಲ, ನನ್ನ ಸಂಕಟ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ದುರ್ಯೋಧನ. ಅಷ್ಟು ಸಂಕಟ ಆಯ್ತು ನನಗೆ ಅಂತ ಹೇಳಿದನು. ಏನು ದೇವ್ರ ಪೂಜೆ ಮಾಡ್ತಾರೆ ಸಂಕಟ ಆಗುತ್ತಲ್ಲ ಆ ಟೈಪಾಗಿ, ಏನು ಮಾಡಬೇಕು ಇದಕ್ಕೆ? ಇನ್ನು ನೈವೇದ್ಯ ಆಗಿಲ್ಲ ಕಾಯ್ಬೇಕು ಅಂದರೆ ಹಾಳಾದ ದೇವರು ಸಿಟ್ಟು ಬಂದುಬಿಡ್ತಾರೆ, ದೇವರನ್ನು ನೈವೇದ್ಯ ಆಗಿಲ್ವಾ, ನಿಮ್ಮನೆ ನಾಳೆ ಬರೋದಿಲ್ಲ, ನೀವು ನೈವೇದ್ಯ ಏಟ್ ಮಾಡ್ತೀರಿ ನೀವು, ಎಷ್ಟು ಮೂರ್ಖರಿದ್ದಾರೆ ಗೊತ್ತಾಯ್ತಾ? ದುರ್ಯೋಧನ ಆ ಪಂಗಡದವರು ಅಗ್ರ ಪೂಜೆ ನೋಡಿ ಹೊಟ್ಟೆ ಉರಿದೋಯ್ತು ನನಗೆ, ಅದು ನಿಲ್ಸೋಕ್ಕಾಗಿತ್ತು ಅಂದ ನನ್ನ ಸೆಗನಿ. ನಿಲ್ಸಕ್ಕೆ ಯೋಚನೆ ಮಾಡಿದೆ ನಾನು, ಯಾಕೆ ಮಾಡಲಿಲ್ಲ ಗೊತ್ತಾ? ಆ ಶಿಶುಪಾಲನೆಗಾಗುತ್ತೆ ನನಗಾದ್ರೂ ಕಟ್ಟ ಸುಮ್ಮನೆ ಕೂತ್ಕೊಂಡು ಅಂತ ಹೇಳ್ತಾನೆ. ಇದು ನಾಚ್ಕೋಬಿಟ್ಟು ಮಾತಾಡ್ತಾನೆ. ಯದಿಮೇ ಶಕ್ತಿರತ್ರಸ್ಯ ಘಾತಯೇಯಂ ಮೃಕೋದರಂ ಅಗ್ರಪೂಜಾಂಚ ಕೃಷ್ಣಸ್ಯ ಲುಂಪಯೇಯಂ ನ ಸಂಶಯ. ನನ್ನ ಶಕ್ತಿ ಇದ್ದಿದ್ದರೆ ಏನೇನೋ ಮಾಡಿಬಿಡ್ತಿದ್ದೆ, ಶಕ್ತಿ ಇಲ್ಲದ ಒಪ್ಪುತ್ತಾ ಇದ್ದಾನೆ ಅವನು, ಶಕ್ತಿ ಏನೇನೋ ಮಾಡ್ತಿದ್ದೆ, ಏನೂ ಮಾಡಲಿಕ್ಕಾಗಲಿಲ್ಲ. ಆಗ ಮುಂದೆ ಋತಾಷ್ಟ್ರ ಮುಂದೆ ಬೆಳೆದು ಹೇಳ್ತಾನೆ, ಅಂಥ ಐಶ್ವರ್ಯ ಪಾಂಡವರ ಐಶ್ವರ್ಯ ಅಂತ ಹೇಳಿದಾಗ ಋತರಾಷ್ಟ್ರ ಅಂದಂತೆ ದುರ್ಯೋಧನ, ನಿನಗೂ ಏನೂ ಕಡಿಮೆ ಆಗಿಲ್ಲ, ನಾನು ಪಕ್ಷಪಾತ ಮಾಡಿ ನಿನಗೆ ಬೇಕಾಷ್ಟು ಇಟ್ಟಿದ್ದೇನೆ, ಯಾಕೆ ನೀನು ದುಃಖ ಪಡ್ತೀಯ ಅಂತ ಕೇಳಿದರೆ, ನಿನಗೇನು ಕಡಿಮೆ ಆಗಿದೆ ಆ ದುಃಖ ಪಡಲಿಕ್ಕೆ ಅಂತ ಕೇಳಿದರೆ ದುರ್ಯೋಧನ ಹೇಳಿದನಂತೆ, ಅಪ್ಪ ನಿನಗೆ ಅರ್ಥ ಆಗ್ತಾ ಇಲ್ಲ, ನನ್ನ ದುಃಖ ನನಗಿಲ್ಲ ಅಂತಲ್ಲ, ಪಾಂಡವರಿಗೆ ಇದೆಯಲ್ಲ ಅಂತ ದುಃಖ ಪಡ್ತೇನೆ ಅಂತ ಕೇಳಿದರೆ ಇದನ್ನೇ ಹೊಟ್ಟೆ ಉರಿ ಅಂದರೆ ಇದೆ. ಇವತ್ತು ನಾವು ಮಾಡ್ತಿರೋದೇ ಆ ಕೆಲಸ, ಪಕ್ಕದವ್ರು ಏನಾರ್ತಾನೆ ನಾವು ತರಬೇಕು, ಅವ್ರು ವೀಲ್ಚೇರ್ ತರೋದು ನಾವು ವೀಲ್ಚೇರ್ ತರಬೇಕು, ಬುದ್ಧಿ ಇದೆ ನಮಗೆ ಏನಾದರೂ ವೀಲ್ ಕಾಲು ಬರ್ಕೊಂಡ್ರೆ ವೀಲ್ಚೇರ್ ತರ್ತದೆ, ನಾವು ವೀಲ್ಚೇರ್ ತರ್ಕೊಂಡು ಏನಾಗುತ್ತೆ ಲೆಕ್ಕ ಹಾಕಿ ಇನ್ನೊಬ್ಬರು ಮಾಡದೇ ಮಾಡಬೇಕಷ್ಟೇ. ಮೂರ್ಖ ಥರ ಆದರೆ ಇದೆ ದುರ್ಯೋಧನ ಪತನಕ್ಕೆ ಕಾರಣವಾಗಿದ್ದೀರಿ, ಅದಕ್ಕೇನು ರೆಮಿಡಿ ಹುಡುಕ್ಲಕ್ಕೆ ಹುಡುಕ್ತಾನೆ. ದುರ್ಯೋಧನ ಬುದ್ಧಿ ದುರ್ಯೋಧನ ಬುದ್ಧಿನೇ. ನಾಳೆ ಹೇಗೆ ದ್ಯೂತ ನಡೆಯುತ್ತೆ, ಎಷ್ಟು ಅದ್ಭುತವಾದ ಸಭೆ, ಭೀಮಸೇನ ಹೇಗೆ ಪ್ರತಿಜ್ಞೆ ಮಾಡ್ತಾರೆ, ದ್ರೌಪದಿ ಬಗ್ಗೆ ಏನೇನೋ ಜನ ಕೇಳಿಬಿಡ್ತಾರೆ, ತಪ್ಪು ತಪ್ಪಾಗಿ ಕೇಳಿರ್ತಾರೆ, ಗೋಡಿನ ಕಥೆ ಕೇಳಿರ್ತಾರೆ, ಗೋಡಿನ ಕಥೆ ಅಲ್ಲದು ಬಹಳ ಕ್ಷಾತ್ರ ತೇಜಸ್ಸಿನ ಕಥೆ, ಅದು ಯಾರಿಗೂ ಜನ ಗೊತ್ತಿಲ್ಲ. ಅದೆಲ್ಲ ಏನು ಹೇಳ್ತಾರೆ ಆಚಾರ್ಯರು, ನಾಳೆ ಪಾಂಡವರು ವನವಾಸ ಹೇಗೆ ಪ್ರಾರಂಭ ಮಾಡ್ತಾರೆ, ವನವಾಸದಲ್ಲಿ ಏನೇ ಅದ್ಭುತ ನಡೆಯುತ್ತೆ ಎಂಬುದನ್ನು ನಾಳೆ ಸಾಯಂಕಾಲ ಮುಂದುವರೆಸೋಣ. ನಾಳೆ ಬೆಳಿಗ್ಗೆ ಗೀತಾ ತಾತ್ಪರ್ಯ ನಿರ್ಣಯದ ಪಾಠ ಇದು, ಗೀತಾ ತಾತ್ಪರ್ಯ ನಿರ್ಣಯ, ಸಾಯಂಕಾಲ ಮಹಾಭಾರತ ತಾತ್ಪರ್ಯ ನಿರ್ಣಯ ಮುಂದುವರಿಯುತ್ತೆ ಅಂತ ಹೇಳ್ತಾ, ಪಾಚಕದಿಂದ ಆಚಾರ್ಯರು ಇವತ್ತು ಆಗಮಿಸಿದ್ದಾರೆ, ನಾಳೆ ಕೂಡ ಇರ್ತಾರೆ, ನಾಳೆ ರಾತ್ರಿ ಅವರು ಹೊರಡ್ತಾರೆ. ಆದ್ದರಿಂದ ಇನ್ನೂ ಏನಾದರೂ ಆ ಸುಮಧ್ ವಿಜಯ ಲೇಖನ ಕಾರ್ಯಕ್ಕೆ ಸೇವೆ ಸಲ್ಲಿಸ್ತಕ್ಕಂಥವರೆಲ್ಲ ಆಚಾರ್ಯ ಇವತ್ತು ನಾಳೆ ಸಂಪರ್ಕ ಮಾಡ್ಬೋದು, ಇವತ್ತು ನಾಳೆ ಬೆಳಿಗ್ಗೆ ನಾಳೆ ಸಾಯಂಕಾಲ ಇಲ್ಲಿರ್ತಾರೆ, ಆಮೇಲೆ ಊರು ಹೊರಡ್ತಾರೆ.